ಶರಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಶ್ರೀಮನ್ಮಹಾಭಾರತದಲ್ಲಿ ಯಾವ ರೀತಿಯಾಗಿ ಭೀಷ್ಮರು ಅತ್ಯದ್ಭುತವಾದಂತಹ ರೀತಿಯಲ್ಲಿ ತಮ್ಮ ವಿಚಿತ್ರ ವೀರನಿಗೆ ಕಾಶಿರಾಜನ ಮಕ್ಕಳನ್ನು ತಂದು ವಿವಾಹ ಮಾಡಿಸಿದ್ದಾರೆ. ಅಂಬಿಕಾ ಅಂಬಾಲಿಕಾ ಇಬ್ಬರೂ ಸಹ ವಿಚಿತ್ರವೀರನ ಪತ್ನಿಯರಾಗಿದ್ದಾರೆ. ಈ ಕಡೆಗೆ ಅಂಬೆ ಹಠದಿಂದ ಭೀಷ್ಮರನ್ನ ತಾನೇ ಮದುವೆ ಆಗುವಂತ ಇಷ್ಟಪಟ್ಟರು ಆಗಲಿಲ್ಲ. ಪರಶುರಾಮ ದೇವರು ಭೀಷ್ಮರ ನಿಷ್ಠೆಯನ್ನು ತೋರಿಸಿದರು. ಕೊನೆಗೆ ಅಂಬೆ ನಿರಾಶಳಾಗಿ ಬಿಟ್ಟು ತಾನು ಹಠ ತೊಟ್ಟು ಹೊರಟು ನಾನು ಭೀಷ್ಮರನ್ನ ಕೊಲ್ಲಲೇಬೇಕು ಅಂತ ಹಠ ಹಿಡಿದು ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದೆ. ಅದಕ್ಕೆ ಮೊನ್ನೆ ಹೇಳಿತ್ತು, ಗಂಡ ಹೆಂಡತಿಯರಿಗೆ ವಿವಾಹವಾಗಲಿಲ್ಲ, ಮೂಲತಃ ಗಂಡ ಹೆಂಡೆಂದಿರು, ವಿವಾಹವಾಗಲಿಲ್ಲ ಅಲ್ಲ. ಪತ್ಯರು ಮೃತವು ಕಾರಣತ್ವಂ ರದೇತ, ಗಂಡನ ಸಾವಿಗೆ ಹೆಂಡತಿಯೇ ಹಠ ಹಿಡಿದು ಕಾರಣರಾಗ್ತಾರೆ. ಅದಕ್ಕೆ ಹೇಳಿದ್ದು ಗೋವುಗಳ ದ್ರೋಹ ಅನ್ನೋದು ಸರ್ವನಾಶಕ್ಕೆ ನಾಂದಿ ಅಂತ ಅರ್ಥ. ಗೋವುಗಳಿಗೆ ಯಾವುದೇ ರೀತಿಯಲ್ಲಿ ಮಾಡತಕ್ಕಂಥ ಅನ್ಯಾಯ ಸರ್ವನಾಶಕ್ಕೆ ನಾಂದಿ. ಇವತ್ತು ಸಹ ಹಳ್ಳಿಗಳ ಜನ ಗೋಮಾತೆ ಅಂತ ಕರೀತಾರೆ ಹೊರತು ಬೇರೆ ಅಲ್ಲ. ಅತನ್ನು ದೂರ ಮಾಡಿರೋ ಜನ ತಿಳಿದವರು ಹಂಚಿಕೊಂಡವರೇ ಹೊರತು ಸಾಮಾನ್ಯ ಜನರಲ್ಲಿ ಒಳ್ಳೆ ಭಕ್ತಿ ಉಂಟು. ಇವತ್ತು ಜನನ ಉಳಿಸಿರೋದೇ ಅದು. ಗೋವುಗಳಲ್ಲಿ ಹಿರಿಯರಲ್ಲಿ ತೋರಿಸ್ತಕ್ಕಂಥ ಭಕ್ತಿ ಇಡೀ ಜನಾಂಗದ ಶಕ್ತಿಯಾಗಿ ಅವರನ್ನು ಕಾಪಾಡುತ್ತೆ. ಮಹಾಭಾರತದ ನಾಂದಿ ಇರೋದೇ ಅದರೊಳಗೆ. ಗೋವನ್ನ ವಿರೋಧಿಸಿದ್ದರ ಫಲಿತಾಂಶ ಎಷ್ಟು ದಾರುಣವಾದಂತಹ ದುಃಖದ ಅನುಭವಕ್ಕೆ ಕಾರಣವಾಗ್ತಾ ಇದೆ. ಹೊರಟ್ಲು ಕೊನೆಗೆ ತನ್ನ ದೇಹವನ್ನು ಬಿಟ್ಟು ದ್ರುಪದರಾಜನ ಮಗಳಾಗಿ ಹುಟ್ಟಿದ್ಲು, ಶಿಖಂಡಿನಿ ಅಂತ ಹೆಸರಾಯಿತು. ಅವಳಿಗೆ ಬೇಕಾಗಿದ್ದು ಗಂಡ ದೇಹ, ಅದು ಸಿಗಲಿಲ್ಲ, ಹೆಣ್ಣಾಗಿ ಹುಟ್ಟಿದ್ಲು. ಮುಂದೆ ಗಂಡಾಗ್ತಿ ಅಂತ ರುದ್ರದೇವರು ಹೇಳಿದರು. ದ್ರುಪದರಾಜನು ಕೂಡ ಅಂತ ವರವನ್ನು ಕೇಳಿದ್ದ, ನಿನಗೆ ಹೆಣ್ಣು ಹುಟ್ಟಿ ಗಂಡ ಆಗತ್ತೆ ಅಂತ ಹೇಳಿದ್ರು. ಅದನ್ನೇ ನೋಡಿದ್ದೇವೆ. ಕೊನೆಗೂ ಸಹ ದ್ರುಪದರಾಜ ಸ್ವಲ್ಪ ಅತ್ಯಂತ ಹೆಚ್ಚು ಕಾತರನಾಗಿ ಬಿಟ್ಟು ಮಗಳನ್ನೇ ಮಗ ಅಂತನೂ ಬೆಳೆಸಿದ್ದಲ್ಲದೆ ಮದುವೆನೂ ಮಾಡಿಬಿಡ್ತಾನೆ, ಹೆಣ್ಣನ್ನು ತಂತು. ಅದು ಇನ್ನೂ ದುರಂತದಲ್ಲಿ ಪರಿವಸಾನವಾಗ್ತದೆ. ದಶಾಣ ದೇಶದ ರಾಜ ಬಹಳಷ್ಟು ಕೋಪಗೊಂಡಾಗ ಪರೀಕ್ಷೆಯಿಂದ ತೀರ್ಮಾನವಾಯಿತು, ಪರೀಕ್ಷೆ ಆಗಬೇಕು ಅಂತೇಳಿ. ಆಗ ಅಂಬೆ ಶಿಖಂಡಿನಿ ರಾತ್ರಿ ಮನೆ ಬಿಟ್ಟು ಹೊರಟು ಕಾಡಿನಲ್ಲಿ ಅಳುತ್ತಾ ಕೂತಿದ್ದ ಕಾಲಕ್ಕೆ ಒಂದು ಪ್ರಸಂಗ ನಡೆಯಿತು. ಇಲ್ಲೂ ಒಂದು ಅಂಶ ಇತ್ತು. ಅವಳು ಮನೆ ಬಿಟ್ಟು ರಾತ್ರಿ ಹೊರಟ್ಲು, ಪ್ರಾಣ ಕಳ್ಕೊಳ್ಳಿಲ್ಲ, ಅಳುತ್ತಾ ಕೂತ್ಲು. ತುಂಬಾ ಜನ ಆತ್ಮಹತ್ಯೆ ಮಾಡ್ಕೊಳ್ಳೋದು ಇವತ್ತು ಫ್ಯಾಷನ್ ಆಗ್ತದೆ. ಬರ್ತಾ ಬರ್ತಾ ರಿಸಲ್ಟ್ ಬಂತು ಅಂದ್ರೆ ಎಷ್ಟು ಜನ ಸಾಯ್ತಾರೋ ನೋಡ್ಬೇಕು ಅದರೊಳಗೆ. ಎಷ್ಟೋ ಜನಗಳು ಎಷ್ಟು ದುಃಖ ಪಡ್ತಾರೆ. ಫೇಲ್ ಆಗೋದು ತಪ್ಪು ನಿಜ, ಅದು ಪ್ರಾಣ ಕಳ್ಕೊಳ್ತಕ್ಕಂತ ತಪ್ಪಲ್ಲ. ಅದು ಅವನು ದಡ್ಡ ಅಂತ ಆಗ್ತಾನೆ ಹೊರತು ದುಷ್ಟ ಅಂತ ಆಗೋದಿಲ್ಲ. ದಡ್ಡನಿಗೆ ಶಿಕ್ಷೆ ಬೇಕಿಲ್ಲ, ದುಷ್ಟನಿಗೆ ಶಿಕ್ಷೆ ಇದೆ. ಕಳ್ಳತನ ಕೊಲೆ ಮಾಡಿದವರು ಓಡಾಡ್ಕೊಂಡಿರ್ತಾರೆ, ದಡ್ಡನ ಯಾಕೆ ಪ್ರಾಣ ಕಳ್ಕೋಬೇಕು ಈ ಮಧ್ಯೆ ಇವನು? ಏನು ಕಾರಣ ಇಲ್ಲ. ತನ್ನ ತನ್ನ ಇತಿಮಿತಿಗಳ ಶಾಸ್ತ್ರ ಹೇಳ್ತದೆ, ಅಯೋಗ್ಯ ಮಿಚ್ಚನ್ ಪುರುಷ ಪತತ್ತೇವನ ಸಂಶಯ. ನಿನಗೆ ಆಗದ್ದರ ಬಗ್ಗೆ ಯೋಚನೆ ಬಿಟ್ಟು ಬಿಡು, ಆಗೋದನ್ನ ಮಾಡು ಅಂತ ಹೇಳುತ್ತಾರೆ. ಇವತ್ತು ನಾವು ದೇವರನ್ನು ಆರಾಧಿಸಲಿಕ್ಕೆ, ನಮ್ಮ ದೇಶವನ್ನೇ ಸೇವಿಸಲಿಕ್ಕೆ ಏನು ಭಾರಿ ಎಲ್ಲ ರೀತಿ ಬೇಕಾಗಿಲ್ಲ. ನಮ್ಮ ಇತಿಮಿತಿಗಳಲ್ಲಿ ಮಾಡಿದ್ರು ಸಾಕು. ಎಲ್ಲರೂ ಎಲ್ಲವನ್ನು ಮಾಡಲಿಕ್ಕೆ ಆಗೋದಿಲ್ಲ, ತಮ್ಮ ಇತಿಮಿತಿಯಲ್ಲಿ ಮಾಡಿದ್ರೆ ಸಾಕು. ಇವತ್ತು ಜನಕ್ಕೆ ಎಜುಕೇಶನ್ ಇಲ್ಲ. ಪಿ ಯು ಸಿ ಪಾಠ ಮಾಡಬೇಕಾದ್ರೆ ಮೊದಲು ಪಾಠ ಮಾಡಬೇಕು ಎಸ್ ಎಲ್ ಸಿ ಪಿ ಯು ಸಿಗಳಿಗೆ. ಆತ್ಮಹತ್ಯೆ ಮಾಡ್ಕೋಬೇಡ್ರಿ ಅಂತ ಟೆಕ್ಸ್ಟ್ ಬುಕ್ ಇಡಬೇಕು ಅದು ಫಸ್ಟ್. ಒಂದು ಪಾಠ ಅದನ್ನೇ ಇಡಬೇಕು ಫಸ್ಟ್. ಫೇಲ್ ಆದ್ರೆ ಏನು ಸರ್ವಸ್ವ ನಾಶವಾಗೋದಿಲ್ಲ ನಿಮ್ಮದು. ಒಂದು ಅಂಶ ಕಡಿಮೆ ಆಯ್ತು. ಏನು ಕುರುಡ್ರು ಬದುಕಿದ್ದಾರೆ, ಕುಂಟ್ರು ಬದುಕಿದ್ದಾರೆ, ಹುಚ್ಚರು ಬದುಕಿದ್ದಾರೆ, ನೀನು ಅದಕ್ಕಿಂತ ಹೋಪ್ಲೆಸ್? ಏನು ಯೋಚನೆ ಮಾಡಕ್ ಕಾರಣ ಇಲ್ಲ. ಅಂಬೆ ಒಬ್ಬ ಸ್ತ್ರೀ, ಶಿಖಂಡಿನಿ ತುಂಬಾ ಸ್ತ್ರೀ, ದೊಡ್ಡ ಆಪತ್ತು ಬಂತು, ಅಳುತ್ತಾ ಕೂತ್ಲೆ ಹೊರತು ಪ್ರಾಣ ಕಳ್ಕೊಳ್ಳಿಲ್ಲ. ಅದಕ್ಕೆ ಪರಿಹಾರ ಸಿಕ್ತೆ ಅವಳಿಗೆ ನೋಡಿ. ಅದಕ್ಕೆ ಹೇಳ್ತಾರೆ ಹನುಮಂತ ದೇವರು, ಹೇಳ್ತಾರೆ ರಾಮಾಯಣದೊಳಗೆ, ಏತಿ ಜೀವಂತ ಮಾನಂದ ನರಂ ವರ್ಷ ಶತಾದಪಿ. ಬದುಕಿ ಬದುಕೋದನ್ನು ಅಭ್ಯಾಸ ಮಾಡಿ ಇವತ್ತಲ್ಲ ನಾಳೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಇವತ್ತಲ್ಲ ನಾಳೆ ಒಳ್ಳೇದಾಗುತ್ತೆ. ಪ್ರಾಣ ಕಳ್ಕೊಂಡ್ರೆ ಮುಂದೆ ಆಗ ಒಳ್ಳೇದನ್ನು ಕಳ್ಕೊಂಡು ಈಗ ಕೆಟ್ಟದ್ದು ಮಾಡ್ಕೋತೀರಷ್ಟೇ. ಪ್ರಾಣ ಕಳ್ಕೊಳ್ಳೋ ಸುಖವಾದ ಸಂಗತಿ ಎಲ್ಲದು. ಜೀವನದ ಅತ್ಯಂತ ಕಷ್ಟಕರವಾದ ಪ್ರಸಂಗ ಅಂದ್ರೆ ಪ್ರಾಣ ಕಳ್ಕೊಳ್ಳೋದು. ಆ ಕ್ಷಣದಲ್ಲಾಗ ನೋವಿಗೆ ಇತಿಮಿತಿಗಳೇ ಇಲ್ಲ ಜೀವ. ಅದಕ್ಕೆ ಪ್ರಾಣ ಸಂಕಟ ಅಂತ ಇಡಿಎಂ, ಅದು ಒಂದು ಪ್ರಾಣ ಸಂಘ ಇಡಿಎಂ ಕರೀತಾರೆ. ಅದಕ್ಕೆ ಯಾಕೆ ನಾವೇ ಯಾಕೆ ಬಲಿಯಾಗಬೇಕು ಈ ಮಧ್ಯೆ? ಎಂದು ಆ ಕೆಲಸ ಮಾಡಬಾರದು. ಅದಕ್ಕೆ ಫಲ ತಕ್ಷಣ ಸಿಕ್ತು. ತುಂಬರು ಗಂಧರ್ವ ಬಂದ, ದೇವರು ಯಾರ್ದೋ ಮೂಲಕ ಅನುಗ್ರಹ ಮಾಡಿಸ್ತಾನೆ. ಕೇಳಿದ, ದುಃಖ ಕೇಳ್ಕೊಂಡಾಯ್ತು, ಇವತ್ತಿನ ಮಟ್ಟಿಗೆ ನನ್ನ ದೇಹ ನಿನಗೆ ಕೊಡ್ತೇನೆ, ನಿನ್ನ ದೇಹ ನಾನೇ ಇಟ್ಕೋತೇನೆ, ನೀನು ಹೋಗು ಪರೀಕ್ಷೆಯಲ್ಲಿ ಗೆಲ್ಲು, ಸಾಯೋ ಕೆಲಸ ಬಂದು ದುಃಖದ ಕೆಲಸ ಯಾವುದು ಮಾಡಬೇಡ, ನೀನು ಬಂದು ಮತ್ತೆ ವಾಪಸ್ ಕೊಡು ಅಂತ ಹೇಳಿ ದೇಹ ಕೊಟ್ಟುಬಿಟ್ಟ. ಇಲ್ಲಿ ಒಂದು ಪ್ರಶ್ನೆ ಬಂತು, ಇಷ್ಟರವರೆಗೆ ಆಗಿತ್ತು, ಈಗಾಗಲೇ ಒಂದು ಪ್ರಶ್ನೆ ಬಂತಾಗ ಅವಳ ದೇಹದಲ್ಲಿ ಇತ್ತ ಕೂತ್ಬಿಟ್ಟ ಎಕ್ಸ್ಚೇಂಜ್ ಮಾಡ್ಕೊಳ್ಳಕ್ ಹೊರಟಾಗ, ಆದ್ರೆ ಇವನ್ ದೇಹದಲ್ಲಿ ಆಕೆ ಕೂಡ್ಲಿಕ್ಕಾಗಲಿಲ್ಲ. ಇದು ಸೂಕ್ಷ್ಮ ವಿಚಾರ ಇದು. ನಿನ್ನೆ ಒಂದು ಪ್ರಶ್ನೆ ಹಾಕೊಂಡಿದೆ, ಜೀವರು ನಾವೆಲ್ಲ ಇದ್ದೇವೆ ಇವತ್ತಿನ ದಿವಸ, ಗಂಡಸರು ಹೆಂಗಸರು ಅಂತ ಇದ್ದೇ ಇದ್ದಾರೆ. ನಮ್ಮ ಪ್ರಶ್ನೆ ಇಷ್ಟೇ, ಗಂಡಸು ಪ್ರತಿ ಜನ್ಮದಲ್ಲೂ ಗಂಡಸಾಗೆ ಹುಟ್ಟತಾನ ಅಥವಾ ಹೆಂಗಸಾಗ್ತಾನ, ಅಥವಾ ಹೆಣ್ಣು ಜೀವಗಳು ಪ್ರತಿ ಜನ್ಮ ಹೆಂಗಸರಾಗೆ ಹುಟ್ಟತಾರ ಅಥವಾ ಗಂಡಸರಾಗ್ತಾರ? ಅಂದ್ರೆ ಜೀವರಲ್ಲಿ ದೇಹದಲ್ಲಿ ಹೇಗೆ ಲಿಂಗಭೇದ ಉಂಟೋ ಸ್ವರೂಪದಲ್ಲಿ ಉಂಟೋ ಅಂತ ಒಂದು ಪ್ರಶ್ನೆ. ಸ್ವರೂಪದಲ್ಲಿ ಪುರುಷ ಜೀವರು ಸ್ತ್ರೀ ಜೀವರು ಅಂತಿದ್ದಾರೆಯೋ ಅಥವಾ ದೇಹಕ್ಕೆ ಬಂದ ಮಾತ್ರ ಹಾಗಾಗುತ್ತೋ ಪ್ರಶ್ನೆ. ಇದು ಬೇಸಿಕ್ ಒಂದು ಮೆಟಾಫಿಸಿಕಲ್ ಪ್ರಾಬ್ಲಮ್ ಇದು. ತುಂಬಾ ಜನಕ್ಕೆ ಚೇತನವೇ ಇಲ್ಲ ಅಂತ ತಿಳ್ಕೊಂಡು ಜನ ಇದ್ದಾರೆ, ಬಿಟ್ಟುಬಿಡಿ ಅವರನ್ನು. ಕೆಲವು ಜಗತ್ತೇ ಸುಳ್ಳು, ಕೆಲವು ಚೇತನೇ ಸುಳ್ಳು, ಕೆಲವು ದೇವರೇ ಸುಳ್ಳು, ಅವೆಲ್ಲ ಬಿಟ್ಟುಬಿಡಿ. ಚೇತನ ಇರೋ ನಿತ್ಯ, ನಾವೆಲ್ಲ ಇದ್ದೇವೆ ಇವತ್ತಿನ ದಿವಸ. ನಾವು ಪ್ರತಿ ದೇಹದಲ್ಲಿ ಕೂಡ ನಾವೇನಾಗ್ತೇವೆ ಅಂತ ಪ್ರಶ್ನೆ ಇತ್ತು. ಈ ಪ್ರಶ್ನೆ ಹಾಕೊಂಡೆ ಜನಗಳೇ ಫಟ್ ಸಿಗೋದಿಲ್ಲ. ಮಹಾಭಾರತ ಬರೀ ಕಥೆಯಲ್ಲ, ಅದು ತಾತ್ವಿಕವಾದಂತಹ ಮಹೋನ್ನತ ಕೃತಿ. ಎಷ್ಟೆಷ್ಟು ಸಮಸ್ಯೆಗಳ ಪರಿಹಾರ ಸಿಗ್ತದೆ ಯೋಚನೆ ಮಾಡಬೇಕು. ಕಥೆಯ ದುಷ್ಟದಿಂದ ತತ್ವ ಹೇಳಿದ್ದು ಮಹಾಭಾರತದ ದೊಡ್ಡ ಯಶಸ್ಸು. ಅದು ನಿರ್ಣಯ ಸರ್ವಶಾಸ್ತ್ರಾಣಾಂ ಸದೃಷ್ಟಾಂತೋ ಹಿ ಭಾರತೆ. ಮಹಾಭಾರತದಲ್ಲಿ ಏನಿಲ್ಲ ನೋಡಿ ಅಂತ ಹೇಳ್ತಾರೆ, ಎಲ್ಲ ಸಮಸ್ಯೆಗಳಿಗೂ ಉತ್ತರ ಇದೆ. ಅದಕ್ಕೆ ಸಿದ್ಧಾಂತ ಹೇಳ್ತಾರೆ, ಜೀವರಲ್ಲಿ ಸ್ವರೂಪತಃ ಗಂಡು ಜೀವರು ಅಂತಾನೆ ಇದ್ದಾರೆ, ಸ್ತ್ರೀಯರು ಸ್ವರೂಪತಃ ಪುರುಷರು ಅಂತಿದ್ದಾರೆ, ಸ್ತ್ರೀ ಜೀವರು ಹಾಗೂ ಇದ್ದಾರೆ, ಪುರುಷರು ಇದ್ದಾರೆ, ಸ್ತ್ರೀಯರು ಇದ್ದಾರೆ. ನಪುಂಸಕ ಜೀವರು ಉಂಟು ಸ್ವರೂಪತಃ, ಅದು ಬೇರೆ. ಮತ್ತೆ ಜೊತೆಗೆ ಪುರುಷ ಜೀವರಿದ್ದಾರೆ, ಸ್ತ್ರೀ ಜೀವರಿದ್ದಾರೆ. ಮತ್ತೆ ಹುಟ್ಟೋದು ಹೇಗೆ ಹುಟ್ಟುತ್ತಾರೆ ಅಂದ್ರೆ, ಪುರುಷ ದೇವರು ಸಾಮಾನ್ಯವಾಗಿ ಪುರುಷರಾಗಿಯೇ ಹುಟ್ಟುತ್ತಾರೆ, ಸ್ತ್ರೀ ದೇವರು ಸಾಮಾನ್ಯವಾಗಿ ಸ್ತ್ರೀಯರಾಗಿಯೇ ಹುಟ್ಟುತ್ತಾರೆ. ಇದು ಫಸ್ಟ್ ಆನ್ಸರ್. ಇದು ಉಮಾಮಹೇಶ್ವರ ಸಂವಾದ ಅಂತ ಅನುಶಾಸನ ಪರ್ವದಲ್ಲಿ ಬರ್ತದೆ. ಈ ಪ್ರಶ್ನೆ ನೇರವಾಗಿ ಪಾರ್ವತಿದೇವಿ ಪ್ರಶ್ನೆ ಕೇಳ್ತಾರೆ, ಈಶ್ವರ ಉತ್ತರ ಕೊಡ್ತಾರೆ. ಅದನ್ನ ಯಾರು ಅಪ್ಲೈ ಮಾಡ್ಕೊಂಡೇ ಇಲ್ಲ. ಅದನ್ನ ಈ ಜಾಗದಲ್ಲಿ ಅಳವಡಿಸಿಕೊಟ್ಟಿದ್ದು ಮಧ್ವಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯದ ಅಗಾಧವಾದಂತಹ ಒಂದು ಸಂಶೋಧನೆಯ ಮುಖ. ಅಲ್ಲಿ ಹೇಳ್ತಾರೆ, ಸ್ತ್ರೀ ದೇವರು ಸ್ತ್ರೀಯರಾಗೇ ಹುಟ್ಟುತ್ತಾರೆ, ಪುರುಷ ದೇವರು ಪುರುಷರಾಗೇ ಹುಟ್ಟುತ್ತಾರೆ. ಇದರಲ್ಲಿ ಸಾಮಾನ್ಯ ಬದಲಾವಣೆ ಇಲ್ಲವೇ ಇಲ್ಲ. ಒಂದು ಗ್ಯಾರಂಟಿ ಆಯ್ತಾಗ, ಗಂಡಸರು ಇನ್ನೇನು ಗಂಡಸರಾಗೆ ಹುಟ್ಟೋದು ಗ್ಯಾರಂಟಿ. ಅದಕ್ಕೆ ಹೇಳಿ ಪುರಾಣದಲ್ಲಿ ಹೇಳ್ತಿರ್ತಾರೆ, ಭಾರಿ ಕೆಟ್ಟ ಕೆಲಸ ಮಾಡಿಬಿಟ್ಟ ನಾಯಿಯಾಗಿ ಹುಟ್ಟುಬಿಟ್ಟ, ತಮಾಷೆ ಗಂಡು ನಾಯಿಯಾಗಿ ಹುಟ್ಟುಬಿಟ್ಟ, ಅದು ಭಾರಿ ವಾಸ್ತಿ ವಿಶೇಷ. ಮತ್ತೆ ಹೆಣ್ಣು ಭಾರಿ ಕೆಲಸ ಮಾಡಿದ್ರೆ ಹೆಣ್ಣು ನಾಯಿಯಾಗೆ ಹುಟ್ಟುಬಿಟ್ಲು. ನೀವು ಕಥೆಗಳು ಕೇಳಬೇಕು, ಎಲ್ಲೂ ಚೇಂಜಸ್ ಆಗಿಲ್ಲ. ಮತ್ತೆ ಈ ಸಿದ್ಧಾಂತ ನೋಡಿದ್ರೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಸಿದ್ಧಾಂತ ನೋಡಿದ್ರೆ ಕರೆಕ್ಟ್ ಆಗಿ ಅಪ್ಲೈ ಆಗ್ತಕ್ಕಂಥ ಸಿದ್ಧಾಂತ. ಇದರಿಂದ ನಮ್ಮ ಜೀವನದ ಬಗ್ಗೆ ಒಂದು ಹೊಸ ಬೆಳಕು ಬಿದ್ದಂತೆಯಾಗಿ, ಪುರುಷರು ಪುರುಷರಾಗೆ ಸ್ತ್ರೀಯರು ಸ್ತ್ರೀಯರಾಗೆ ಹುಟ್ಟೋದ್ರಿಂದ ನಾವು ಅದರಲ್ಲಿ ಬದಲಾವಣೆ ಶಕ್ಯ ಇಲ್ಲ. ಕೆಲವರಿಗೆ ಅನಿಸ್ಬಹುದು, ಅಯ್ಯೋ ಪ್ರತಿಜನ್ಮದಲ್ಲೂ ಪುರುಷರಾಗೆ ಹುಟ್ಟುತ್ತಾರಂತೆ, ಕೆಲವರಿಗೆ ಸ್ತ್ರೀಯಾಗಿ ಹುಟ್ಟುತ್ತಾರಂತೆ ಕೆಲವರಿಗೆ ಹೇಳುತ್ತಾರೆ. ಎಂದು ಅವರಿಗೆ ತಾವು ಏನಾಗಿದ್ದರೂ ಅದಾಗಿ ಹುಟ್ಟೋದು ದುಃಖದ ಸಂಗತಿನೇ ಅಲ್ಲ ಅಂತ ಹೇಳುತ್ತಾರೆ. ತಾವು ಏನಾಗಿದ್ದಾರೋ ಅದಾಗಿ ಹುಟ್ಟೋ ದುಃಖದ ಸಂಗತಿ ಅಲ್ಲ, ಬದಲಾದರೆ ದುಃಖ ಪಡಬೇಕೇ ಹೊರತು ಅವ್ರು ಹಾಗಿರೋದ್ರಲ್ಲಿ ಏನು ದುಃಖ ಪಡೋ ಸಂಗತಿಯೇ ಇಲ್ಲ. ಆಗೋದು ಪ್ರಶ್ನೆ ಬಂತು. ಹಾಗಿದ್ರೆ ಬದಲಾವಣೆ ಆಗೋದೇ ಇಲ್ವೇ? ಹೇಳ್ತಾರೆ ಬದಲಾವಣೆ ಆಗೋದಿಲ್ಲ, ಆದರೆ ವಿಶೇಷವಾದ ಕಾರಣದಿಂದ ಹೇಳ್ತಾರೆ. ಶಾಪ ವರ ಮೊದಲಾದ ಕಾರಣದಿಂದ ಒಮ್ಮೊಮ್ಮೆ ಗಂಡಸರು ಕೆಲವು ಸಲ ಒಂದೆರಡು ಜನ್ಮ ಹೆಣ್ಣಾಗಿ ಹುಟ್ಟಬಹುದು ಅಂತ ಹೇಳಿ, ಗಂಡಸರು ಕೆಲವೊಮ್ಮೆ ಹೆಣ್ಣಾಗಿ ಹುಟ್ಟಬಹುದು. ಅದು ಸಾಮಾನ್ಯವಾಗಿ ಅಲ್ಲ, ತೀರಾ ಎಕ್ಸೆಪ್ಷನಲಿ, ತೀರಾ ಎಕ್ಸೆಪ್ಷನಲ್ ಕೇಸಸ್, ಅವರು ನಾರ್ಮಲ್ ಕೇಸಸ್ ಅಲ್ಲ. ಆ ರೀತಿ ಇದ್ದವರ ಅಂದ್ರೆ ಇದ್ದಾರೆ, ಕೃಷ್ಣನ ಪತ್ನಿಯರಿದ್ದಾರೆ 16108 ಜನ ಇದ್ದಾರದ, 8 ಜನ ಬಿಟ್ಟುಬಿಟ್ರೆ 16100 ಜನ, ಯಾರು ಗೊತ್ತೇನೋ. ಅವ್ರ ಹೆಂಗಸರೇ ಅಲ್ಲ, ಮೂಲತಃ ಗಂಡಸರವರು. ಅಗ್ನಿಪುತ್ರ ಮಹಾತ್ಮಾನಃ ತಪಸಾ ಸ್ತ್ರೀತ್ವ ಮಾಪಿರಿ. ದೊಡ್ಡ ತಪಸ್ಸನ್ನು ಮಾಡಿ ನಾವು ಸ್ತ್ರೀಯರಾಗಬೇಕು, ಅನೇಕರು ಖುಷಿ ಆಗ್ತದೆ ಅದರಿಂದ. ಅಯ್ಯೋ ಹೆಣ್ಣು ಜನ್ಮ ಅನ್ಕೊಳ್ಳೋರಿಗೆ ಅವರು ಇಷ್ಟಪಟ್ಟು ಹೆಂಗಸರಾಗಿದ್ದಾರೆ, ಲೆಕ್ಕ ಹಾಕಿ ನೋಡಿ. ಇಷ್ಟಪಟ್ಟು ಹೆಂಗಸರಾಗಬೇಕು ನಾವು. ಯಾತಕ್ಕೋಸ್ಕರ? ಕೃಷ್ಣನ ಮನಸ್ಸು ಸ್ವೀಕಾರ ಮಾಡಬೇಕು, ಕೃಷ್ಣನ ಪತ್ನಿಯರಾಗಬೇಕು ನಾವು ಅಂತ ಹೇಳಿ ವಾಯುದೇವರಿಂದ ಹೊರ ತಗೊಂಡು ಕೃಷ್ಣ ಪತ್ನಿಯರಾಗೇ ಬಿಡ್ತಾರೆ. ಅದು ಮುಗೀತು. ಅನಂತರ ಏನಾಯ್ತು? ವಾಪಸ್ ಅಗ್ನಿಪುತ್ರರೇ ಆಗ್ತಾರೆ ಅವರು. ಮುಂದೆ ಮೂರದ ಮತ್ತೆ ಗಂಡಸರೇ ಆಗ್ತಾರೆ, ಮೋಕ್ಷಕ್ಕೆ ಹೋಗ್ತಾರೆ ಹೊರತು ಯಾವಾಗಲೂ ಹೆಂಗಸರಾಗಿರೋದಿಲ್ಲ. ಇದು ಗಮನಿಸಬೇಕು. ಅದೇ ರೀತಿಯಲ್ಲಿ ಪುರಂಜನ ಪುರಂಜನಿಯಾಗಿದ್ದ ಕಥೆ ನಿಮಗೆ ಮಹಾಭಾರತದಲ್ಲಿ, ಭಾಗವತ ಪುರಾಣದಲ್ಲಿ ಕೇಳಿದೆ. ಅದೇ ರೀತಿ ಸುದ್ಯುಮ್ನಾಂಬರಾಜ ಇಲಾ ಅಂತಕ್ಕಂಥ ಸ್ತ್ರೀ ಆಗ್ತಾರೆ, ಭಾಗವತ ಪುರಾಣದಲ್ಲಿ ಬರ. ಇದು ಒಂದಾಯ್ತು. ಇನ್ನೊಂದು ಮುಖ ಇದೆ, ಸ್ತ್ರೀಯರು ಪುರುಷರಾಗಬಹುದು ಹಾಗಿದ್ರೆ ಅಂತ ಪ್ರಶ್ನೆ. ಸ್ತ್ರೀಯರು ಪುರುಷರಾಗಬಹುದು, ಅದಕ್ಕೆ ಹೇಳ್ತಾರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಸ್ತ್ರೀಯರು ಎಂದೂ ಕೂಡ ಪುರುಷರಾಗೋದೇ ಇಲ್ಲ. ಹಾಗಿದ್ರೆ ಇಲ್ಲಿ ಆಗ್ಲು ಅಂತ ಹೇಳ್ತಾರಲ್ಲ ಅಂದ್ರೆ ಆಗಿಲ್ಲ. ಸ್ತ್ರೀಯರು ಪುರುಷರಾಗೋದು ಅಂದ್ರೆ, ಪುರುಷ ಒಬ್ಬ ಇರ್ತಾನೆ ಈಗಾಗಲೇ, ಅವನ ದೇಹದಲ್ಲಿ ಕೂಡಬಹುದಷ್ಟೇ ಹೊರತು ಅವಳ ದೇಹವೇ ಪುರುಷ ದೇಹ ಆಗೋದಿಲ್ಲ. ಗಂಡಸು ಸ್ತ್ರೀ ದೇಹದಲ್ಲಿ ಹಾಗೆ ಪೂರ್ಣವಾಗಿ ಹುಟ್ಟಿ ಬರುತ್ತಾನೋ ಹಾಗೆ ಸ್ತ್ರೀ ಒಬ್ಬ ಪುರುಷ ದೇಹದಲ್ಲಿ ಹುಟ್ಟಿ ಬರೋದಿಲ್ಲ. ಮತ್ತೆ ಹುಟ್ಟಿ ಬಂದ ಕೇಸ್ ಇದೆಯಲ್ಲ ಅಂದ್ರೆ ಇದೆ, ಅಲ್ಲಿ ಅವಳೊಬ್ಳೇ ಇಲ್ಲ, ಒಬ್ಬ ಪುರುಷ ಜೀವ ಜೊತೆಗೆ ಇರಬೇಕಾಗುತ್ತ. ಒಬ್ಬ ಪುರುಷ ಸ್ತ್ರೀ ಆದಾಗ ಅವನೇ ಸ್ತ್ರೀಯಾಗಿ ಬಿಡಬಹುದು. ಆದ್ರೆ ಸ್ತ್ರೀ ಪುರುಷನಾಗಬೇಕು ಅಂತ ಹೊರಟ್ರೆ ಇನ್ನೊಬ್ಬ ಪುರುಷ ಇತ್ತು ಅವನ ದೇಹದಲ್ಲಿ ತಾನು ಸ್ವಲ್ಪ ದಿವಸ ಇರಬಹುದೇ ಹೊರತು ತನ್ನ ದೇಹವೇ ಪುರುಷರಾಗಲು ಸಾಧ್ಯ ಇಲ್ಲ. ಇನ್ನೆಲ್ಲ ನಿರ್ಣಯದಲ್ಲಿ ಆಚಾರ್ಯರು ಬರೀತಾರೆ, ಯಾರು ಗಮನಿಸಿದ್ದಾರೆ ಅದನ್ನೆಲ್ಲ ಕೂಡ. ಇದೆಲ್ಲ ಸೈಂಟಿಫಿಕಲಿ ಯೋಚನೆ ಮಾಡಬೇಕು. ಆಗ ತೀರ ಹೊಸ ಬೆಳಕು ಬೀಳತಕ್ಕಂತ ಜಾಗ ಆಚಾರ್ಯ ಹೇಳ್ತಾರೆ, ಸ್ತ್ರೀನಾಂ ನೈವಹಿ ಪುಂಸ್ತ್ವಂ ಸ್ಯಾತ್ ಫಲವತ್ ಕಾರಣ ಇರತಿ. ಪುರುಷ ಸ್ತ್ರೀ ಆಗಲಿಕ್ಕೆ ಕೆಲವು ಕಾರಣಗಳು ಉಂಟಲ್ಲ, ಹಾಗೆ ಸ್ತ್ರೀ ಪುರುಷನಾದ ಕಾರಣಗಳು ಉಂಟು ಅಂದ್ರೆ ಯಾವ ಕಾರಣದಿಂದ ಆಗೋದೇ ಇಲ್ಲ ಅಂತ ಹೇಳ್ಬಿಡುತ್ತೆ. ಯಾವ ಕಾರಣಕ್ಕೂ ಆಗೋದಿಲ್ಲ. ಈ ಕೇಸ್ ಆಯ್ತಲ್ಲ ಅಂತ ಕೇಳಿದ್ರೆ ಅದಕ್ಕೇನೆ ಅವಳಿಗೆ ಕೂಡ್ಲೆಕ್ಕಾಗ್ಲಿಲ್ಲ ಅವನ ದೇಹದೊಳಗೆ. ಆ ಏನ್ ಮಾಡಿದಂದ್ರೆ ತುಂಬರು ತಾನು ಒಂದು ಅಂಶದಲ್ಲಿ ಉಳ್ಕೊಂಡ್ ಬಿಡ್ತಾನೆ, ಸಾಂಶಯ ಅವನು ತಾನು ಅಂಶದಲ್ಲಿ ಉಳ್ಕೊಂಡ್ ಬಿಡ್ತಾನೆ, ಜೊತೆಗೆ ಅವಳು ಕೂಡ್ತಾಳೆ ಹೊರತು ಅವಳೊಬ್ಳೇ ಆಗ್ಲಿಲ್ಲ. ಅವಳ ದೇಹದಲ್ಲಿ ತುಂಬರು ಒಬ್ಬನೇ ಕೂತ್ ಬಿಡ್ತಾರೆ, ಅಲ್ಲಿ ಅಂಶದಿಂದ ಕೂತಿಲ್ಲ ಅವ್ರು. ವಿಶೇಷ ಅಂಶ ಈ ನಮಗೆ ಆಗಾಗ್ಗೆ ಪೇಪರ್ ಅಲ್ಲಿ ಬರ್ತಿರುತ್ತಲ್ಲ, ಪುರುಷ ಸ್ತ್ರೀ ಆಗಿಬಿಟ್ಟ ಅಂತ ಕೆಲವು ಸಲ, ಸ್ತ್ರೀ ಪುರುಷನಾಗಿಬಿಟ್ಟ ಅಂತ ಕೆಲವು ಸಲ, ಇಂತ ಒಂದು ಕಥೆಗಳು ಈಗ ಒಂದು ಹೊಸ ವಿಚಾರ ಸಿಕ್ಕಾಗ ನೋಡೋದಕ್ಕೆ ನಮ್ಗೆ ಏನನ್ಸುತ್ತೆ? ಮಹಾಭಾರತದ ಅತ್ಯದಕ್ಕೂ ವಿರೋಧ ಕಂಡ ಕಾಣ, ಪುರುಷ ಸ್ತ್ರೀ ಆಗಿಬಿಟ್ಟ, ಸ್ತ್ರೀ ಪುರುಷನಾಗಿಬಿಟ್ಟ ಅಂತ ವಿರೋಧ ಬಂತಲ್ಲ ಅಂದ್ರೆ ಪುರುಷ ಸ್ತ್ರೀ ಆಗಲಿಕ್ಕೆ ವಿರೋಧ ಇಲ್ವೇ ಇಲ್ಲ, ಆಗ್ಬೋದು ಅಂತ ಹೇಳ್ಬಿಟ್ಟಿದ್ದಾರೆ. ಇದ್ರೆ ಎಲ್ಲರೂ ಮಾಡೋ ಕೆಲಸ ಅಲ್ಲ, ಮತ್ತೆ ಎಲ್ಲೋ ಒಂದಾಗ್ತಿರುತ್ತೆ ಅಷ್ಟೇನೆ. ಆ ತೀರ ಆಕಸ್ಮಿಕ ಒಂದಾಗೋದು ಉಂಟೆ ಹೊರತು ಬೇರೆ ಅಲ್ಲ. ಸ್ತ್ರೀಯರು ಪುರುಷರಾಗ್ತಾರಲ್ಲ ಅಂತ ಕೇಳಿದ್ರೆ ಇದು ನೋಡೋದಕ್ಕೆ ಸಿದ್ಧಾಂತಕ್ಕೆ ವಿರುದ್ಧ ಕಂಡ ಕಾಣಿಸ್ತದೆ. ಮಹಾಭಾರತ ಇಷ್ಟೊತ್ತು ಹೇಳಿದ್ದಕ್ಕೆ ವಿರೋಧ ಕಂಡ ಕಾಣಿಸ್ತದೆ. ಏನು ವಿರೋಧ ಇಲ್ಲ, ಅವಳು ಸ್ತ್ರೀ ಪುರುಷನಾಗಿದ್ದಲ್ಲ, ಒಬ್ಬ ಪುರುಷ ಆಕಸ್ಮಿಕ ಸ್ತ್ರೀ ಆಗಿದ್ದ ಮತ್ತೆ ಬ್ಯಾಕ್ ವಾಪಸ್ ಹೋದಷ್ಟೇ, ಮತ್ತೆ ಪುರುಷನಾದನೆ ಹೊರತು ಅದು ಸ್ತ್ರೀ ಪುರುಷನಾದ ಕಥೆ ಅಲ್ಲದು. ಪುರುಷ ಜೀವ ಆಕಸ್ಮಿಕವಾಗಿ ಸ್ತ್ರೀತ್ವ ಹೊಂದಿತ್ತು, ಮತ್ತೆ ಪುರುಷನಾಗ್ತಾನೆ. ಇದನ್ನು ಎಲ್ಲರೂ ಎಲ್ಲರಿಗೂ ಮಾಡಕ್ಕೆ ಸಾಧ್ಯ ಇಲ್ಲ. ಅವ್ರ ದೇಹದ ರಚನೆ ಹಾಗಿರಬೇಕು ಮೂಲತಃ, ಹಾಗಿದ್ರೆ ಮಾತ್ರ ಸಾಧ್ಯ ಹೊರತು ಇಲ್ಲದೆ ಹೋದ್ರೆ ಸಾಧ್ಯತೆ ಇಲ್ಲ. ಅಂತೂ ಈ ಪ್ರಶ್ನೆಗೆ ನಾವು ಇತ್ತ ನಿತ್ಯ ಇವತ್ತಿನ ಒಂದು ವೈದ್ಯಕೀಯ ಪ್ರಪಂಚದ ಆಶ್ಚರ್ಯಗಳಲ್ಲಿ ಮುಂದೆ ಅಂತಂದು ಕೇಳುತ್ತೇವೆ. ಅದರ ಬಗ್ಗೆ ಚರ್ಚೆಯನ್ನ ಮಹಾಭಾರತ ಮಾಡಿದೆ, ಉತ್ತರ ಕೊಟ್ಟಿದೆ. ಈ ರೀತಿಯಾದವಳು ಶಿಖಂಡಿ, ತುಂಬಿರುವ ದೇಹದಲ್ಲಿ ಕೂತು ತನ್ನ ಮನೆಗೆ ವಾಪಸ್ ಹೊರಟು. ಅವ್ರ ತಂದೆ ತಾಯಿ ಇನ್ನೊಂದು ಯೋಚನೆ ಶುರುವಾಯಿತು. ನಾಳೆ ಬೆಳಗಾದ್ರೆ ಪರೀಕ್ಷೆ ಆಗುತ್ತೆ, ತಮ್ಮ ಮಗಳು ಗಂಡಲ್ಲ ಹೆಣ್ಣು ಅಂತ ಗೊತ್ತಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ರೆ ಮಗಳೇ ನಾಪತ್ತೆ ಆಗ್ಲಿ, ಇನ್ನೂ ದುಃಖ ಆಗಿತ್ತು. ಅಷ್ಟೊತ್ತಿಗೆ ಹೋಗ್ತಾಳೆ, ಅವಳಿಗೆ ಖುಷಿಯಾಗೋಯ್ತು. ಅಪ್ಪ ಅಮ್ಮ ಯೋಚನೆ ಮಾಡಿಬೇಡಿ ಅಂತ ಹೇಳಿದೆ. ಏನು? ನನಗೊಬ್ಬ ಗಂಧರ್ವ ರಾಜ ವರ ಕೊಟ್ಟಿದ್ದಾನೆ, ಇವತ್ತಿನ ಮಟ್ಟಿಗೆ ನಾನು ಪುರುಷ ದೇಹದಲ್ಲಿ ಇದ್ದೇನೆ ಅಂತ ಹೇಳಿ, ಇವತ್ತಿನ ಪುರುಷ ದೇಹದಲ್ಲಿ ಇದ್ದೇನೆ, ಬೇಕಾದ್ರೂ ಪರೀಕ್ಷೆ ಮಾಡ್ಕೊಳ್ಳಿ, ನಾನು ಪುರುಷ ಅಂತ ಸ್ಥಿರವಾಗತ್ತೆ ಅಂತ ಹೇಳಿ. ಭಾರಿ ಖುಷಿಯಾಯ್ತು ಅವಾಗ ಅನ್ಕೊಂಡಂತಾತ. ಅದಕ್ಕೆ ರುದ್ರದೇವರು ಮಾತು ಸುಳ್ಳು ಆಗಲಿಲ್ಲ ಅಂತ ಗೊತ್ತಾನೆ. ವಿಶ್ವಶ್ಯ ವಾಕ್ಯಂ ರುದ್ರಸ್ಯ ಕುಮಾನೇವೇತಿ ಪಾರ್ಷತಃ. ಆಚಾರ್ಯ ಮಾತನ್ನು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡ್ಬೇಕು. ರುದ್ರದೇವರ ಬಗ್ಗೆ ಜನ ತಪ್ಪಿಕೊಂಡಿರ್ತಾರೆ, ವೈಷ್ಣವ ರುದ್ರದ್ವೇಷಿಗಳು ಅಂತ ತಿಳ್ಕೊಂಡ್ರೆ ಭಾರಿ ತಪ್ಪು. ರುದ್ರದೇವರಿಗೆ ಖಚಿತವಾದ ಒಂದು ಸ್ಥಾನಮಾನಗಳು ಉಂಟು. ಅವರನ್ನು ಸರ್ವೋತ್ತಮ ದೇವತೆ ಅಂತ ಕರೆಯಲಿಲ್ಲ ಹೊರತು ಉತ್ತಮ ದೇವತೆ ಅಲ್ಲ ಅಂತ ಎಂದು ಹೇಳಲಿಲ್ಲ. ತುಂಬಾ ಆರಾಧ್ಯವಾಗಿರತಕ್ಕಂತಹ ರೂಪ. ನಮ್ಮ ವೈಷ್ಣವ ಸಾಹಿತ್ಯದಲ್ಲಿ ರುದ್ರದೇವರು ಎಷ್ಟು ಸ್ತೋತ್ರಗಳಿವೆ ಅಂದ್ರೆ ಆಶ್ಚರ್ಯವಾಗಬೇಕಾದ್ರೆ. ತೀರ್ಥ ಪ್ರಬಂಧ, ಹರಿಕಥಾಮೃತಸಾರ, ಹರಿದಾಸ ಸಾಹಿತ್ಯದಲ್ಲಿ, ಪುರಾಣಗಳಲ್ಲಿ ಚಂದ್ರಶೇಖರ 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 ಪಾಹಿಮಾಂ ಪದ್ಮಪುರಾಣದ ಪೂರ್ವವಾದ ಪದ್ಯ ಅದು. ಪಾಲಯಾಚ್ಯುತ ಪಾಲಯಾಜಿತ ಪಾಲಯ ಕಮಲಾಲಯ, ಆ ಧಾಟಿಯೊಳಗೆ ಪುರಾಣದಲ್ಲೇ ರುದ್ರದೇವರ ಸ್ತೋತ್ರ ಪದ್ಮಪುರಾಣದಲ್ಲಿ ಅಷ್ಟು ಚೆನ್ನಾಗಿ ಬಂದ ಸ್ತೋತ್ರಗಳು. ಅದನ್ನು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗ್ತದೆ, ವೈಷ್ಣವರು ಶಿವನನ್ನು ಆರಾಧನೆ ಮಾಡಿಯೇ ಮಾಡ್ತಾರೆ, ಆತನ ಸ್ಥಾನ ಉತ್ತಮ ಅಂತ ಭಾವಿಸೇ ಇದ್ದಾರೆ ಅಂತ ಹೇಳೋದು ದೃಷ್ಟಾಂತ. ಭಾರಿ ಸಂತೋಷಪಟ್ಟ. ಪರೀಕ್ಷೆ ಆಯ್ತು. ಆ ಏನ್ ಮಾಡಿದ್ನ ಅಂತ ದಶರಣ ದೇಶದ ರಾಜ ತನ್ನ ಮಗಳನ್ನ ಬೈತಾನೆ, ಚೀ ನಿನ್ ಬುದ್ಧಿ ಇಲ್ಲ, ಹೀಗೆಲ್ಲ ಮಾಡಿ ನನ್ನ ಮರ್ಯಾದೆ ಕಳೆದು ಬಿಟ್ಟೆ ಈ ಮಧ್ಯೆ, ನೀನೀಗ ದುರ್ಪದರಂಥ ರಾಜನ ಮಧ್ಯೆ ಏನೇನೋ ಮಾತಾಡಿಬಿಟ್ಟೆ, ನಾನೀಗ ಇನ್ನೊಮ್ಮೆ ಮಾತಾಡಬೇಡಂತ ಬೈದು ಹೊರಟು ಬಿಡ್ತಾನೆ ಮಗಳನ್ನ. ಇಲ್ಲ ಸಂಸಾರ ಮಾಡ್ಕೊಂಡಿರೋದು ಬಿಟ್ಟು ಹೋಗ್ಬಿಟ್ಟು. ನನ್ ಖುಷಿಯಾಯ್ತು, ಅವತ್ತು ಎಲ್ಲ ವ್ಯವಸ್ಥೆ ಮುಗೀತು, ವಾಪಸ್ ಬರಬೇಕು ಅಂತ ಬರ್ತಾ ಇದ್ದಾರೆ. ವಾಪಸ್ ಕೊಡಬೇಕಲ್ಲ, ಬಾಡಿಗೆ ಕೊಡಬೇಕಲ್ಲ. ಇವತ್ತು ಜನಕ್ಕೆ ಅದಿಲ್ಲ, ಕೊಟ್ಟರು ಅಂದ್ರೆ ಹೋಯ್ತು ಅಂತಾನೆ ಅರ್ಥ. ವಾಪಸ್ ಕೊಟ್ರೆ ಅದಕ್ಕೆ ಜನ ಏನ್ ಮಾಡ್ತಾರೆ ಗೊತ್ತಾ, ಪೆನ್ ಕೊಟ್ಟರು ಕ್ಯಾಪ್ ಇಟ್ಕೊಂಡೇ ಕೊಡ್ತಾರೆ, ಹುಷಾರಾಗಿರ್ಲಿ ಹಾಳಾಗಲಿ ಅಂತ. ಅವ್ರು ಪುಣ್ಯಾತ್ರಿ ಅಷ್ಟೇ ಸಾಕು ಅಂತ ಹೇಳ್ಬಿಡ್ತಾರೆ, ಕ್ಯಾಪ್ ಹೇಳಿ ವಾಪಸ್ ಕೊಡೋದಿಲ್ಲ, ಪೆನ್ ಸಿಕ್ಕರೆ ಸಾಕು ಅಂತ ಮನುಷ್ಯನೂ ಇರುತ್ತೆ. ಇಲ್ಲಿ ಪ್ರಾಮಾಣಿಕತೆ ಮುಖ ಪುಣ್ಯಕೋಟಿಯ ಕತೆ ಕೇಳ್ತೇವಲ್ಲ, ಏನೋ ದೇಹ ಕೊಟ್ಟ ಮಿಸ್ಯೂಸ್ ಆಗಬಾರದು, ನಾನು ಉಪಕಾರ ಕೊಟ್ಟಿದ್ದಾನೆ ಪಾಪ, ಸೀದಾ ಹೋಗಿದ್ದೇ ಕೆಲಸ ಕೊಡಬೇಕು ಅಂತ ಹೋಗ್ತಾರೆ. ಅಷ್ಟೊತ್ತಿಗೆ ಏನು ಪರಮಾತ್ಮನ ವಿಚಿತ್ರ ಮಾಯೆ, ನಾವು ಅಂದ್ಕೊಂಡ ಜಗತ್ತ ನಡೀತೆ ಅಂತ ತಿಳ್ಕೊಂಡ್ರೆ ಇವತ್ತು ಜಗತ್ತು ಇರ್ತಾರೆ ಇರಲಿಲ್ಲ. ಮನುಷ್ಯ ಏನು ಊಹಿಸಲಕ್ಕೆ ಸಾಧ್ಯ ಇಲ್ಲ. ಕೆಲಸ ಹೇಳ್ತಾರೆ, ಸತ್ಯ ಸುಳ್ಳಿಗಿಂತ ವಿಚಿತ್ರವಾಗಿರುತ್ತೆ ಅಂತ ಹೇಳ್ತಾರೆ. ಸತ್ಯ ಘಟನೆಗಳು ಸುಳ್ಳಿನ ಮುಖದಿಂದ ಹೊಡೆದಾಗಿರುತ್ತೆ. ಏನಾಯ್ತು ಗೊತ್ತೇನಷ್ಟೊತ್ತಿಗೆ, ಆ ತುಂಬುರು ಗಂಧರ್ವ ಅವಳ ದೇಹದಲ್ಲಿ ಕೂತಿದ್ದಾನೆ ಪಾಪ. ಹೆಣ್ಣು ವೇಷದಲ್ಲಿ ಕೂತಿದ್ದಾನೆ. ಅವನು ಎಲ್ಲೂ ಹೋಗೋಗಿಲ್ಲ, ಮೇಕಪ್ ಮಾಡ್ಕೊಂಡ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ ಪಾಪ, ಅವನೇನು ಹೋಗ್ತಾನೆ. ಒಂದ್ ಕಡೆ ಸುಮ್ಮನೆ ಕೂತಿದ್ದ. ಅಷ್ಟೊತ್ತಿಗೆ ಏನು ಪ್ರಾರಬ್ಧ ಪಾಪ, ಕುಬೇರ ಯಕ್ಷ ಗಂಧರ್ವರು ಎಲ್ಲ ರಾಜ ಆತ, ಸಂಚಾರ ಮಾಡ್ತಾ ಮಾಡ್ತಾ ಅದೇ ಜಾಗಕ್ಕೆ ಬರ್ಬೇಕಾ? ಬಾಸ್ ಬಂದಾಗಾಯ್ತು, ಇದಕ್ಕೆ ಹೋಟ್ಲಲ್ಲಿ ಬಾಸ್ ಸಿಕ್ಕಾಗಾಯ್ತು. ಇದಕ್ಕಿದ್ದ ಎಲ್ಲೋ ಒಂದ್ ಕಡೆ ಹೋಗಿಬಿಟ್ಟು ಕ್ಲಬ್ ಅಲ್ಲಿ ಹೋಗಿ ಬಲ್ಲ ಇದ್ದಾಗ ಬಾಸ್ ಬಂದ್ಬಿಟ್ರೆ ಅವನು ಬರೋ ಬಾಸ್ ಆದ್ರೆ ಯೋಚನೆ ಇಲ್ಲ, ಒಳ್ಳೆ ಬಾಸ್ ಆದ್ರೆ ಫಜೀತಿ ಆಗ್ತದೆ. ಏನ್ ಮಾಡ್ಬೇಕು, ಗಾಬರಿ ಆಯ್ತಾ ಸರಿ, ಅಯ್ಯೋ ಕುಬೇರ ಬಂದ್ಬಿಟ್ಟ, ಯಜಮಾನ ಬಂದ್ಬಿಟ್ಟ ಅಂತ ಹೇಳಿಬಿಟ್ಟು ತಂತುಷು ಲೀಯಮಾನಂ. ಒಂದ್ ಕಡೆಗೆ ಭಯ ಆತನಿಗೆ, ಒಂದ್ ಕಡೆ ನಾಚಿಕೆ, ಒಂದ್ ಕಡೆಗೆ ಭಯ, ಒಂದ್ ಕಡೆ ನಾಚಿಕೆ. ಮೆಲ್ಲಗೊಂದು ಪದೆಯಲ್ಲಿ ಅಡಿಕೊಳ್ಳಕ್ಕೆ ಅಂತ ಹೋದನು. ಕುಬೇರ ದೊಡ್ಡ ದೇವತೆ ಕೇಳಬೇಕಾ, ಕಣ್ಣು ಹಾಕೇ ಬಿಡ್ತಾನ ಕಡೆಗೆ. ಏ ಯಾರು ಬನ್ನಿ ಈ ಕಡೆ ಅಂತ ಕರೀತ. ಏನು ಮಾತೇ ಇಲ್ಲ, ದಿಕ್ಪಾಲಕರಲ್ಲಿ ಒಬ್ಬ ಆತ, ಉತ್ತರ ದಿಕ್ಕಿಗೆ ಅಧಿಪತಿ ಕುಬೇರ. ತಕ್ಷಣ ಬರ್ತಾನೆ ಪಾಪ, ಒಂದ್ ಕೈ ನಾಚಿಕೊಂಡು ನಿಲ್ತಾನೆ. ಕುಬೇರ ಕೇಳ್ತಾನೆ, ಏನ್ ನಿನ್ನ ಅವಸ್ಥೆ ಇದು, ಏನ್ ಹೀಗೆ ಮಾಡ್ಕೊಂಡಿದ್ದೆ ಅಂತ. ಏನ್ ನಿನ್ನ ಅವಸ್ಥೆ? ಇಲ್ಲ ಹೀಗಾಯ್ತು ಪಾಪ, ದುಃಖ ಪಟ್ಟ ಒಬ್ಬ ಹೆಣ್ಣು ಬಂದ್ಲು, ಅವಳ ನೋವನ್ನು ಸರಿ ನೋಡ್ಲಿಕ್ಕಾಗದೆ ಒಂದು ದಿವಸದ ಮಟ್ಟಿಗೆ ದೇಹ ಕೊಟ್ಟುಬಿಟ್ಟೆ, ಅದು ಕಾಯ್ತಾ ಕೂತಿದ್ರೆ ವಾಪಸ್ ಬರ್ತಾಳೆ ಅಂತ ಹೇಳಿದಾಗ ಕುಬೇರ ಹೇಳ್ತಾನೆ, ಈ ರೀತಿ ಅಲ್ಲ, ಉಪಕಾರ ಮಾಡೋದ್ರೆ ಬೇಡ ಅಂತ ಹೇಳೋದಿಲ್ಲ, ಈ ರೀತಿ ಇದು ಔಟ್ ಆಫ್ ದಿ ವಿರೋಧ ಲೆಕ್ಕ ಇದು, ಬಂದು ಹೀಗೆಲ್ಲ ಮಾಡಕ್ಕೆ ಹೋಗ್ಬಾರ್ದು, ಇದಕ್ಕೆಲ್ಲ ಪರ್ಮಿಷನ್ ತಗೊಂಡಿದ್ದೀಯ ಅಂತ ಕೇಳ್ತಾರೆ. ಸರ್ಕ ಕೇಳ್ತಾರಲ್ಲ, ವಿಥೌಟ್ ಪರ್ಮಿಷನ್ ಮಾಡಿದ್ರೆ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ನಮ್ಮ ಸೈಟ್ ಅಲ್ಲಿ ಮನೆ ಕಟ್ಟಕ್ಕೆ ಸರ್ಕಾರ ಪರ್ಮಿಷನ್ ಬೇಕದು, ಸೈಟ್ ನಮ್ಮದು, ದುಡ್ಡು ನಮ್ಮದು, ಎಲ್ಲ ನಮ್ಮದೇ, ಪರ್ಮಿಷನ್ ಅವ್ರು ಕೊಡಬೇಕು, ಅದಕ್ಕೆ ಬಂದ ದುಡ್ಡು ಕೊಡ್ಬೇಕು ನಾವು. ಇದು ಫಜೀತಿ. ನೀವು ಅರ್ಥ ಮಾಡ್ಕೊಂಡ್ರೆ ಇವತ್ತು ಪರ್ಮಿಷನ್ ಏನೇನೋ ಮಾಡ್ತೀವಿ ಅಂತ ತಿಳ್ಕೊಂಡಿರ್ತೇವೆ. ನಮ್ಮ ದೇಹ ಯಾರೇ ಕೇಳ್ತಾರೆ ಅಂತ ಹೇಳ್ತಿರಲ್ಲ, ನಮ್ಮ ಸೈಟ್ ಅನ್ನು ಕೇಳೋದಿಲ್ಲ ಸರ್ಕಾರ. ಹಾಗಿದ್ರೆ ನಮ್ಮ ಸೈಟಿಂದ ಸರ್ಕಾರಕ್ಕೆ ಅಧಿಕಾರ ಹೇಗಿದೆಯೋ, ನಮ್ಮ ದೇಹದ ಮೇಲೆ ದೇವತೆಗಳ ಅಧಿಕಾರ ಆಗಿದೆ. ದೇವತೆ ಅದಕ್ಕೆ ವೈಶ್ವ ದೇವನ್ ಮಾಡೋದು ಅದಕ್ಕೋಸ್ಕರ. ನಮ್ಮ ದೇಹ ನಮ್ಮದಲ್ಲ, ಹೆಸರಿ ನಮ್ಮ ದೇಹ ಅಷ್ಟೇ. ಈ ದೇಹ ದಿನ ತೇರು ಅಂತ ಕರೀತಾರೆ. ಇದು ದೇವರ ಪರಮಾತ್ಮನ ರಥ ಇದು ಹೊರತು, ನಮಗಿದ್ರ ಮೇಲೆ ಮನೆ ಬಾಡಿಗೆ ಮನೆ ಇದ್ದ ಹಾಗೆ ಹೊರತು, ಇದರಲ್ಲಿ ಇರಬೇಕು ಹೋಗಬೇಕೇ ಹೊರತು, ಇದನ್ನ ಏನಾದ್ರೂ ಮಾಡ್ಲಿಕ್ಕೆ ಹೋದ್ರೆ ಮತ್ತೊಮ್ಮೆ ಈ ದೇಹ ಬರಲಾರದು ಅಂತ ಹೇಳ್ತಾರೆ. ಇಂಟ್ಯಾಕ್ಟ್ ದೇಹ ಮೇಂಟೈನ್ ಮಾಡ್ಬೇಕು ನಾವು. ಬಾಡಿಗೆ ಬಂದ ಹೋಗ್ಬೇಕಾದ್ರೆ ಎಲ್ಲ ಒಪ್ಸಿ ಹೋಗ್ಬೇಕು, ಅದನ್ನ ಬಾಗಿಲು ಎತ್ಕೊಂಡು ಹೋದ, ಕಿಟಕಿ ಎತ್ಕೊಂಡು ಹೋದ ಮಾಡಿಬಿಟ್ರೆ ಸೀರ್ ಪೊಲೀಸ್ ಸ್ಟೇಷನ್ ಹೋಗ್ತಾನೆ, ಇನ್ನೊಂದು ಮನೆಗೆ ಹೋಗೋದಿಲ್ಲ. ನಮಗೆ ಹಕ್ಕಿಲ್ಲ ಅದರ ಮೇಲೆ, ಹಾಗೆ ವಾಪಸ್ ಕೊಡ್ಬೇಕು. ಇರ್ಲಕ್ಕಷ್ಟೇ ಬಾಡಿಗೆ ಹೊರತು ಒಯ್ಲಕ್ಕೆ ಬಲ್ಲದು ಅದು. ನಮಗದು ಗೊತ್ತಿಲ್ಲ. ಇವತ್ತಿನ ದಿವಸ ನಮ್ಮ ದೇಹ ಏನೇನೋ ತಿಳ್ಕೊಂಡ್ಬಿಟ್ಟಿರ್ತೇವೆ. ಮನೆಗಿಷ್ಟು ಬೆಲೆ ಇದೆಯಲ್ಲ, ದೇಹಕ್ಕೆ ಎಷ್ಟಿದೆ ಗೊತ್ತಾ ಬೆಲೆ? ಒಂದು ಕಣ್ಣು ಹೋದ್ರೆ ಕೇಳಿ ಡಾಕ್ಟರ್ ಹೇಳ್ತಾರೆ ಎಷ್ಟು ಖರ್ಚು ಮಾಡ್ಬೇಕು ಗೊತ್ತಾ? ಇತ್ತಾರ ಬರೋ ಗ್ಯಾರಂಟಿ ಇಲ್ಲ. ಒಂದು ಸಾವಿರ ಕೋಟಿ ರಾಜ ಮಹಾರಾಜರು ಕುರುಡರಾಗಿದ್ದವರು ಇದ್ದಾರೆ, ರಾಜ್ಯ ಕೊಟ್ಟರೆ ಕಣ್ಣು ಬರೋದಿಲ್ಲ ಅವರಿಗೆ. ಇವತ್ತು ನಮ್ಮ ಕಣ್ಣು ಇದೆ ಅಂದ್ರೆ ಎಷ್ಟು ಭಾಗ್ಯ ಅದು. ಕಿವಿ ಹೋಯ್ತು, ಏನು ಹೇಳ್ತಾರೆ, ಏನು ಏಡ್ ಹಾಕೊಂಡ್ರೆ ಉಪಯೋಗ ಇಲ್ಲರಿ, ಒಳಗೆ ನರ್ವೇ ಸತ್ತೋಗಿದೆ ಅಂತ. ನರ್ವೇ ಡೆಡ್ ಆದ್ರೆ ಇನ್ನೇನು ಮಾಡ್ತೀರ? ಅದಕ್ಕೆ ಬಜೆಟ್ ಒಂದು ಎತ್ತಬಹುದು, ಇಲ್ಲಿ ಏನು ಎತ್ತಕ್ಕಾಗತ್ತೆ, ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಗ ದೇವರ ಮಹಿಮೆ ಎಷ್ಟೊಂದು ಗೊತ್ತಾಗುತ್ತೆ. ದಾಸರು ಹೇಳ್ತಾರೆ, ದೇವರೇನ ಐಶ್ವರ್ಯ ಕೊಡಬೇಕಾಗಿಲ್ಲ ನಮಗೆ, ಈ ಕೊಟ್ಟಿರೋ ಐಶ್ವರ್ಯ ಎಲ್ಲಿ ಕಡಿಮೆ ಇದೆ ನೋಡಿ ಅಂತ ಹೇಳ್ತಾರೆ. ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರಳು ಆಗುವರೆ. ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪ ಗಡಿರ. ನಮ್ಮ ದೇಹಕ್ಕಿರೋ ಬೆಲೆ ಕೋಟಿ ಕೋಟಿ ರೂಪಾಯಿ, ಮನೆಗಿರೋ ಬೆಲೆ ಏನೂ ಅಲ್ಲ. ನಮ್ಮ ದೇಹದ ಬೆಲೆ ಅಷ್ಟು ದೊಡ್ಡದು, ಯಾವ ವಿಜ್ಞಾನಿ ಮಾಡಿಕೊಡಲಾರ ಇದನ್ನ? ಇದನ್ನು ಭಗವಂತ ಎಷ್ಟು ಕೊಟ್ಟಿದ್ದಾನೆ, ಎಷ್ಟು ಅನುಗ್ರಹ ಮಾಡಿದ್ದಾನೆ, ಇದರಿಂದ ಸಾಧನೆ ಮಾಡಬೇಕೇ ಹೊರತು ಇದರ ದುರುಪಯೋಗ ಮಾಡಬಾರದು. ಇಂಥ ಕೆಲಸ ಮಾಡಿದ್ದೀಯ ನೀನೀಗ, ಅದಕ್ಕೆ ಶಾಪ ಕೊಡ್ತೇನೆ. ನಿನ್ಗೆ ಈ ದೇಹನೇ ಉಳ್ಕೊಂಡ್ಬಿಡ್ಲಿ ಅಂತ ಹೇಳ್ಬಿಟ್ಟು ಮುಗಿದೋಯ್ತು. ನಿನ್ ಈ ದೇಹನೇ ಉಳ್ಕೊಂಡ್ಬಿಡ್ಲಿ, ಒಂದ್ ದಿವಸ ಮೆಟ್ರಿ ಕೊಟ್ಟು ಪರ್ಮನೆಂಟ್ ಆದಾಗಾಯ್ತದು, ಇದೇ ದೇಹ ಉಳ್ಕೊಂಡು ಬಿಡ್ಲಿ. ಆಗ ಭಾರಿ ಗೋಳಾಡ್ತಾನೆ ಸ್ವಾಮಿ, ದಯವಿಟ್ಟು ಕ್ಷಮಿಸಿಬಿಡಿ, ಹಾಗೆಲ್ಲ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆಫೀಸ್ ಜೀಪ್ ಇನ್ನೊಬ್ರಿಗೆ ಕೊಟ್ರೆ ಸಿಕ್ಕಾಕೊತಾನೆ, ತನ್ನ ದೇಹನೇ ಕೊಟ್ರೆ ಕೇಳ್ಬೇಕಾ? ಈಗ ಫುಲ್ ಟೈಮರ್ ಇನ್ನೊಂದ್ ಕಡೆ ಪಾರ್ಟ್ ಟೈಮ್ ಕೆಲಸ ಮಾಡಿದ್ರೆ ಸಿಕ್ಕಾಕೊಂಡ್ಬಿಡ್ತಾನೆ. ಪರ್ಮಿಷನ್ ಇಲ್ಲದೆ ಹೋದ್ರೆ ಪ್ರಯೋಜನ, ನೀವೇನೇ ಕಚ್ಚಿದ್ರೆ ಪರವಾಗಿಲ್ಲ, ಅವನಾಗಿ ಹೋದಾದ್ರೆ ತಪ್ಪೇ. ಅದು ಒಂದು ಈ ಮಾಡಿದ್ದೆ, ಈ ದೇಹ ನಿನ್ ಗಟ್ಟಿಯಾಗಲಿ ಅಂತ ಹೇಳಿಬಿಟ್ಟು ತುಂಬಾ ಕ್ಷಮೆ ಕೇಳಿದ. ತಪ್ಪಾಯ್ತು, ದಯವಿಟ್ಟು ಕ್ಷಮಿಸಿ ಅಂತ ತುಂಬಾ ಕೇಳಿದ. ಹೇಳ್ತಾರೆ, ಆಯ್ತು, ಏನು ನಿನಗೆ ಉಳಿಯುತ್ತೆ, ಹೀಗೆ ಇರಬೇಕಿದು ಒಂದು. ಆದ್ರಿಂದ ದೇಹ ವಾಪಸ್ ಯಾವಾಗ ಬರುತ್ತೆ ಗೊತ್ತೇನು? ಅವನ ಮುಂದೆ ಅವನ ಯುದ್ಧದಲ್ಲಿ ಸತ್ತ ಮೇಲೆ ವಾಪಸ್ ಬರುತ್ತೆ, ಅವನು ಬದುಕಿರೋವರೆಗೂ ಅವಂದೇ ಸತ್ತ ಮೇಲೆ ವಾಪಸ್ ಬರುತ್ತೆ ಅಂತ ಹೇಳಿದಾಗ ಆ ಒಪ್ಕೊಂಡಂತೆ ಕುಬೇರ ಹೊರಟೋದ್ರ. ಅಷ್ಟೊತ್ತಿಗೆ ಬಂದ್ಲು ಪಾಪ, ವಾಪಸ್ ಆ ದೇಹ ಕೊಡಬೇಕಂತ ಬಂದು, ತಗೋ ಮಹಾರಾಯ, ಭಾರಿ ಉಪಕಾರ ಆಯ್ತು, ನಿನ್ ದೇಹ ತಗೋ, ನನ್ನ ಮರ್ಯಾದೆ, ನನ್ನ ತಂದೆಯ ಮರ್ಯಾದೆ ಎಲ್ಲ ಉಳಿತು ಅಂತ ಹೇಳಕ್ ಬಂದ್ರೆ ಅಂತ ಹೇಳ್ತಾನೆ. ಅಮ್ಮ, ದೇವರ ಸಂಕಲ್ಪ ಹೇಳೋದಕ್ಕಾಗೋದಿಲ್ಲ, ಏನೋ ಆಗೋಗ್ಬಿಟ್ಟಿದೆ, ಆ ದೇಹ ನೀನೇ ಇಟ್ಕೊಂಡ್ಬಿಡು ಅಂತ ಹೇಳಿದ್ರು. ದೇಹ ನೀನೇ ಇಟ್ಕೊಂಡ್ಬಿಡು, ಮಾತೇ ಇಲ್ಲ, ಎಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಹೋಗೋದಿಲ್ಲ, ನಾನು ಎಕ್ಸ್ಪ್ಲೇನ್ ಮಾಡಿ ಉಪಯೋಗ ಇಲ್ಲ, ಮತ್ತೆ ಇನ್ನೂ ಬಯಸ್ಕೋಬೇಕಾಗುತ್ತೆ, ಏನು ಪ್ರಯೋಜನ ಇಲ್ಲ, ನೀನು ಹೇಗಿದೆ, ನೀನೇ ಹೋಗ್ಬಿಡಮ್ಮ ಅಂತ ಹೇಳಿದಾಗ ಆಕೆ, ಆಯ್ತಾ, ಇಲ್ಲ ಪರವಾಗಿಲ್ಲ ಅಂತ, ಏನು ಪರವಾಗಿಲ್ಲ, ನೀನೇ ಇಟ್ಕೊಂಡ್ಬಿಡು, ಬದುಕಿರೋವರೆಗೂ ನಿಂದೆ ಅಂತ ಹೇಳ್ಬಿಟ್ಟು ಬಾಡಿಗೆ ಮನೆಗೆ ಹೋದ್ರೆ ಪರ್ಮನೆಂಟ್ ಆದಾಗಾಯ್ತು, ಕೊನೆಗೆ ನಿಂದೇ ಮನೆ ಅಂತ ಹೇಳಿದ್ರೆ ಸಾಧನೆ ಮಾಡಿದಾಗಾಯ್ತು. ಆಯ್ತು ದೇವ್ರ ದಯ ಅಂತ ಹೇಳ್ಬಿಟ್ಟು ಹೋಗಿಬಿಟ್ಟು ತಂದೆ ತಾಯಿ ಹೇಳಿದ್ರಂತ, ಅಪ್ಪ ಅಮ್ಮ ಇನ್ಮೇಲೆ ನಾನು ಗಂಡೆ, ಈ ರೀತಿ ಆಯ್ತು ಅಂತ ಹೇಳಿದ ತಕ್ಷಣ ಅವ್ರಿಗೆ ಖುಷಿಯೋ ಖುಷಿ. ವಿಶ್ವೇಶ್ವ ವಾಕ್ಯಂ ರುದ್ರ ಶಾಪ ವಾ ನೈವೇತಿ ಪಾರ್ಷದ, ಅಂತೂ ರುದ್ರದೇವರ ನಂಬಿದ್ ತಪ್ಪು ಕೆಟ್ಟ ಹೋಗಲಿಲ್ಲ, ನಾನು ಬದುಕಿ ಬಿಟ್ಟೆ ಅನ್ಕೊಂಡ್ರ. ರುದ್ರದೇವ್ರ ನಂಬರೆಲ್ಲ ಬದುಕಿಲ್ಲ, ರಾವಣ ಹೋದ, ಆಮೇಲೆ ಭಸ್ಮಾಸುರ ಹೋಗೇ ಬಿಟ್ಟ, ಪಾಪ ಎಲ್ಲ ಹೋದ್ರು, ಇವ್ರು ಯಾಕೆ ಉಳ್ಕೊಂಡ್ರು ಅಂದ್ರೆ ರುದ್ರದೇವರಾರಾದರೆ ಸರಿಯಾಗಿ ಮಾಡಿದರೆ ಉಳ್ಕೊಳ್ಳಕ್ಕೆ ಬರ್ತದೆ, ಇಲ್ಲದೆ ಹೋದರೆ ಹೋಗಿಬಿಡ್ತಾರೆ. ಎಲೆಕ್ಟ್ರಿಕ್ ಸರಿಯಾಗಿ ಉಪಯೋಗಿಸಿ ಬರುತ್ತೆ, ಇಲ್ಲದೆ ಶಾರ್ಟ್ ಸರ್ಕ್ಯೂಟ್ ಆದರೆ ಡಬಾ ಹೋಗಿಬಿಡ್ತಾರೆ. ಇವತ್ತು ಅದೇ ಉಪಯೋಗಕ್ಕೂ ಬರ್ತದೆ, ಪ್ರಾಣ ಕಳೀಲಕ್ಕೂ ಬರ್ತದೆ, ಅದು ಸತ್ತು ಹೋಗ್ತದೆ ಬದುಕಲಕ್ಕೂ ಬರ್ತದೆ. ದೇವತೆಗಳ ಆರಾಧನೆ ಸರಿಯಾಗಿ ಮಾಡಬೇಕು. ಅದರ ಫಲ ದ್ರುಪದ ರಾಜ ಕಂಡ, ತುಂಬಾ ಖುಷಿಪಟ್ಟ. ತುಂಬಾ ಜನ ಗಮನಿಸಬೇಕು, ಇನ್ನು ದ್ರೌಪದಿ ಯಾರು ಮಕ್ಕಳು ಹುಟ್ಟಿಲ್ಲ ತನಗೆ, ಕೃಷ್ಣದುಮ್ನ ಹುಟ್ಟಿಲ್ಲ, ಇವನೇ ಮೊದಲ ಮಗ, ಹಿರಿಯ ಮಗ ಇವನು. ಗಂಡು ಹುಟ್ಟಬೇಕು ಅಂತ ಹೇಳಿದ್ರೆ ಕೆಂಡು ಹುಟ್ಟಿ ಕೊನೆಗೂ ಗಂಡ ಆಯ್ತು. ಭಾರಿ ಖುಷಿಪಟ್ಟ, ಅಂತೂ ಒಂದು ಘಟ್ಟವನ್ನು ತಲುಪದಂತೆ ಆಯಿತು. ಆಕೆ ಬೆಳೀತಾ ಆಯ್ತಾಳೆ, ಶಿಖಂಡಿ ಅಂತ ಹೆಸರು ಬಂತು. ತುಂಬಾ ಸರ್ ಮುಂದೆ ಏನಾಗ್ಬಿಡ್ತು ಗೊತ್ತಾ, ಶಿಖಂಡಿ ಅಂದ್ರೆ ಷಂಡ ಅಂಬ ಅರ್ಥ ಬಂದು ಸ್ವಾಮಿ ಡಿಕ್ಷನರಿ ಒಳಗೆ. ಆಶ್ಚರ್ಯ ಡಿಕ್ಷನರಿಯಲ್ಲಿ ಅರ್ಥ ಇಲ್ಲ, ಶಿಖಂಡಿ ಶಬ್ದಕ್ಕೆ ಏನು ಗೊತ್ತೇನು ಅರ್ಥ, ಅವನು ಮಹಾವೀರ ಅಂತಾನೆ ಅರ್ಥ. ತಲೆಯನ್ನ ಜಟೆ ಗಂಟೆ ಕಟ್ಟಿಕೊಂಡವನು ಅಂತ ಅರ್ಥ. ತಲೆಗೂದನ್ನು ಜಟೆ ಅಂತ ಶಿಖ ಅಂತ ಹೇಳ್ತೇವಲ್ಲ, ಶಿಖಂಡಿ ಅಷ್ಟೇ. ಅದು ಒಳ್ಳೆ ಪದ, ವಿಷ್ಣು ಸಹಸ್ರಾವದಲ್ಲಿ ಬರೋ ಪದ ಅದು ಒಂದು. ವಿಷ್ಣು ಸಹಸ್ರಾವ ಶಿಖಂಡಿ ಅಂತ ಪದ ಬರುತ್ತೆ. ಆ ಪದಕ್ಕೆ ಅರ್ಥ ಏನು, ಈ ಒಳ್ಳೆ ಪದ ಅದು, ಹೊಗಳ ಪದ ಹೊರತು ಬಯ್ಯೋ ಪದ ಅಲ್ಲ ಅದು ಒಂದು. ಆದ್ರೆ ಕಥೆ ಚೆನ್ನಾಗಿ ಏನೇನೋ ತಪ್ಪು ತಪ್ಪಾಗಿ ಕೇಳ್ಬಿಟ್ಟು ಕೊನೆಗೆ ಈ ಅಪಾರ್ಥ ಕಲ್ಪಿಸಿಬಿಟ್ಟಿದ್ದ. ಎಷ್ಟೋ ಸಂಸ್ಕೃತದ ಪದಗಳಿಗೆ ಇರೋ ಅರ್ಥನೇ ಒಂದು, ಜನ ತಿಳ್ಕೊಂಡ ಅರ್ಥನೇ ಒಂದು. ಅದಕ್ಕೆ ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಮುಂದೆ ಕಾಲ ಕಳೀತಾ ಇದೆ. ಅಷ್ಟೊತ್ತಿಗೆ ವಿಚಿತ್ರ ವೀರ್ಯ ರಾಜ, ಇಬ್ರು ಹೆಂಡಂದ್ರೆ ಸಿಕ್ಕಿದ್ರು, ಅಣ್ಣ ಮದುವೆ ಮಾಡಿಸಿದ್ರು, ಪಾಪ ಸಂಸಾರ ಶುರು ಮಾಡಿದ. ಸಂಸಾರ ನಡೀತು, ಮದುವೆ ಆಗಿದ್ದು ತಪ್ಪಾಗಲಿಲ್ಲ, ಸಂಸಾರ ಮಾಡಿದ್ದು ತಪ್ಪಾಗಲಿಲ್ಲ. ಏನು ತಪ್ಪಾಯ್ತು ಅಂತ ಹೇಳ್ತಾರೆ, ಆತ ಮಿತಿಮೀರಿದ ಹೋಗಲಾಲಸೆ ಪಡ್ಕೊಂಡು, ಅತಿಸಕ್ತಾಹ ತಪೋ ಹೀನಾಹ ಕಥಂಚಿನ್ ಮೃತಿ ಮಾಪ್ನೋಯು, ವಿಪರೀತವಾದ ಭೋಗ. ಹೇಗೋ ಅಣ್ಣ ಇದ್ದಾರೆ ರಾಜ್ಯ ನೋಡ್ಲಿಕ್ಕೆ, ಭೀಷ್ಮರಿದ್ದಾರೆ ಅಂತ ಹೇಳಿದ್ದು, ಮಿತಿಮೀರಿದ ಎಂಟರ್ಟೈನ್ಮೆಂಟ್, ಮಿತಿಮೀರಿದ ಒಂದು ಇನ್ವಾಲ್ವ್ಮೆಂಟ್. ಫಲಿತಾಂಶ ಏನಾಯ್ತಂತೆ, ಯಕ್ಷ್ಮಣ ಅರ್ಧಿತ, ಕ್ಷಯರೋಗ ಬಂತ. ಕ್ಷಯರೋಗ ಬಂದು ಸತ್ತೇ ಹೋಗಿಬಿಟ್ಟ. ಈ ನಮಗೆ ಅರ್ಥ ಆಗ್ತದೆ. ಹಿಂದಿನ ಕಾಲಕ್ಕೆ ಸಾಮಾನ್ಯ ಎಲ್ಲರೂ ಕೂಡ ಇಷ್ಟಪಟ್ಟು ಸಾಯ್ತಾ ಇದ್ರು, ಆದ್ರೆ ಒಬ್ಬ ಕೆಲವರು ಮಾತ್ರ ಹೇಗೇಗೋ ಸಾಯ್ತಾ ಇದ್ರು. ಕಾರಣ ಅತಿಶಕ್ತಿ ಮತ್ತು ತಪಸ್ಸಿಲ್ಲದಿರಬೇಕೆ ಹಾಗೆ ಮಾಡಿತ್ತು. ಆ ದೊಡ್ಡ ದೃಷ್ಟಾಂತ ವಿಚಿತ್ರ ವೀರ್ಯನೇ ದೃಷ್ಟಾಂತ. ಸತ್ತೋಗ್ಬಿಟ್ಟು ಆಚಾರ ಹೇಳ್ತಾರೆ, ದ್ವಾಪರ ಯುಗದಲ್ಲಿ ಎಲ್ಲೆಲ್ಲೂ ಹುಡುಕಿದ್ರೆ ಒಂದೊಂದು ಕೇಸ್ ಸಿಕ್ತಿತ್ತಂತೆ. ಕಲಿಯುಗದಲ್ಲಿ ಎಲ್ಲ ಕೇಸು ಹೀಗೆ ಇರುತ್ತೆ, ಸಾಮಾನ್ಯ ನಾರ್ಮಲ್ ಇರೋದೇ ಹೇಗೆ. ಅವರು ರಾಯರು ಆದ್ರೆ ಎಷ್ಟರೇ ಸಿಗ್ತಾರೆ ಅಂತವರೆಲ್ಲ ಕೂಡ ಎಲ್ಲೋ ಎಕ್ಸೆಪ್ಷನ್ಸ್ ಅಷ್ಟೇ. ಅತಿಸಕ್ತಾಹ ತಪೋ ಹೀನಾಹ ಕಥಂಚಿನ್ ಮೃತಿ ಮಾಪ್ನೆಯು, ಅವರ ಜೀವನದಲ್ಲಿ ಈ ಭದ್ರತೆ ಇರೋದಿಲ್ಲ. ಅದಕ್ಕೆ ನಾವು ಏನ್ ಬೆಳೆಸ್ಕೋಬೇಕು ಗೊತ್ತಾ, ಭೋಗವನ್ನ ಲಿಮಿಟ್ ಮಾಡಬೇಕು. ಒಳ್ಳೆ ಸ್ವೀಟ್ ನಾವೇ ವಿಚಾರ ಮಾಡಿ, ನಮ್ಮ ಜನ ಸ್ವೀಟ್ ತಿಮ್ಮದ್ಬಿಟ್ಟು ಡಯಾಬಿಟಿಸ್ ಬಂದ್ಮೇಲೆ ಸ್ವೀಟ್ ತಿಮ್ಮದ್ ಬಿಡೋದು, ಹಾಗೆ ಯಾಕೆ ಮಾಡ್ತೀರಿ? ಮೊದಲೇ ಕಂಟ್ರೋಲ್ ಮಾಡಿದ್ರೆ ಮುಗಿದೋಯ್ತಲ್ಲ, ಮೊದಲೇ ಕಂಟ್ರೋಲ್ ಮಾಡಿದ್ರೆ ಯಾವ ರೋಗನೂ ಬರಲು ಸಾಧ್ಯತೆನೇ ಇಲ್ಲ. ಎಷ್ಟೋ ಚೆನ್ನಾಗಿರ್ಲಿ ಸಾಕು, ಇವತ್ತು ಪೆಟ್ರೋಲ್ ಇದೆ, ರೋಡ್ ಇದೆ, ತುಂಬ ಹೋಗ್ತಾರೆ ಇರ್ತೇವೆ ನಾವೀಗ, ನಮ್ಮ ಗುರಿ ಮಂತ್ರ ಸ್ಟಾಪ್ ಮಾಡಿಬಿಡುತ್ತೆ. ಆ ಥರ ಇವತ್ತು ಭೋಗಗಳ ಮೇಲೆ ಹಿಡಿತ ಇಲ್ಲದೆ ಹೋದರೆ ಮನುಷ್ಯ ಎಂದೂ ಬದುಕಲಾರ ಅಂತ ಹೇಳಿದ. ನಮ್ಮ ಎಲ್ಲ ರೋಗಗಳ ಮೂಲ ನಮ್ಮ ಮಿತಿಮೀರಿದ ಆಸಕ್ತಿ. ಆಸಕ್ತಿಯ ನಿಯಂತ್ರಣ ಬಂತು ಅಂದರೆ ಮನುಷ್ಯನಿಗೆ ರೋಗಗಳ ಭಯವೇ ಇರೋದಿಲ್ಲ. ಆ ಸಿದ್ಧಿಯನ್ನು ಸಾಧಿಸಲಿಕ್ಕೆ ಆಗದೇ ಇದ್ದವರು ಪೈಕಿ ಇಂಥವನೊಬ್ಬ ಸತ್ತೇ ಹೋದ. ಇದು ಮಹಾಭಾರತ ಹೇಳಿದ ಕಥೆ. ಕುಮಾರವ್ಯಾಸ ಕಲ್ಪನೆ ಮಾಡಿಬಿಡ್ತಾರೆ, ದೊಡ್ಡ ಕಲ್ಪನೆ ಮಾಡ್ತಾರೆ. ಈ ಕಥೆ ಹೇಳೋದಿಲ್ಲ ಕುಮಾರವ್ಯಾಸ. ವಿಚಿತ್ರವೀರ್ಯ ಸತ್ತೋದ, ಯಾತಕ್ಕೆ ಸತ್ತೋದ ಅಂತ ಕೇಳಿದರೆ ಹೀಗಾಯ್ತಂತೆ. ಭೀಷ್ಮರು ಸತ್ಯವತಿ ದೇವಿ ತಾಯಿ, ಪಾಪ ಸತ್ಯವತಿ ದೇವಿ ತಾವೇ ಮದುವೆ ಮಾಡಿಸಿದವರು ತಂದೆಗೆ. ತುಂಬಾ ಹೊತ್ತು ಏಕಾಂತಲ್ಲಿರ್ತಾ ಇದ್ರಂತೆ, ಆತನ ಕಥೆ ಇತ್ತು. ತುಂಬಾ ಹೊತ್ತು ಏಕಾಂತಲ್ಲಿರ್ತಾ ಇದ್ರೆ ಜನ ಏನ್ ಮಾಡಿದ್ರಂತೆ, ಜನಕ್ಕೊಂದು ಹೇಗೂ ಗೊತ್ತಲ್ಲ, ಅವ್ರು ಏನಿದ್ರು ತಾವು ಸರಿಯಾಗಿ ಬದುಕ್ತಾರೋ ಬಿಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಉಳಿದವ್ರನ್ನ ಬಾಯಿ ಬಂದ ಟೀಕ್ಸೋದು ಅವ್ರ ಪದ್ಧತಿ. ಅವ್ರೇನ್ ಮಾಡಿದ್ರಂತೆ, ಭೀಷ್ಮರಿಗೂ ಸತ್ಯವತಿಗೂ ಏನೋ ಒಂದು ವಿಚಿತ್ರ ಸಂಬಂಧ ಉಂಟು ಅಂತ ಹಬ್ಬಿಸಿಬಿಟ್ಟಿರಂತ ಸುದ್ದಿ. ಈ ಸುದ್ದಿ ವಿಚಿತ್ರ ವೀರನ ಕಿವಿಗೂ ಬಿತ್ತದೆ. ಅವನೇನ್ ಮಾಡಿದನಂತೆ, ಛೇ ಎಂಥ ಕೆಲಸ, ಎಂಥ ಅಣ್ಣ, ಎಂಥ ತಾಯಿ, ಏನೀಗೆಲ್ಲ, ನಾನು ಪರೀಕ್ಷೆ ಮಾಡಬೇಕು ಅಂತ ಒಂದಿವಸ ಹೋಗಿಬಿಟ್ಟೆ. ಪರೀಕ್ಷೆ ಮಾಡಬೇಕು ಅಂತ ಹೊರಟು, ಭೀಷ್ಮರು ಒಳಗಿದ್ದಾರೆ, ಸತ್ಯವತಿಯನ್ನು ಒಳಗಿದ್ದಾಳೆ, ಪರೀಕ್ಷೆ ಮಾಡಕ್ಕೆ ಹೋದನಂತೆ. ಆ ನಿಜವಾಗ್ಲೂ ಏನಾಗಿತ್ತು ಗೊತ್ತೇನಾಗ, ಭೀಷ್ಮರು ಪುರಾಣ ಕಥೆಗಳನ್ನು ಹೇಳುತ್ತಾ ಸತ್ಯವತಿ ದೇವಿಯ ಮನಸ್ಸಿಗೆ ನೆಮ್ಮದಿ ಕೊಡ್ತಾ ಇದ್ದಾರಪ್ಪ. ಒಬ್ಬ ಮಗನ ಕಳ್ಕೊಂಡಿದ್ದಲ್ಲ, ಚಿತ್ರಾಂಗದನ್ನು ಕಳ್ಕೊಂಡಿದ್ದಲ್ಲ, ಆಕೆ ಮನಃಶಾಂತಿಗೋಸ್ಕರ ಪುರಾಣದ ಕಥೆಗಳನ್ನು ಹೇಳ್ಕೊಂಡಿದ್ರೆ ಆಕೆ ಸಂತೋಷದಿಂದ ಕೇಳ್ತಾ ಇರ್ತ. ವಿಚಿತ್ರವೀರ ನೋಡ್ತಾನೆ, ಎಷ್ಟು ಪವಿತ್ರವಾದ ಇವರು ತಾಯಿ ಮಗನ ಸಂಬಂಧ ಇವರದ್ದು. ಜನ ಏನೇನೋ ಹೇಳಿಬಿಟ್ರು, ಬುದ್ಧಿ ಇಲ್ಲ ಅವರಿಗೆ, ಅವ್ರಿಗೆ ಬುದ್ಧಿ ಇಲ್ಲ, ಹಾಳಾಗಿ ಹೋಗ್ಲಿ, ನನಗೆ ಬುದ್ಧಿ ಇಲ್ಲ, ಇವ್ರ ಮಾತನ್ನು ನಂಬಿ ಪರೀಕ್ಷೆ ಮಾಡಲಿಕ್ಕೆ ಬಂದಲ್ಲ, ನಾನಿನ ಬದುಕಬಾರದು ಅಂತ ಹೇಳಿಬಿಟ್ಟು ಈ ಹೊಟ್ಟೆಗಳ ಮಧ್ಯೆ ಬೆಂಕಿ ಹಾಕೊಂಡು ಸುಟ್ಕೊಂಡು ಹೋಗಿಬಿಟ್ಟ ಅಂತ ಹೇಳಿ ಕುಮಾರವ್ಯಾಸ ಕಥೆ ಕಟ್ಟುತ್ತಾರೆ. ಅಂತೂ ಸತ್ತ ಅಂಬುದು ಇಬ್ಬರು ಪ್ರಕಾರ ಕಾಮನ್ ಇದೆ. ವಿಚಿತ್ರವೀರ್ಯ ಮದುವೆಯಾದ ಮಕ್ಕಳಿಲ್ಲದೆ ಸತ್ತ, ಚಿತ್ರಾಂಗದ ಮದುವೆನೂ ಆಗದೆ ಸತ್ತ, ಇದು ಪರಿಸ್ಥಿತಿ. ಆದರೆ ಅದು ಕಟ್ಟು ಕಥೆ, ನಿಜವಾದ ಕಥೆ ಯಕ್ಷ್ಮಣಾರ್ಧಿತ. 7 ವರ್ಷಗಳ ಕಾಲದ ನಿರಂತರ ದಾಂಪತ್ಯದ ಫಲವಾಗಿ ಅವನು ದುರ್ಮರಣಕ್ಕೆ ಒಳಗಾದ, ಪ್ರಾಣ ಕಳ್ಕೊಂಡ. ಯಾವ ಯೋಗಹೃತದಲ್ಲಿ ಪಾಪ, ಆ ದಾಸರಾಜ ಕೇಳಿದ್ನೋ ಏನೋ, ನಾನು ಇವಳು ಮಕ್ಕಳಿಗೆ ರಾಜ್ಯ ಆಗಬೇಕು ಅಂತ ಹೇಳಿ ಇಬ್ರು ಹೋಗಿಬಿಡ್ಬೇಕಾ ಈ ಮಧ್ಯೆ? ಅದಕ್ಕೆ ಹೇಳ್ತಾರೆ, ಯಾವುದೋ ಒಂದು ಒಳ್ಳೆ ಅರ್ಹನಾದ ವ್ಯಕ್ತಿಗೆ ಏನಾದ್ರು ತಪ್ಪಿಸಿದ್ರೆ ಅದ್ರ ದುಷ್ಪರಿಣಾಮ ಹೇಗಾಗ್ತದೆ ನೋಡಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಭೀಷ್ಮ ರಾಜರಾಗಬೇಕಾಗಿತ್ತು, ಇವರು ಕರಾರ ಹಾಕಿದ್ದರ ಫಲ ಇವರು ರಾಜರಾಗಬೇಕಾಯಿತು. ಅದ್ರ ಪರಿಣಾಮ ಹೇಗೆ ಬಂತು ಅಂದ್ರೆ ಇವ್ರ ಮಕ್ಕಳು ಇಲ್ದ ಹಾಗಾಯ್ತು, ಕೊನೆಗೆ ಅರಾಜಕತೆ ಶುರುವಾಯಿತು. ಏನು ಉತ್ತರಾಧಿಕಾರಿನೇ ಇಲ್ಲ ಈಗ. ಆಗ ಸತ್ಯವತಿ ತುಂಬಾ ಸಾತ್ವಿಕ ಸ್ತ್ರೀ ಪಾಪ, ಕೇಳ್ತಾಳೆ ಭೀಷ್ಮರೇ ಆಯ್ತು ಇನ್ನೇನು ಏನು ಯೋಚನೆ ಮಾಡಿ ಪ್ರಯೋಜನ ಇಲ್ಲ, ನೀವೇ ರಾಜರಾಗಬೇಕು ಅಂತ ಹೇಳಿ ನೀವೇ ರಾಜನಾಗಬೇಕು. ಅಮ್ಮ ನಾನು ಪ್ರತಿಜ್ಞೆ ಮಾಡಿದ್ದೇನೆ, ರಾಜ್ಯ ಆಳೋದಿಲ್ಲ ನಾನೀಗ. ಭೀಷ್ಮ ಅದು ಸರಿ, ಈ ಮಕ್ಕಳು ಇದ್ದಿದ್ರೆ ಯೋಚನೆ ಇರಲಿಲ್ಲ, ಯಾವ ನನ್ನ ಮಕ್ಕಳಿಗೋಸ್ಕರ ತ್ಯಾಗ ಮಾಡಿದ್ದೀರೋ ಅವರೇ ಇಲ್ಲ, ಮತ್ತಾತಕ್ಕೆ ನೀವು ರಾಜ್ಯ ಆಳಬಾರದು ಆಳಿ ಅಂದ್ರೆ. ಅಮ್ಮ ಮಾತು ಅಂದ್ರೆ ಮಾತು, ನನ್ನ ಮಾತಿಗೆ ಎಂದೂ ಬದಲಾವಣೆಯೇ ಇಲ್ಲ, ನಾನು ಆ ಮಾತ ನಡೆಸೇ ನಡೆಸ್ತೇನೆ, ಅದನ್ನ ಎಂದೂ ತಪ್ಪಿಸಕ್ಕೆ ಸಾಧ್ಯ ಇಲ್ಲ, ರಾಜ್ಯ ಆಳೋದಿಲ್ಲ ಅಂತ ಹಠ ಹಿಡಿದ್ರೆ. ಇದು ಭೀಷ್ಮರ ಜೀವನದ ಎರಡನೇ ಪರೀಕ್ಷೆ ಇದು. ಅವರು ಇರ್ತಾರೆ ಏನೋ ಮಾಡ್ಬೇಕು ಅನ್ಕೊಂಡ್ಬಿಡ್ತಾರೆ, ನಿರ್ವಿಘ್ನ ನಡೆಯುತ್ತೆ ಮುಗಿದೋಯ್ತು. ಅದನ್ನ ನಡೆಸೋದು ಒಳ್ಳೇದೇ ತಪ್ಪಲ್ಲ, ಅದು ಸಾಹಸನೇ, ಆದರೆ ಬಿಡೋ ಪ್ರಸಂಗ ಬಂದಾಗಲೂ ಮಾತು ನಡೆಸ್ತಾರಲ್ಲ ಅದನ್ನು ಸತ್ಯಸಂಧತೆ ಅಂತ ಕರೀತಾರೆ. ಏಕಾಶ ಉಪಾಸತ ಕೂತ್ಕೊಂಡ, ಆಮೇಲೆ ಏನೋ ಅನ್ನಿಸ್ತು ಮನೆಯಲ್ಲಿ ಹಾಗೂ ಏನು ಇಲ್ಲೇ ಇಲ್ಲ, ಖಾಲಿ ಮನೆ, ಯಾರು ಹೇಳೋರು ಕೇಳೋರು ಇಲ್ಲ, ಹಾಗೂ ಇವಾಗ ಉಪವಾಸ ಮಾಡಿಬಿಟ್ಟ ದೊಡ್ಡದೇನೆ. ಅಲ್ಲಿ ಬಂದವರ ಸ್ವಲ್ಪ ಕಾಫಿ ಕುಡಿ ಅಂತ ಹೇಳೋದು, ಏನೋ ತಿನ್ನು ಅಂತ ಹೇಳೋದು, ಆ ಮುಖ ಹೇಗಾಗ್ಬಿಟ್ಟಿದೆ ನೋಡಿದ್ಯಾ, ನೋಡಾಗಿಲ್ವಾ ಎಷ್ಟು ಡಲ್ಲಾಗಿದ್ದೀಯ, ಅವನಿರೋದೇ ಹಾಗೆ ಪಾಪ, ಅದಕ್ಕೆ ಡಲ್ಲಾಗಿದ್ದೆ ಅಂತ ಕೇಳಬೇಕು ಅವನನ್ನ. ಅವ್ರು ಟೆಂಪ್ ಮಾಡ್ತಾರೆ, ಹೌದಾ ಅಂತೇಳಿ ಜನ ತಿಂದ್ಬಿಡ್ತಾನೆ ಬಿಡದೆ. ಅಲ್ಲಿ ವಿಘ್ನ ಬಂದಾಗ ಮನುಷ್ಯ ತನ್ನ ದೀಕ್ಷೆ ಕೈ ಬಿಡ್ತಾನೆ, ಸಾಮಾನ್ಯವಾಗಿ ಲಂಚ ತಗೊಳ್ಳೋದಿಲ್ಲ, ಕೊಡದೆ ಹೋದ್ರೆ ಇದೇ ಎಲ್ಲರೂ ಮಾಡ್ಬೋದು ಈ ಕೆಲಸ. ಯಾರು ಕೊಟ್ಟರು ತಗೊಳ್ಳೋದಿಲ್ಲ ಅಂತಲ್ಲ, ಅದು ಭಾರಿ ದೊಡ್ಡ ಸ್ಥಿತಿ ಅದು. ಇವತ್ತು ನಮ್ಮ ಜನ ಸತ್ಯ ಬಿಡೋದು ಹಾಗೇನೆ, ಧರ್ಮ ಬಿಡೋದು ಹಾಗೇನೆ. ಭೀಷ್ಮರ ಜೀವನದಲ್ಲಿ ಆ ಪ್ರಸಂಗ ಬಂದೇ ಬಿಡ್ತು ಪಾಪ. ಒಂದ್ ಕಡೆ ಪರಶುರಾಮರು ಬಂದು ಹೇಳಿದ್ರು, ಅದನ್ನು ಗೆದ್ರು, ಮದುವೆ ಆಗೋ ಪ್ರಸಂಗ ಬಂದಿತ್ತು ಅದನ್ನು ಗೆದ್ರು, ರಾಜ್ಯಗಳ ಪ್ರಸಂಗ ಬಂತು ಅದನ್ನು ಗೆಲ್ಲಬೇಕಾಗಿ. ತಮಾಷೆ ಹೇಳಿದ್ದಲ್ಲಿ ಗುರುಗಳು, ಇಲ್ಲಿ ಹೇಳೋದು ತಾಯಿ, ತಾಯಿನೂ ಮಾನ್ಯರು ಗುರುಗಳು ಮಾನ್ಯರು, ಆದ್ರೆ ಭೀಷ್ಮರು ಇಬ್ಬರು ಮಾತನ್ನು ಕೇಳಲಿಲ್ಲ. ಇಲ್ಲಿ ಶಾಸ್ತ್ರ ಹೇಳುತ್ತದೆ ಭೀಷ್ಮರು ಸರಿಯಾಗಿ ನಡ್ಕೊಂಡಿದ್ದು ಹೌದು, ಒಂದು ಮಾತಿಗೆ ಲಿಮಿಟ್ ಇರಬೇಕು ಅಂತ ಹೇಳ್ತಾರೆ ಯಾವಾಗಲೂ ಕೂಡ. ಒಂದು ಮಾತಿಗೆ ಲಿಮಿಟ್ ಇರಬೇಕು. ನಮ್ಮ ಪ್ರತಿಜ್ಞೆ ಅಂತ ಹೇಳಿದ್ರೆ ಆ ಪ್ರತಿಜ್ಞೆಯನ್ನು ನಾವು ಮೆಕ್ಯಾನಿಕಲಿ ಫಾಲೋ ಮಾಡಬಾರದು, ಒಂದು ಪ್ರಸಂಗದಲ್ಲಿ ಕೈ ಬಿಡಬೇಕಾಗ್ತದೆ. ನಮ್ಮಲ್ಲೇ ಎಷ್ಟೋ ಸತ್ತಿ ಏನಾಗ್ತದೆ ಗೊತ್ತೇ, ಊಟ ಕೂತಿರ್ತಾರೆ, ಅದು ದೊಡ್ಡವರು ಸ್ವಾಮಿಗಳು ಅಂತವ್ರು ಬಳಸಕ್ ಬಂದ್ಬಿಡ್ತಾರೆ, ಜಿಲೇಬಿ ಹಾಕಿಬಿಡ್ತಾರೆ, ಜಿಲೇಬಿ ಹಾಕಿಬಿಡ್ತಾರೆ. ತಕ್ಷಣ ಇವ್ರು ಏನು ಸ್ವಾಮಿಗಳು ಹೀಗೆ ಮಾಡಿಬಿಟ್ರಿ, ಕೈಯಕ್ಕೆ ಹೋಗಿ ಬಿಟ್ಟು ಬಂದಿದ್ದೆ ನಾನು, ಅದನ್ನ ನೀವು ಹಾಕಿಬಿಟ್ರಿ ಅಂತ ಪುಣ್ಯಕ್ಕೆ ಯಾರು ಅನ್ನೋದಿಲ್ಲ, ಅದನ್ನ ಯಾರು ಅನ್ನೋದಿಲ್ಲ ಆ ರೀತಿ. ಯಾಕೆ ದೊಡ್ಡವ್ರು ಹಾಕಿದ್ದಾರೆ, ಅವ್ರ ಶಾಸ್ತ್ರ ಹೇಳಿದ್ ಏನ್ ಮಾಡ್ಬೇಕಾಗ, ಕೆಲವರು ಅನ್ನೋದಿಲ್ಲ ಚೆಲ್ಲಿ ಹೋಗ್ಬಿಡ್ತಾರೆ, ಹಾಗೆ ಮಾಡಬಾರದು, ಹಾಕ್ಬಿಟ್ಟು ತಿನ್ಬೇಕಾದ್ರೆ. ನಿಮ್ ಪ್ರತಿಜ್ಞೆಗಿಂತ ಇದು ದೊಡ್ಡದು, ಅವ್ರು ದೊಡ್ಡವ್ರು ಮಾಡಿದ ಕಾಲಕ್ಕೆ ಅದಕ್ಕೆ ಬದುವುದೇ ಇಲ್ಲ, ಅವ್ರು ತಿಂದುಬಿಡಿ ಅಂತ ಹೇಳ್ತಾರೆ. ಆದ್ರೆ ಮತ್ತೆ ಹಾಕ್ಸೋಬೇಡಿ, ಮತ್ತೆ ಕೇಳಿ ಹಾಕ್ಸೋಬೇಡಿ, ಹಾಗೂ ಆಯ್ತಲ್ಲ ಅಂತ ಕೇಳಿ ಹಾಕ್ಸೋಕೆ ಹೋಗ್ಬಾರ್ದು, ಮತ್ತೆ ವ್ರತ ಬಿಡಬಾರ್ದು. ಅವತ್ತಿನ ಮಟ್ಟಿಗೆ ಅಷ್ಟೇ ಅದು, ದೊಡ್ಡವ್ರಿಗೆ ಕೊಡ ಬೆಲೆ ಅದು. ಶಾಸ್ತ್ರ ಹೇಳ್ತಾರೆ, ಆಚಾರ ಹೇಳ್ತಾರೆ, ಸತ್ಯ ನಡೆಸೋ ದೊಡ್ಡದಲ್ಲ, ಸತ್ಯ ಏನೋ ತಿಳ್ಕೊಳ್ಳೋದು ಭಾರಿ ದೊಡ್ಡದು ಅಂತ ಹೇಳಿದ್ದಾರೆ. ಸತ್ಯಶ್ಯ ವಚನಂ ಶ್ರೇಯ, ಸತ್ಯ ಜ್ಞಾನಂತೂ ದುಷ್ಕರಂ, ಧರ್ಮಶ್ಯ ಚರಣಂ ಶ್ರೇಯ, ಧರ್ಮ ಜ್ಞಾನಂತೂ ದುಷ್ಕರಂ. ನಮ್ಮಲ್ಲಿ ಆ ತೊಂದರೆ ಇದೆ ಇವತ್ತಿನ ದಿವಸ, ಸತ್ಯ ಹೇಳಬೇಕು ನಿಜ, ಸತ್ಯ ಅಂದ್ರೆ ಏನು ಅದೇ ನಮಗೆ ಗೊತ್ತಿಲ್ಲ. ನಮ್ ಪ್ರಕಾರ ಏನು ಗೊತ್ತಿಲ್ಲ, ನಮಗೊಳ್ಳೇದಾಗ ಸತ್ಯ ಹೀಗೆ ತಿಳ್ಕೊಂಡ್ಬಿಟ್ಟಿದೆ ಪದಿತಾಯಿ. ನಮಗೊಳ್ಳೇದಾಗ ಸತ್ಯ ಅಲ್ಲ, ದೇವರು ಪ್ರೀತನಾಗೋದು ಸತ್ಯ, ಜನಕ್ಕೆ ಒಳ್ಳೇದಾಗೋದು ಸತ್ಯ ಹೊರತು ನಮಗೊಳ್ಳೇದಾದ್ರೆ ಸ್ವಾರ್ಥ ಸತ್ಯ ಅಲ್ಲ. ನಮಗಿತವಾಗೋದು ಧರ್ಮ ಅಲ್ಲ, ಜಗತ್ತಿಗೆ ಹಿತವಾಗೋದು ಧರ್ಮ. ಎಲ್ಲ ಸರ್ವೇ ಜನಾ ಸುಖಿನೋ ಭವಂತು ಧರ್ಮದ ಮೂಲ, ಇದನ್ನು ಮರೆತು ಬಿಡ್ತೇವೆ ನಾವು. ಭೀಷ್ಮರು ಆ ಸಮಯದಲ್ಲಿ ಮಾಡಿದ್ದಿದ್ರೆ ರೀತಿಯೇ ಬೇರೆ ಆಗ್ತಿತ್ತು. ಆದ್ರೆ ಭೀಷ್ಮರು ಭೀಮನ ಮಟ್ಟಕ್ಕೆ ಏರಿದವರಲ್ಲ, ಭೀಷ್ಮರು ಎಂದೂ ಭೀಮನ ಮಟ್ಟಕ್ಕೆ ಏರಿದವರಲ್ಲ, ಆದ್ದರಿಂದ ಅವ್ರು ತುಂಬಾ ದೊಡ್ಡವರು ಸಂಶಯನೇ ಇಲ್ಲ. ಆದರೆ ಎಷ್ಟು ದೊಡ್ಡವರಾದರೂ ಭೀಮನ ಮಟ್ಟ ಎತ್ತರಕ್ಕೆ ಬರಲಿಲ್ಲ ಎಂಬುದು ಅವ್ರ ಲಿಮಿಟೇಷನ್. ಈ ಅರ್ಥದಲ್ಲಿ ಭೀಮನ ಮಹಾತ್ಮೆ ಭಾರಿ ದೊಡ್ಡದು. ಭೀಮ ಇದೇ ಭೀಮನ ಕಥೆ ಮುಂದೆ ಬರುತ್ತದೆ. ಸಾಮಾನ್ಯ ಮಾತು ತಪ್ಪು ಮಾತು ಕೇಳ್ತಿರಲಿಲ್ಲ, ಆದರೆ ದೊಡ್ಡವರು ಹೇಳಿದ ಮಾತಿಗೆ ವಿರೋಧನೇ ಇಲ್ಲ. ಮುಂದೆ ವಿಸ್ತಾರ ಬರ್ತದೆ, ನೆನಪು ಹೇಳ್ತೇನೆ ಅಷ್ಟೇ. ಈಗ ಹಿಡಿಂಬೆಯನ್ನು ಮದುವೆ ಆಗೋ ಪ್ರಸಂಗ ಮತ್ತು ಭೀಮಸೇನೆ. ಹಿಡಿಂಬೆ ಅಲ್ಲಿ ಒಳ್ಳೆ ಹೆಣ್ಣು ಕೂಡ ಅಲ್ಲ, ಅಂದ್ರೆ ರಾಕ್ಷಸಿ ರೂಪ, ರಾಕ್ಷಸಿ ಭಯಂಕರವಾದ ಹೆಣ್ಣು. ಜೊತೆಗೆ ಅವಳು ಸಿಕ್ಕಿದ್ದು ಇದರೊಳಗೆ ಅರಣ್ಯದೊಳಗೆ, ಅವಳು ಗಂಟು ಬಿಡ್ತಾಳೆ ಭೀಮಸೇನ, ನನ್ನನ್ನು ಮದುವೆ ಆಗಬೇಕು. ಸ್ವರೂಪತ ಒಳ್ಳೆ ಒಳ್ಳೆ ಪಾಪ, ನೋಡ್ಲಿಕ್ಕೆ ಮಾತ್ರ ರಾಕ್ಷಸಿನೇ, ಕಾಮರೂಪಿ ಆದ್ರಿಂದ ವೇಷ ಮೇಕಪ್ ಪಡ್ಕೊಂಡು ಬಂದಿರ್ತಾಳೆ ಅಷ್ಟೇ ಹೊರತು ನಿಜವಾಗ್ಲೂ ಅವಳು ರಾಕ್ಷಸ ಕುಲದಲ್ಲಿ ಹುಟ್ಟಿದವು. ಭೀಮನ್ ಕೇಳ್ತಾನೆ ಮದುವೆ ಆಗು, ನಾನು ಮದುವೆ ಆಗೋದಿಲ್ಲ. ಯಾತಕ್ಕೆ? ಬೇರೆ ಕಾರಣ ಕೊಡೋದಿಲ್ಲ ಭೀಮಸೇನ, ನನ್ನ ಅಣ್ಣ ಧರ್ಮರಾಜನಿಗೆ ಮದುವೆ ಆಗಿಲ್ಲ, ತಮ್ಮ ನಾನು ಮದುವೆ ಆಗಬಾರದು. ಸಿಂಪಲ್ ಇದು, ಅಣ್ಣನಿಗೆ ಮದುವೆ ಆಗೋದಕ್ಕಿಂತ ಮುಂಚೆ ತಮ್ಮ ಮದುವೆ ಆಗಿಬಿಟ್ರೆ ಅದಕ್ಕೆ ಪರಿವಿತ್ತಿ ಅಂತ ಕರೀತಾರೆ ಅವನು, ದೊಡ್ಡ ದೋಷ ಅದು. ಅಕ್ಕನಿಗೆ ಮದುವೆ ಆದ್ರೆ ತಂಗಿ ಮದುವೆ ಆಗಬಾರದು, ಅಣ್ಣನಿಗಾಗದೆ ತಮ್ಮನಿಗೆ ಆಗಬಾರದು, ಇದು ಜನರಲ್ ರೂಲ್ ಇದು. ಆದ್ರೆ ಯಾವಾಗ ಅದು ಒಂದು ವಿಶೇಷ ಡಿಸ್ಕಷನ್ ಅಲ್ಲಿ ಬಂದ ನೋಡೋಣಂತೆ. ಕುಂತಿ ಹೇಳ್ತಾಳೆ ಭೀಮಸೇನ ಕೇಳೋದಿಲ್ಲ, ಧರ್ಮರಾಜ ಹೇಳಿದ್ರು ಕೇಳೋದಿಲ್ಲ, ನಾನು ಮದುವೆ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಆಗ ವೇದವ್ಯಾಸರು ಬರ್ತಾರೆ. ಭೀಮಸೇನ ಇವಳನ್ನು ಮದುವೆ ಆಗುವಂತಾರೆ. ಭೀಮಸೇನ ಅಡುಗೆ ಮಾಡೋದಿಲ್ಲ, ಓ ಮತ್ತು ಮದುವೆ ಆಗಿದ್ದೇ ಕೆಲಸ. ನೋಡಿ, ಪರಶುರಾಮರು ಗುರುಗಳು, ಭೀಷ್ಮರು ಮಾತು ಕೇಳಲಿಲ್ಲ, ವೇದವ್ಯಾಸರ ಗುರುಗಳು ಭೀಮಸೇನ ಮಾತು ಕೇಳಿದ. ಇಬ್ಬರದು ಪ್ರತಿಜ್ಞೆನೆ. ಆದ್ರೆ ಭೀಮನ ಪ್ರತಿಜ್ಞೆ ಎಷ್ಟು ಅದರಲ್ಲಿ ಹೇಳ್ತೇವಲ್ಲ, ಆ ಕಾಲಕ್ಕೆ ತಕ್ಕಂತೆ ಅರ್ಥ ಮಾಡಿಕೊಂಡಿದ್ದು ಭೀಮಸೇನ, ಮೆಕ್ಯಾನಿಕಲ್ ಆಗಿ ಮಾಡಿದ್ದು ಭೀಷ್ಮರು. ಹೆಸರಿಗೆ ಅವರು 800 ವರ್ಷದ ಮುದುಕರು, ತಾತ ಆತ ಮೊಮ್ಮಗ, ಮೊಮ್ಮಗ ಗೆದ್ದ, ತಾತ ಸೋತ. ಇದು ಭೀಮನ ಹಿರಿಮೆ. ಇದು ಒಂದು ಯುದ್ಧದಲ್ಲೂ ಹಾಗಿದೆ. ದುರ್ಯೋಧನ ಹೇಳಿಬಿಡ್ತಾನೆ, ಪರ್ಯಾಪ್ತಂತಿದ ಮೇತೇಶಾಂ ಬಲಂ ಭೀಮಾಭಿರಕ್ಷಿತ. ಭೀಮಸೇನ ಕಾಪಾಡಿದೆ ಅಂದರೆ ಆ ಸೈನ್ಯಕ್ಕೆ ಸೋಲೆ ಇಲ್ಲ. ಆದರೆ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತ. ಭೀಷ್ಮರ ಕಾಪಾಡಿದರೆ ಅದಕ್ಕೆ ಭದ್ರತೆ ಇಲ್ಲ. ಯಾಕೆ ಅವ್ರ ಮಾತು ತಪ್ಪಿದವರು, ಗುರುಗಳ ಅನುಗ್ರಹ ಪಡ್ಕೊಂಡಿಲ್ಲ ಪೂರ್ತಿಯಾಗಿ, ಅವರಿಗೆ ಶಕ್ತಿ ಇಲ್ಲ. ಭೀಮ ಹಾಗಲ್ಲ, ಯಾರ ಮಾತನ್ನು ಕೇಳಬಾರ್ದು ಅವ್ರ ಮಾತು ಕೇಳಿ, ಮಗು ಹೇಳಿತು, ಯಾರ ಮಾತು ಅಪ್ಪ ಹೇಳಿದ್ರು ಕೇಳಿ, ಅಮ್ಮ ಹೇಳಿದ್ರು ಕೇಳಲಿಲ್ಲ. ಡಾಕ್ಟರ್ ಬಂದ, ತೆಪ್ಪು ತಿಂದು ಬಿಡುತ್ತೆ. ಯಾಕೆ? ಅವನ ಔಷಧಿ ಕಾಂಪಿಟೆಂಟ್ ಅವನೇ, ಅದು ಔಷಧಿ ಕೊಡೋದು ಕಾಂಪಿಟೆಂಟ್ ಅಥಾರಿಟಿ ಡಾಕ್ಟರ್ ಆದ್ರಿಂದ ಅವನ ಮಾತನ್ನು ಕೇಳಬೇಕು. ಅಪ್ಪ ಅವನ ಮಾತು ಡಾಕ್ಟರ್ ಮಾತೇ ಬಿಟ್ಟುಬಿಟ್ರೆ ಕತೆ ಬುದೋಯ್ತಲ್ಲಿ. ಅಂದ್ರೆ ಡಾಕ್ಟ್ರಿ ಜವಾಬ್ದಾರಿ ಇದೆ, ರೋಗ ವಾಸಿ ಮಾಡೋ ಜವಾಬ್ದಾರಿ. ಅಲ್ಲಿ ತಂದೆ ತಾಯಲ್ಲಿ ಪ್ರೀತಿ ಇದೆ, ಅವರಿಗೆ ತಿಳುವಳಿಕೆ ಇಲ್ಲ. ಇದು ತಿಳುವಳಿಕೆ ಇದೆ, ಪ್ರೀತಿ ಪ್ರಶ್ನೆ ಇಲ್ಲ, ರೋಗ ವಾಸಿ ಆಗಬೇಕು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಭೀಮಸೇನ ತೋರಿಸ್ತಾನೆ, ವೈದ್ಯರ ಮಾತನ್ನ ಹೇಗೆ ಕೇಳುತ್ತೀರೋ ಭವರೋಗ ವೈದ್ಯರ ಮಾತನ್ನ ಕಣ್ಣು ಮುಚ್ಚಿಕೊಂಡು ಕೇಳಿ ಅಂತ ಹೇಳಿ. ಅಲ್ಲಿ ಭೀಷ್ಮರು ತಪ್ಪಿದ್ರು, ಭೀಮಸೇನ ತಪ್ಪಲಿಲ್ಲ. ಇದು ಭೀಮಸೇನ ಹಿರಿಮೆ. ಭೀಮಸೇನ ಸಮವೋ ನಾಸ್ತಿ, ಸೇನೆಯೋ ಉಭಯೋರತಿ. ಪಾಂಡಿತ್ಯದ ಪ್ರಯೋಜನ ಕಾಣಬೇಕಾದ ಅಲ್ಲಿ, ಯಾಂತ್ರಿಕವಾಗಿರೋದ್ರಲ್ಲ ಅಂತ ತಿಳ್ಕೊಂಡು ಮುಂದೆ ಅವ್ರ ಹಠ ಹಿಡ್ದಾನೆ, ಆಗೋದಿಲ್ಲ, ರಾಜ್ಯ ಆಳೋದಿಲ್ಲ ಅಂತ ಹೇಳಿ. ಹಾಗಾಗಿ ಯೋಚನೆ ಮಾಡ್ತಾ ಇದ್ರೆ ಭೀಷ್ಮರೇ, ರಾಜ್ಯದ ಗತಿ ಏನ್ ಆಗಿದ್ರೆ, ಈಗ ಏನು ಮಾಡಬೇಕಾಗಿದ್ರೆ? ನೀವು ರಾಜರಾಗೋದಿಲ್ಲ, ಉತ್ತರಾಧಿಕಾರಿ ಇಲ್ಲೇ ಇಲ್ಲ, ಮುಂದೇನು ಮಾಡೋದೀಗ? ಅಮ್ಮ, ಅದಕ್ಕೆ ಏನಾದ್ರೂ ಮಾಡೋದ್ರ ಅಭ್ಯಂತರ ಇಲ್ಲ, ನಾನ್ ಮಾತ್ರ ರಾಜ್ಯ ಆಳೋದಿಲ್ಲ ಅಷ್ಟೇ, ಮದುವೆ ಅದು ಸಾಧ್ಯನೇ ಇಲ್ಲ, ಏನ್ ಮಾಡಬೇಕಾಗಿ? ಆಗಲಿ ಭೀಷ್ಮ, ಒಂದು ಮಾತು ಹೇಳ್ತೇನೆ ಕೇಳ ಹಾಕಿದ್ರೆ. ಇಂತಹ ಪ್ರಸಂಗದೊಳಗೆ ಶಾಸ್ತ್ರ ಹೇಳುತ್ತದೆ, ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡೆಯಬಹುದು. ಇದು ಎಲ್ಲರಿಗೂ ಅಲ್ಲ, ಕ್ಷತ್ರಿಯರಿಗೆ ಮಾತ್ರ ಇರತಕ್ಕಂಥದ್ದು, ಎಲ್ಲ ಕ್ಷತ್ರಿಯರು ಅಲ್ಲ. ರಾಜಮನೆತನದವರೇ ಆಗಬೇಕು, ಅದು ಯಾವ ಕಾಲಕ್ಕೂ ಅಲ್ಲ. ನಿಸ್ಸಂತಾನರಾಗಿ ಪುರುಷರು ಹೋಗಿಬಿಟ್ರೆ ಸ್ತ್ರೀಯರು ಉತ್ತರಾಧಿಕಾರಕ್ಕೋಸ್ಕರವಾಗಿ ನಿಯೋಗ ಪದ್ಧತಿಯ ಸಂತಾನವನ್ನು ಪಡೆಯಬಹುದು. ಅಂತ ಪರಿಸ್ಥಿತಿ ನಮಗೆ ಬಂದಿದೆ ಈಗ. ಆದ್ದರಿಂದ ಆ ರೀತಿ ಸಂತಾನ ಪಡಿಬಹುದಲ್ಲ ಅಂತ ಹೇಳಿದಾಗ, ಅಮ್ಮ ತನ್ನ ಪೂರ್ಣ ಒಪ್ಪಿಗೆ ಇದೆ, ಎಲ್ಲಾ ಜನಗಳನ್ನು ಒಪ್ಪಿಸೋಣ, ಒಪ್ತಾರೆ, ಏನು ಸಮಸ್ಯೆ ಇಲ್ಲ, ಅವಶ್ಯ ಹಾಗೆ ಮಾಡು, ನನ್ನ ಒಪ್ಪಿಗೆ ಇದೆ ಅಂತ ಭೀಷ್ಮರು ಹೇಳಿದರು. ಆಗ ಕೇಳುತ್ತಾರೆ, ಭೀಷ್ಮರೇ, ನಿಯೋಗ ಪದ್ಧತಿಯಲ್ಲಿ ಮಕ್ಕಳನ್ನು ಯಾರಿಂದ ಪಡೆಯಬೇಕಾಗಿದ್ರೆ ಅಂತ ಪ್ರಶ್ನೆ. ಯಾರಿಂದ ಪಡೆಯಬೇಕು ಮಗುವನ್ನ? ಆ ಶಾಸ್ತ್ರ ಹೇಳುತ್ತದೆ, ದೊಡ್ಡ ಅಪ್ರೋಕ್ಷ ಜ್ಞಾನಿಯಾದಂತಹ ಋಷಿ ಮುನಿಗಳಿಂದ ಪಡಿಬೇಕು. ಯಾಕೆಂದ್ರೆ ಅವರಿಗೆ ಏನು ಇರೋದಿಲ್ಲ, ಕಾಮಕ್ರೋಧಗಳನ್ನು ಮೆಟ್ಟಿ ನಿಂತಿರ್ತಾರೆ. ಅವರಿಗೆ ಬೇಕಾದ ವಂಶದ ಉದ್ಧಾರವೇ ಹೊರತು ಬೇರೆ ಏನು ಮನಸ್ಸಂದಿರೋದಿಲ್ಲ. ಅಂಥವರಿಂದ ಪಡಿಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಹಾಗಿದ್ರೆ ನಾನು ಅಂಥವ್ರು ಒಬ್ಬರಿದ್ದಾರೆ, ಕರೀಲ ಅಂತ ಕೇಳಿದರು. ಯಾರು ಅಂತ ಇವರು ಕೇಳುತ್ತಾರೆ. ವೇದವ್ಯಾಸರು ಅಂತಿದೆ, ವೇದವ್ಯಾಸರು ಇದ್ದಾರೆ, ಅವರನ್ನು ಕರೀಲ ಅಂತ ಕೇಳಿದ ತಕ್ಷಣ, ಅಮ್ಮ ವೇದವ್ಯಾಸರು ಕರಿತೀಯ, ವೇದವ್ಯಾಸರ ನಿಂಗೆ ಹೇಗೆ ಗೊತ್ತು ಅಂತ ಕೇಳುತ್ತ. ನಿಂಗೆ ವೇದವ್ಯಾಸರು ಹೇಗೆ ಗೊತ್ತು? ಭೀಷ್ಮ, ವೇದವ್ಯಾಸರು ನನ್ನ ಮಗ ಅಂದ್ರದು. ಏರು ಭೀಷ್ಮರಿಗೆ ಆಶ್ಚರ್ಯ, ಆನಂದ, ಇತಿಮಿತಿಗಳೇ ಇಲ್ಲ. ಅವತೀರ್ಣೋ ಮಹಾಯೋಗಿ ಸತ್ಯವತ್ಯಾಂ ಪರಾಶರ, ವಿಶ್ವದ ಗುರುಗಳವರು, ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ. ಎಂತ ಅಮ್ಮ, ನಿನ್ನ ಮಗನ ವೇದವ್ಯಾಸ ದೇವರು, ಸಾಕ್ಷಾತ್ ನಾರಾಯಣ ಅವರು, ಸಾಕ್ಷಾತ್ ಭಗವಂತ, ಎಲ್ಲರಿಗೆ ಮಕ್ಕಳಕೊಳ್ಳದೆ ಭಗವಂತ, ಆ ಭಗವಂತನೇ ಇವತ್ತು ವೇದವ್ಯಾಸ ದೇವರು. ಅವರಿಂದ ಮಗನ ಪಡೆಯೋದಂದ್ರೆ ಬಹುಶಃ ಅದಕ್ಕಿಂತ ಒಂದು ಶ್ರೇಷ್ಠ ಅವಕಾಶ ಇಲ್ಲ. ಅಮ್ಮ ನಿನ್ನ ಕರೆ ಅಂತ ಹೇಳಿದ್ರೆ ಕರೆ. ಈಗ ವೇದವ್ಯಾಸರ ಪರಿಚಯವನ್ನು ಭೀಷ್ಮರು ಹೇಗೆ ಮಾಡಿಕೊಂಡಿದ್ರು ಅಂತ, ತಮ್ಮ ಅಣ್ಣ ಆಗಬೇಕು ಅಂತ ಗೊತ್ತಾಯ್ತು ವೇದವ್ಯಾಸರು. ಎಷ್ಟು ಖುಷಿನೋ ಖುಷಿ ಅವರಿಗೆ, ಇಂಥ ಮಹಾನುಭಾವ, ಇಂಥ ಸರ್ವಶ್ರೇಷ್ಠನಾದ ವ್ಯಕ್ತಿ ನನಗೆ ಅಣ್ಣ, ನನ್ನ ತಾಯಿಯ ಮೊದಲ ಮಗ ಅಂತ ಗೊತ್ತಾದಾಗ ತುಂಬಾ ಸಂಭ್ರಮದಿಂದ ಹೇಳ್ತಾರಮ್ಮ ಕರಿಯಮ್ಮ ಅಂತ ಹೇಳಿದ ತಕ್ಷಣ, ಉಳಿದವರಾಗಿದ್ರೆ ಇವ್ರು ಕರೆಯೋದು ಬರೋದಿಲ್ಲ, ನಾಟ್ ಅವೈಲಬಲ್ ಒಂದ್ ಕಡೆಗೆ, ಎಲ್ಲೋ ಹೋಗಿರ್ತಾರೆ ಒಂದ್ ಕಡೆಗೆ, ಸಿಕ್ಕರು ಕೂಡ ಬರೋದಿಲ್ಲ, ಸ್ಪಷ್ಟ ಹೇಳಿಬಿಡ್ತಾರೆ, ಕತೆ ಮುಗಿದೋಯ್ತಾನೆ. ಎಂಥ ವೇದವ್ಯಾಸರು, ಅಮ್ಮ ಹ್ಯಾ ಕರಿತಿ ವೇದವ್ಯಾಸರನ್ನ? ಭೀಷ್ಮ, ನನ್ನ ಮಗನ ಒಂದು ವರ ಕೊಟ್ಟಿದ್ದಾನೆ ಅಂತ. ನನ್ನ ಮಗನ ವರ ಕೊಟ್ಟಿದ್ದಾನೆ. ಏನು ವರ? ಅಮ್ಮ ನೆನೆಸ್ಕೊಂಡ ತಕ್ಷಣ ಬರ್ತೇನೆ ಅಂತ ಹೇಳಿ. ಬಹುಶಃ ಈ ವರನ ತಂದೆ ತಾಯಿಗಳಿಗೆ ಮಕ್ಕಳಲ್ಲೇ ಯಾರು ಕೊಡ್ಬೇಕು ಲೆಕ್ಕ ಹಾಕಿ, ಮಕ್ಕಳು ಇವತ್ತು ಮಕ್ಕಳು ಹಾಗೆ ಹೇಳೋದಿಲ್ಲ, ಅಮ್ಮ ಹುಚ್ಚ ಬಟ್ಟೆ ಕರಿಬೇಡಾಗಲ್ಲ, ಬರೋದಕ್ಕಾಗಲ್ಲ ಅಂತ ಹೇಳ್ಬಿಡ್ತಾನೆ. ಹುಚ್ಚ ಬಟ್ಟೆ ಕರಿಬೇಡ, ಈ ಕರೆಯಲ್ಲ ಬರೋದಕ್ಕಾಗೋದಿಲ್ಲ, ನನಗೆ ಬೇಕಾದ ಬರ್ತೀನಿ, ದುಡ್ಡು ಗಿಡ್ ಬೇಕಾದ್ರೆ ಅವ ನಾನು ಬರ್ತೀನಿ ಅಂತ ಅಷ್ಟೇ ಅರ್ಥ. ಎಲ್ಲರೂ ಹೀಗಿರೋದಿಲ್ಲ, ಸಾಮಾನ್ಯ ಟ್ರೆಂಡ್ ಅದು. ಒಂದು ನಾನು ಕರೆದಾಗೆಲ್ಲ ಬರ್ತೇನೆ. ಇದಕ್ಕಿಂತ ಹೆಚ್ಚು ತಾಯಿ ತಂದೆ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಮಕ್ಕಳಿಂದ? ಅಂತ ಬೈಕ ಪೂರೈಸಿದ ಮಗ ಸಾಕ್ಷಾತ್ ವೇದವ್ಯಾಸ ದೇವರು. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಎಲ್ಲವನ್ನೂ ದೇವರಲ್ಲಿ ಕಾಣಿ ಅಂತ ಹೇಳುತ್ತೆ. ಮಕ್ಕಳಾಡಿಸುವಾಗ, ಮಡದೇವಳ ಅಕ್ಕರದೇ ನರಿವಾಗ, ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನ ವೇರಿ ಮರೆಯುವಾಗ, ಬಿಕ್ಕುವಾಗ ಆ ಕಡಿಸುತ್ತಲಿ ದೇವಕ್ಕೆ ತನಯನ ಸ್ಮರಿಸುತ್ತಿಹ ನರ ಸಿಕ್ಕ ನೆಮದೂತರಿಗೆ ಆವಾವಲ್ಲಿ ನೋಡಿದರು. ದೇವರನ್ನ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅಂತ ದೃಷ್ಟಿಕೋನ ಹೊಂದಲಿಕ್ಕೆ ಇವೆಲ್ಲ ನಮಗೆ ಬೇಕು. ನಾನು ಕರೀಲ ಅಂದ್ರು, ಕರಿಯಮ್ಮ ಅಂತ ಹೇಳಿದ ತಕ್ಷಣ ಕರಲ್ಲಂತೆ. ಕರಿತಿರ್ಲಿಕ್ಕೆ ಪ್ರತ್ಯಕ್ಷ ಭಾವಂ ಸ್ಮೃತ ಮಾತ್ರ ತೋತದವು, ಬಂದು ನಿಂತು ಅಮ್ಮ ಕರೆದ್ರ ಅಂತ ಹೇಳಿದ. ಈ ಮಾತು ಎಷ್ಟು ಇಂಟ್ರೆಸ್ಟಿಂಗ್ ಅಂದ್ರೆ, ಇಡೀ ಮಹಾಭಾರತದೊಳಗೆ ತುಂಬಾ ಜನ ಗಮನಿಸಬೇಕು, ಎಲ್ಲ ಪಾತ್ರ ಬರ್ತದೆ ಹೋಗ್ತದೆ ಎಲ್ಲ ಉಂಟು. ವೇದವ್ಯಾಸರು ಬರೋದು ಮಾತ್ರ ಭಾರಿ ಸ್ಪೆಷಲ್, ಅವ್ರು ಯಾವಾಗಲೂ ನಡ್ಕೊಂಡು ಬರ್ತಿರ್ಲಿಲ್ಲ, ಸರ್ರದ ಮೇಲಿಂದ ಇಳಿತಿದ್ರು ನೋಡಿ ಬರೀ ಆಗ ಡಿಸಪೇರ್ ಆಗೋದು. ವಿಮಾನ ಬರ್ತದೆ ಹೀಗೆ ಯಾರು ನೋಡೋದಿಲ್ಲ, ಹೀಗೆ ನೋಡ್ತಾರೆ ವಿಮಾನ. ವಿಮಾನ ಬರೋ ಸ್ಟೈಲೇ ಬೇರೆ, ಕಾರ್ ಬಂತು ಅಂತ ನೋಡಬೇಕಾದ್ರೆ ಹೀಗೆ ನೋಡ್ತೇವೆ, ವಿಮಾನ ಬಂದ್ರೆ ಮೇಲೆ ನೋಡ್ತೇವೆ ನಾವು. ವೇದವ್ಯಾಸರು ಬಂದು ಮೇಲಿಂದ ಬಂದು ಹಾಗೆ ಮೇಲೆ ಕಾರ್ ಹೋಗ್ಬಿಡ್ತಾ ಇದ್ರು. ಈ ಮಾತನ್ನ ಮಹಾಭಾರತ ಹೇಳುತ್ತೆ ಅನ್ನೋದು ಎಷ್ಟು ಮುಖ್ಯನೋ. ಪಂಪ ಆತ ಬ್ರಾಹ್ಮಣ ನಮ್ಮ ಹಿಂದೂ ಕವಿನೇ ಅಲ್ಲ, ಜೈನ ಕವಿ. ತಾನು ಎಲ್ಲೇ ಬರೀಲಿ ವೇದವ್ಯಾಸರು ಬಂದರು ಅಂತ ತನ್ನ ಪಂಪ ಅರ್ಥದಲ್ಲಿ ಬರೀಬೇಕಾದ್ರೆ ಇಳಿದು ಬಂದರು ಅಂತಾನೆ ಬರೀತಾರೆ. ಇಷ್ಟರ ಮಟ್ಟಿಗೆ ಮಹಾಭಾರತದಲ್ಲಿ ವೇದವ್ಯಾಸರ ಪಾತ್ರ ವಿಲಕ್ಷಣವಾದಂತಹ ಪಾತ್ರ. ಆ ಕ್ಷಣ ಬಂದು ನಿಂತ್ಕೊಂಡ್ರೆ ಅಮ್ಮ ಏನು ಅಂತ ಕೇಳಿದ್ರು. ಅವ್ರು ಸರ್ವಜ್ಞರು, ಈ ಮಧ್ಯೆ ವೇದವ್ಯಾಸರೇ ಪರಿಸ್ಥಿತಿ ಇದಾಗಿಬಿಟ್ಟಿದೆ, ನಮ್ಮ ಸೊಸೆಯಂದರಿಗೆ ಮಕ್ಕಳಿಲ್ಲ, ನನ್ನ ಮಕ್ಕಳು ಹೊರಟೋಗಿಬಿಟ್ರು, ಅವರಿಂದ ಸಂತತಿ ಬೆಳಿಬೇಕಾಗಿದೆ, ಎಲ್ಲ ತೀರ್ಮಾನ ಮಾಡಿ ಆಗಿದೆ, ನಿನ್ನಿಂದ ಅನುಗ್ರಹ ಆಗಬೇಕು ನಮಗೆ, ಮಗ ಸಾಕ್ಷಾತ್ ನಾರಾಯಣ ಅಂತ ಗೊತ್ತು ಅವರಿಗೀಗ, ನಿನ್ನಿಂದ ಅನುಗ್ರಹ ಆಗಬೇಕಾಗಿದೆ, ಈಗ ನೀನು ಇವರಲ್ಲಿ ಸಂತಾನವನ್ನು ಕರುಣಿಸಬೇಕು, ಗರ್ಭಧಾರಣ ಮಾಡಬೇಕು ಅಂತ ಕೇಳಿದೆ. ಅಮ್ಮ ಇದು ಶಾಸ್ತ್ರೀಯವಾದ ಪದ್ಧತಿಯ, ಹೌದು ಏನು ತಪ್ಪಿಲ್ಲ, ನನ್ನಿಂದ ನಿನ್ನ ಸೊಸೆ ಗರ್ಭಧಾರಣ ಹೊಂದಬೇಕಾದ್ರೆ ಒಂದು ಕರಾರಿದೆ ಅಂತ ಹೇಳಿದೆ. ಹಾಗೆಲ್ಲ ಹೊಂದಲಿಕ್ಕೆ ಸಾಧ್ಯ ಇಲ್ಲ, ಒಂದು ಕರಾರಿದೆ. ಏನು ಕರಾರು ಅಂದ್ರೆ, ಋತೇ ರಮಾಂ ಜಾತು ಮಮಾಂಗ ಸಂಘ ಯೋಗ್ಯಾಂಗನಾನೈವ ಸುರಾಲ ಏಪಿ, ನನ್ನ ಸಂಪರ್ಕದಿಂದ ನೇರ ಸಂತಾನ ಹೊಂದಬೇಕು ಅಂತಿದ್ರೆ ಆ ಲಕ್ಷ್ಮೀ ಸನ್ನಿಧಾನ ಇರಬೇಕು ಅವರಲ್ಲಿ, ಬೇರೆಯವರಿಗೆ ಸಾಧ್ಯ ಇಲ್ಲ, ಅವರಿಗೆ ಮಾತ್ರ ಸಾಧ್ಯ. ನಿನ್ನ ಸೊಸೆಯಂದ್ರೆ ಲಕ್ಷ್ಮೀ ಏನು ಇಲ್ಲ ಈಗ, ಅದಕ್ಕೆ ಅದು ಬರೋ ಲಕ್ಷ್ಮೀ ಸನ್ನಿಧಾನ ಬರಬೇಕೀಗ. ಬರಬೇಕಾದ್ರೆ ಒಂದು ಸಂವತ್ಸರ ಕಾಲ ವ್ರತ ಮಾಡಬೇಕು ಅಂತ ಹೇಳಿ ವ್ರತ ಹೇಳುತ್ತೇನೆ, ಅದನ್ನು ಮಾಡಲಿ, ಲಕ್ಷ್ಮೀ ಸನ್ನಿಧಾನ ಬರ್ತದೆ, ನಾನು ಸಂತಾನವನ್ನು ಕೊಡ್ತೇನೆ, ಲೋಕೋತ್ತರವಾದ ಮಕ್ಕಳು ಹುಡ್ತಾರೆ ಅಂತ ಹೇಳಿದ. ಭಾರಿ ಶ್ರೇಷ್ಠ ಮಕ್ಕಳು ಹುಡ್ತಾರೆ. ತಾಯಿ ಹೇಳ್ತಾಳೆ, ಮಗು ಅದೆಲ್ಲ ಸಾಧ್ಯ ಇಲ್ಲ ನನಗೆ, ರಾಜ್ಯ ಉಪೈತಿ ನಾಶಂ, ಈಗ ಉತ್ತರಾಧಿಕಾರಿಗಳೇ ಇಲ್ಲ, ಈಗ ಒಂದು ವರ್ಷ ವ್ರತ ಮಾಡಿ ಆಮೇಲೆ ಮಕ್ಕಳನ್ನು ಪಡೆದು ಅದು ಬೆಳೆದು ಎಷ್ಟು ದಿವಸ ಆಗ್ಬೇಕು ಅದಕ್ಕೆಲ್ಲ ಕೂಡ, ಅದು ಸಾಧ್ಯ ಇಲ್ಲ, ನನಗೆ ಈಗಲೇ ಆಗಬೇಕು, ಬೇಗ ಆಗಬೇಕು, ವ್ರತಗಿತ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು. ನಮ್ಮ ಜನ ಇದು ಹೋಗ್ತಾರೆ, ವ್ರತ ನೀವೇನು ಹೇಳಿ ವ್ರತ ಮಾಡ್ಲಿಕ್ಕೆ ಆಗೋದಿಲ್ಲ, ಈಗ ದುಡ್ಡು ಬೇಕಾದ್ರೆ ಕೊಟ್ಟು ಕೃಷ್ಣ ಆಗ್ತಾ ಅಂದ್ಬಿಡ್ತೇವೆ, ವ್ರತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಶಾಸ್ತ್ರ ಹೇಳ್ತದೆ ದುಡ್ಡು ಕಾಸುಗಳು ಬೇಕೇನೆ, ಅದು ಸೆಕೆಂಡರಿ ಅದೆಲ್ಲ ಕೂಡ. ಮೇನ್ಲಿ ವಿದ್ಯಾರ್ಥಿ ಎಷ್ಟು ಬೇಕಾದ್ರೆ ಕೊಡ್ತೇನೆ ಸರ್, ಓದೋದಕ್ಕೆ ಸಾಧ್ಯ ಇಲ್ಲ, ಏನ್ ಮಾಡ್ಬೇಕು ಅದಕ್ಕೆ, ಒಪ್ಪಿಕೊಂಡ್ರೆ ಬೇಸ್ಟು ಮನೆಗೆ ಹೋಗ್ತಾರೆ ಅವನು ಮನೆಗೆ ಹೋಗ್ಬಿಡ್ತಾನೆ. ಅವ್ನು ಬೇಕಾದಷ್ಟು ಕೊಡ್ಲಿ, ಟೆಕ್ಸ್ಟ್ ಬುಕ್ ಕೊಡಿಸ್ಬೋದು ಅವನಿಗೆ, ಬೇಗ ಪಾಠ ಚೆನ್ನಾಗಿ ಮಾಡಬಹುದು, ಹೆಚ್ಚೆಚ್ಚು ಪಾಠ ಹೇಳ್ಬೋದೇ ಹೊರತು ಓದಿಸ್ತೇ ಓದ್ದೆ ಪಾಸ್ ಆಗು ಅಂತ ಹೇಳೋದು ಸಾಧ್ಯ ಇಲ್ಲ. ಮತ್ತೆ ನಮ್ಮ ದೊಡ್ಡ ತಪ್ಪು ನಮ್ಮಲ್ಲಿದೆ, ನಾವು ಏನೇನೋ ಮಾಡಿ ಗೆಲ್ತೇವೆ ತಿಳ್ಕೊಂಡಿರ್ತೇವೆ, ಶಾಸ್ತ್ರ ಹೇಳ್ತದೆ ಏನೇನು ಮಾಡಿ ಗೆಲ್ಲಕ್ ಬರೋದಿಲ್ಲ, ನಾನೇನೈವ ಪರಂಪದಂ, ಸಾಧನೆ ಮಾಡಬೇಕು ನಾವೇ ಮಾಡಬೇಕು, ಅದನ್ನ ನೀವು ಒಂದು ಎರಡು ಮೂರು ಅಟೆಂಪ್ಟ್ ಬೇಕಾದ್ರೂ ಮಾಡಿ, ಆದರೆ ಇನ್ನೊಬ್ಬರ ಕೈಲಿ ಮಾಡಿಸಲಿಕ್ಕೆ ಸಾಧ್ಯ ಇಲ್ಲ. ವ್ರತ ಉಪವಾಸಗಳು ಅದಕ್ಕೆ ದಾರಿ. ನಮ್ಮಲ್ಲಿ ಇವತ್ತು ವ್ರತ ಉಪವಾಸಗಳ ಕಾನ್ಸೆಪ್ಟೇ ಹೋಗ್ಬಿಟ್ಟಿದೆ. ವ್ರತ ಅಂದ್ರೆ ಏನಾದ್ರು ಮುದುಕರ ಅಂತ ಒಂದು ಪ್ರಶ್ನೆ, ರಿಟೈರ್ ಆಗಿಲ್ಲ ಇನ್ನೂ ಕೂಡ ಅಂತ ಮೊದಲನೇ ಪ್ರಶ್ನೆ, ರಿಟೈರ್ ಆಗಿಲ್ಲ ಮುದುಕರಲ್ಲ ನಾವೇನು ಬಾರಿ ಬಡವರೇನಲ್ಲ, ಈ ಮಧ್ಯೆ ಈ ತರ ಏನೇನೋ ಪ್ರಶ್ನೆ ಮಾಡ್ಕೊಂಡಿರ್ತೇವೆ, ಆ ಪ್ರಶ್ನೆ ಬಿಟ್ಟು ಬಿಡಿ. ಪ್ರತಿಯೊಬ್ಬನೂ ಕೂಡ ವ್ರತ ಉಪವಾಸಗಳನ್ನ ಮಾಡಿಯೇ ತನ್ನ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು. ಆ ಯಶಸ್ಸನ್ನ ಕಾಣಲಿಕ್ಕೆ ದಾರಿಯನ್ನು ತೋರಿಸ್ಬೇಕಾದ್ರೆ ಬೇರೆ ದಾರಿ ಇಲ್ಲ, ವ್ರತ ಮಾಡ್ಬೇಕಮ್ಮ ಅಂದ್ರೆ. ನಾನು ಮಾಡೋದಿಲ್ಲ, ನಾವು ಮಾಡ್ಲಿಕ್ಕೆ ಅವ್ರು ಮಾಡಬಹುದು, ಅದಕ್ಕೆ ವೇಳೆ ಇಲ್ಲ ಈಗ, ಅದಕ್ಕೆ ಹಾಗೆ ಈಗಲೇ ಆಗಬೇಕು. ಹಾಗಿದ್ರೆ ಅಮ್ಮ ಒಂದು ಮಾತು ಹೇಳ್ತೇನೆ ಕೇಳಿ, ಹಾಗಿದ್ರೆ ನಿನ್ನ ಸೊಸೆಯಂದಿರು ನನ್ನ ಬಳಿಗೆ ಬರಲಿ, ಸೊಸೆಯ ಕಳಿಸಿಕೊಡು, ನಾನೀಗ ಸೌಮ್ಯ ರೂಪಿಯಾಗಿದ್ದೇನಲ್ಲ ಅವರಿಗೆ ಉಗ್ರ ರೂಪಿಯಾಗಿ ಕಾಣಿಸ್ತೇನೆ ಅಂತ ಹೇಳಿ. ಸೌಮ್ಯ ಸ್ವರೂಪೋಪಿ ಅತಿ ಭೀಷಣಾಕೃತಿ ಪುರುಷಾ ಪ್ರದರ್ಶಿಸಿ, ಸೌಮ್ಯ ರೂಪದ ನಾನು ಉಗ್ರ ರೂಪವನ್ನು ತೋರಿಸ್ತೇನೆ, ಅದನ್ನು ಅವಳು ಸಹಿಸಿಕೊಂಡ್ರೆ ಒಳ್ಳೆ ಮಕ್ಕಳು ಹುಡ್ತಾರೆ, ಸಹಿಸಿಕೊಳ್ಳದೆ ಹೋದ್ರೆ ಅದ ತಪ್ಪಿಗೆ ತಕ್ಕಂತೆ ದೋಷ ಇರೋ ಮಕ್ಕಳು ಹುಡ್ತಾರೆ ಅಂತ ಕೇಳ್ತಾಳೆ. ವೇದವ್ಯಾಸ ಯೋಚನೆ ಮಾಡಬೇಡಿ, ನಾನು ಸೊಸೆ ಚೆನ್ನಾಗಿ ಹೇಳ್ಕಳಿಸ್ತೇನೆ ಅಂತ ಹೇಳಿಬಿಟ್ಟು ಹಿರಿ ಅಂತ ಹೇಳಿ ಸೊಸೆಯನ್ನು ಕರೆದು, ಅಮ್ಮ ವೇದವ್ಯಾಸ ಅನುಗ್ರಹ ಮಾಡ್ತಾ ಇದ್ದಾರೆ, ನೀನು ಈ ಕ್ಷಣ ಒಂದು ಮಗು ಹುಟ್ಟುತ್ತೆ, ದೊಡ್ಡ ಸಾಕ್ಷಾತ್ ಭಗವಂತ ಅವರು, ನೀನು ಹೋಗು ಭಕ್ತಿಯಿಂದ ಸೇವೆ ಮಾಡು, ಎಚ್ಚರದಿಂದ ಸೇವೆ ಮಾಡು ಅಂತ ಹೇಳಿ ಕಳಿಸಿಕೊಟ್ಟು. ವೇದವ್ಯಾಸರು ಕೂತಿದ್ದಾರೆ, ಅಂಬಿಕಾ ಹಿರಿಯ ಸೊಸೆ ಬರ್ತಾಳೆ, ಅಂಬ ಅಂತ ಲೊರಟೋಗಿದ್ದಾಳೆ, ಅಂಬಿಕಾ ಅಂಬಾಲಿಕಾ, ಅಂಬೆ ಸೊಸೆ ಆಗಲೇ ಇಲ್ಲ ಮನೆಗೆ. ಅಂಬಿಕಾ ಬಂದ್ಲು, ವೇದವ್ಯಾಸರು ನೋಡಿದ್ಲು, ನೋಡ್ತಿರ್ಲಿಕ್ಕೆ ಅವ್ರು ಮಾತು ಕೊಟ್ಟಂತ ಏನ್ ಮಾಡಿದ್ರಂತೆ, ಉಗ್ರ ರೂಪವನ್ನೇ ತೋರಿಸ್ತು, ವ್ರತವನ್ನು ಮಾಡಿದ್ರೆ ಶಾಂತ ರೂಪದಿಂದ ಕಾಣ್ತಿತ್ತು, ವ್ರತ ಮಾಡದೆ ಹೋಗಿದ್ದೆ ಉಗ್ರ ರೂಪದಿಂದ ಕಂಡು ಕಂಡ ತಕ್ಷಣ ಅವಳಿಗೆ ಭಾರಿ ಭಯ ಆಗೋಯ್ತು, ಅವಳು ತಡ್ಕೊಳಕ್ಕಾಗಲಿಲ್ಲ, ಕಣ್ಣು ಮುಚ್ಕೊಂಡ್ಬಿಟ್ಟು ತಕ್ಷ ಕಣ್ಣು ಮುಚ್ಕೊಂಡ್ಬಿಟ್ಟು, ಸೂರ್ಯ ನೋಡೆ ಕಣ್ಣು ಮುಚ್ಕೋತೇವೆ, ಅನಂತ ಸೂರ್ಯ ಪ್ರಕಾಶ, ಕಣ್ಣು ಮುಚ್ಕೊಂಡು. ತಕ್ಷಣ ವೇದವ್ಯಾಸರು ಬಂದರು, ತಾಯಿ ಹೇಳಿದ್ರು, ಅಮ್ಮ ನಿನಗೊಬ್ಬ ನಿನ್ನ ಸೊಸೆಯಲ್ಲಿ ಮೊಮ್ಮಗನ ಕಾಣ್ತೀನಿ, ನೀನೀಗ ಮಗು ಹುಟ್ಟುತ್ತೆ, ಬೆಳಗ್ಗೆ ಗಟ್ಟಿಮುಟ್ಟಾಗಿರುತ್ತ ವ್ಯಕ್ತಿ, ಖುಷಿ ಆಯ್ತಾಗೆ ಹಬ್ಬ ಅಂತ ಹೇಳಿದ್ಲು. ಅಮ್ಮ ಹುಷಾರು, ಒಂದು ದೋಷ ಇರುತ್ತೆ ಅವನೊಳಗೆ, ಯಾರೋ ಪಾಪ ಲೈಟ್ ಆಗಿರೋ ಅಂತ ತಿಳ್ಕೊಂಡ್ಲು, ಪಾಪ ಏನು ಅಂತ ಕೇಳಿದ್ರು, ಅವನು ಕುರುಡನಾಗಿದ್ದಾನೆ, ಕುರುಡನಾಗಿದ್ದ, ಕಣ್ಣು ಮುಚ್ಚಿದ್ದಕ್ಕೆ ಕುರುಡತನ ಬಂದಿದೆ ಮಗನಿಗೆ, ಭಾರಿ ದುಃಖ ಆಗೋಯ್ತು, ಶಾಸ್ತ್ರ ಹೇಳುತ್ತದೆ. ಈ ಮಾತನ್ನು ಅರ್ಥ ಮಾಡ್ಕೋಬೇಕು. ಮಹಾಭಾರತ ಕಥೆ ಹೇಳ್ತಾ ಇಲ್ಲ. ಮಕ್ಕಳಿಗೆ ಅನೇಕ ದೈಹಿಕ ದೋಷಗಳು ತಂದೆ ತಾಯಿಗಳಿಂದ ಬರ್ತದೆ ಅಂತ ಹೇಳಿದ. ಅನೇಕ ದೈಹಿಕ ದೋಷಗಳಿಗೆ ಕಾರಣ ತಂದೆ ತಾಯಿಗಳಾಗ್ತಾರೆ. ಗುಣಾಶ್ಚ ಕಾಲಾತ್ ಪಿತೃಮಾತೃ ದೋಷಾತ್ ಸ್ವಕರ್ಮತೋವಾ ಅಭಿಭವಂ ಪ್ರಯಾಂತಿ. ನಿರ್ಣಯದಲ್ಲಿ ಆಚಾರ್ಯರ ಮಾತದವ ತಂದೆ ತಾಯಿಗಳ ದೋಷ, ಕಾಲದ ದೋಷ, ತನ್ನ ದೋಷ ಎಲ್ಲ ಸೇರಿಬಿಟ್ಟು ಊನತೆಗಳು ಪ್ರಾರಂಭವಾಗುತ್ತೆ. ತಾಯಿ ಮಾಡಿದ ತಪ್ಪಿಗೆ ಮಗು ಕುರುಡರಾಗಿಬಿಟ್ಟ. ನಮಗಿವತ್ತು ಅರ್ಥ ಆಗ್ತದೆ. ಯಾರೋ ಹೋಗ್ತಾರೆ, ಡಾಕ್ಟರ್ ಟೆಸ್ಟ್ ಮಾಡ್ತಾರೆ, ಸ್ವಲ್ಪ ನೋಡ್ತಾರೆ, ತಾಕ ಶುಗರ್ ಇದ್ದ ಕಾಣುತ್ತೆ, ನಿಮ್ಮ ತಂದೆಗೆ ಇತ್ತ ಅಂತ ಕೇಳ್ತಾರೆ. ಹೌದು, ತಾತಗೆ ಇತ್ತಂತೆ, ಅದಕ್ಕೆ ನೀನು ಬೇಗನೆ ಬಂದಿದೆ, ಯೋಚನೆ ಮಾಡಬೇಡ ಅಂತ ಹೇಳಿದ್ರು. ಬಾರ ಒಳಗಿಂದ ಬಂದ ಆಸ್ತಿ ಅದು, ಹೊರಗಿನ ಆಸ್ತಿ ಅಲ್ಲ, ಹೊರಗಿಂದನೆ ಆಸ್ತಿ ಅದು. ಆಮೇಲೆ ಸ್ವೀಟ್ ನ್ಯೂಸ್ ಇದ್ದಾಗ, ಪಾಪ ಸ್ವೀಟ್ ನ್ಯೂಸ್ ಇದ್ದಾಗ ಅವರು ಎಂತ ಸ್ವೀಟು, ಅದರಂತ ಕಹಿನೇ ಇಲ್ಲ ಅಂತ ಸುದ್ದಿನ ಪಡ್ಕೋತಾರೆ. ಪಾಪ ತಾಯಿಗಿತ್ತ ಸರಿ, ಇಬ್ಬರಿಗೂ ಇತ್ತ ಗೋವಿಂದ ಬಹಳ ಬೇಗ ಬಂದ್ಬಿಡುತ್ತೆ. ಅಂದ್ರೆ ಒಂದು ಗೊತ್ತಾಯ್ತು ನಮಗೆ, ದೈಹಿಕ ದೋಷಗಳು ವಂಶ ಪಾರಂಪರ್ಯ ಬರುತ್ತೆ ಎಂಬುದನ್ನು ಎಸ್ಟಾಬ್ಲಿಷ್ ಮಾಡಿದೆ ಈಗಾಗಲೇ. ಶಾಸ್ತ್ರ ಹೇಳುತ್ತದೆ ಮಾನಸಿಕ ದೋಷಗಳು ಹಾಗೇ ಬರ್ತವೆ ಅಂತ ಹೇಳಿ. ಮನಸ್ಸು ತಾವು ಎಲ್ಲ ಅದಕ್ಕೆ ತಾಯಿ ಗರ್ಭಿಣಿಯಾಗಿದ್ದ ಕಾಲಕ್ಕೆ ಶುದ್ಧಳಾಗಿರಬೇಕು. ಒಳ್ಳೆ ಪುಣ್ಯಕರವಾದ ಕಥೆಗಳನ್ನು ಕೇಳಬೇಕು, ತೀರ್ಥಯಾತ್ರೆ ಮಾಡಬೇಕು, ಒಳ್ಳೊಳ್ಳೆ ವಾತಾವರಣದಲ್ಲಿರಬೇಕು, ಒಳ್ಳೊಳ್ಳೆ ರೀತಿಯಲ್ಲಿ ಸಂಪರ್ಕ ಇತ್ತು ಅಂತ ಕೇಳಿದರೆ ಮಗು ಹುಟ್ಟತಾನೆ ಒಳ್ಳೆ ಜ್ಞಾನಿಯಂತೆ ಹುಟ್ಟಿಬಿಡುತ್ತಂತ. ಅಲ್ಲಿ ಹುಟ್ಟತಾನೆ ಜ್ಞಾನಿಯಾಗಿ ಹುಟ್ಟುತ್ತಂತೆ, ಒಳ್ಳೆ ತಿಳುವಳಿಕೆ ಇರುತ್ತೆ, ವಿಜ್ಞಾನ ಪ್ರೂವ್ ಮಾಡಿದೆ ಅದನ್ನು. ಒಳ್ಳೆ ಸಂಗೀತವನ್ನು, ಒಳ್ಳೆ ಶಾಸ್ತ್ರೀಯ ಸಂಗೀತವನ್ನು ಕೇಳಿದ ಗರ್ಭಿಣಿಗೆ ಒಳ್ಳೆ ಮಗು ಹುಟ್ಟುತ್ತಂತೆ. ಈ ರಾಕ್ ಅಂಡ್ ರೋಲ್ ಟೈಪ್ ಕ್ಲಬ್ ಡ್ಯಾನ್ಸ್ ಕೇಳಿಬಿಟ್ರೆ ಅಲ್ಲೇ ಕುಡಿತಿರುತ್ತಾಗಲಿ. ಇವತ್ತು ವಿಜ್ಞಾನ ಪ್ರೂವ್ ಮಾಡಿದೆ, ಆದ್ರಿಂದ ಬಹಳ ಎಚ್ಚರ ವಹಿಸಬೇಕು. ಅದಕ್ಕೆ ಹಿಂದಿನ ಕಾಲಕ್ಕೆ ಮಗಳು ಗರ್ಭಿಣಿಯಾಗಿದ್ದಾಗ ಭಾಗವತ ಹೇಳಿಸ್ತಾ ಇದ್ರು, ಮತ್ತೆ ಭಾಗವತ ಕೇಳಬೇಕು. ಪ್ರಹ್ಲಾದ ರಾಜ ಗರ್ಭದಲ್ಲಿದ್ದಾಗಲೇ ಭಾಗವತ ಕೇಳಿ, ಅದರ ಫಲಿತಾಂಶ ವಿಶ್ವಕ್ಕೆ ಮುಟ್ಟಿತು. ಅದರ ಫಲ ವಿಶ್ವಕ್ಕೆ ಮುಟ್ಟಿತು ಅವರು ಭಾಗವತ ಕೇಳಿದ ಫಲ. ತಾಯಂದಿರನ್ನ ಇವತ್ತು ಯಾವ ವಿಟಮಿನ್ಸ್ ಕೊಡಬೇಕು ಅಂತ ವಿಜ್ಞಾನ ಕಂಡುಹಿಡಿತೇ ಹೊರತು, ಯಾವ ಡಯಟ್ ಮಾಡಿಸ್ಬೇಕು ಅಂತ ಕಂಡುಹಿಡಿತೇ ಹೊರತು, ಯಾವ ಎಜುಕೇಶನ್ ಕೊಡಬೇಕು ಅಂತ ಅರ್ಥ ಮಾಡಿಕೊಳ್ಳಿ. ಗರ್ಭಿಣಿ ಸ್ತ್ರೀಯರನ್ನ ಬಹಳ ಎಚ್ಚರದಿಂದ ನೋಡಬೇಕು. ಅದು ಅವಳು ನೋಡೋದು ಎಷ್ಟು ಮುಖ್ಯನೋ ಅವಳ ಮಗುವಿನ ಮೇಲೆ ಪರಿಣಾಮ ಆಗುತ್ತೆ ಅದೆಷ್ಟು ಕೂಡ. ಅದನ್ನು ತೋರಿಸಿಕೊಟ್ಟ ಮಹತ್ವ ಮಹೋನ್ನತವಾದ ಕೃತಿ ಶ್ರೀಮನ್ ಮಹಾಭಾರತವಾದ್ದರಿಂದ ಸರಿಯಾಗಿ ಕೇಳಿದವರಿಗೆ ಚಿಂತನೆಯ ಹೊಸ ಮಟ್ಟ. ಇದನ್ನೆಲ್ಲ ಕೇಳಿದ ಗರ್ಭಿಣಿ ಸ್ತ್ರೀಯರು ನೋಡಬೇಕಾದ ರೀತಿನೇ ಬೇರೆ ಆಗಿಬಿಡುತ್ತೆ. ಇವತ್ತು ಸಿನಿಮಾ ಮ್ಯಾಟ್ ಇದರಲ್ಲೇ ಆಗಿದೆ, ಆ ಟಿವಿಗಳು ಹೊರಗೆ ಹೋಗೋಕೆ ಬರೆಯಲ್ಲೇ ಎಲ್ಲ ಬರ್ತಾ ಇರುತ್ತೆ. ನೋಡಿದ ಮಗು ಏನ್ ಸಂಸ್ಕಾರ ಬರುತ್ತೆ ಪಾಪ, ಅದಕ್ಕೆ ಯಾವ ವಿವೇಕ ಬರಬಹುದು? ವಿಕೃತವಾದ ಶಿಶು ಆಗುತ್ತೆ. ವಿಕೃತವಾದ ಮನ ದೇಹನೇ ವಿಕೃತವಾಗಬಹುದು, ಮನಸ್ಸಂತೂ ವಿಕೃತವಾಗಿ ಆಗ. ಆದ್ರಿಂದ ಶುದ್ಧ ವಾತಾವರಣದಲ್ಲಿ ಬೆಳೆಸಿದರೆ ಆಗತಕ್ಕಂಥ ಪ್ರಯೋಜನಕ್ಕೆ ದೃಷ್ಟಾಂತ ಇದು. ವೇದವ್ಯಾಸರನ್ನ ನೋಡಿ ಕಣ್ಮುಚ್ಚಿದರ ಫಲ, ಕುರುಡು ಮಕ್ಕಳು ಹುಟ್ಟಿದ್ರು. ಕತೆ ಅಲ್ಲಿಗೆ ಮುಗಿಯೋದಿಲ್ಲ. ಇವ್ರ ಮಕ್ಕಳು ಯಾರು ಗೊತ್ತೇನು, ಹುಟ್ಟಿದವನು ಧೃತರಾಷ್ಟ್ರ ಹುಟ್ಟಿದ, ಈಗ ಅವನಿಗೆ ಕಣ್ಣಿಲ್ಲ. ಅವ್ರ ಮಕ್ಕಳು ಯಾರು ಗೊತ್ತೇನು, ದುರ್ಯೋಧನಾದಿಗಳು, ಅವರಿಗೂ ಕಣ್ಣಿಲ್ಲ. ಏ ಹೊಸ ಮಹಾಭಾರತ ಕಣ್ಣಿಲ್ಲ ಅಂತ ಹೇಳಿಲ್ವಲ್ಲ ಅಂತ ಕೇಳಿದ್ರೆ, ನಿಮಗೆ ಗೊತ್ತಿಲ್ಲ ಅವರಿಗಿದ್ದ ಅವರಪ್ಪ ಎಷ್ಟೋ ವಾಸಿ, ಅದಕ್ಕಿಂತ ಕುರುಡರಾಗಿದ್ರು ಅಂತ ಹೇಳಿದ. ಅಪ್ಪನಿಗಿಂತ ಮಕ್ಕಳು ಜಾಸ್ತಿ ಕುರುಡರಾಗಿದ್ರು. ತಾಯಿ ಬರೀ ಕಣ್ಣು ಮುಚ್ಚಿದ್ದು, ಮಗ ಹೊರಗಿನ ಕಣ್ಣು ಮುಚ್ಚಿದ, ಮಕ್ಕಳು ಒಳಗಿನ ಕಣ್ಣೇ ಮುಚ್ಚಿಬಿಟ್ರು ಅಂತ ಹೇಳಿದ. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು. ಎಂಥ ಕುರುಡ ಗೊತ್ತ ದುರ್ಯೋಧನ, ಎಂಥ ಪಾಪಿ ಗೊತ್ತ. ಉದ್ಯೋಗ ಬರಲು ಕೃಷ್ಣ ವಿಶ್ವರೂಪವನ್ನು ತೋರಿಸಿದರೆ ಕಣ್ಣು ಮುಚ್ಕೊಂಡ್ಬಿಡ್ತಾನೆ. ನೋಡಿ ಇಂಪ್ಯಾಕ್ಟ್ ಹ್ಯಾಕ್ ಕ್ರಿಯೇಟ್ ಆಗ್ತಾ ಹೋಗುದು. ಸೊ ತಂದೆ ತಾಯಿಗಳು ಮಕ್ಕಳ ಬೆಳವಣಿಗೆಗೆ ಯಾವ ಪಾತ್ರ ವಹಿಸಬೇಕು ಅಂತ ಹೇಳೋದಕ್ಕೆ ಇದಕ್ಕಿಂತ ದೊಡ್ಡ ದೃಷ್ಟಾಂತ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮಹಾಭಾರತ ಕೇಳೋದು ಅಂದ್ರೆ ಮಹಾಭಾರತದ ಮೂಲಭೂತವಾದ ಉನ್ನತಿಯ ಧರ್ಮ ಶಿಕ್ಷಣವನ್ನೇ ಪಡೆಯೋದು ಅಂತ. ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಕರ್ಮ ಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ ಇತಿ ಭಾರತ ವಾಖ್ಯಾನಂ ಕೃಪಯಾ ಮುನಿನಾ ಕೃತಂ. ಆಯ್ತಲ್ಲಿಗೆ ಹೇಳಿದ್ರು, ಅಮ್ಮ ನಾನು ಸರಿ ಹೋಗಲಿಲ್ಲ ವೇದವ್ಯಾಸ ದೇವರೇ, ಎರಡನೇ ಸಸಿಯನ್ನು ಕಳಿಸ್ತೇನೆ, ಒಳ್ಳೆ ಮಗು ಹುಟ್ಟಬೇಕು ಅಂತ ಹೇಳಿದ. ಅಮ್ಮ ನನ್ನ ಮಾತು ಕೇಳು, ಅವಳಾದ್ರೂ ಒಂದು ವರ್ಷ ವ್ರತ ಮಾಡಲಿ ಅಂತ ಹೇಳಿದ. ಅವಳಾದ್ರೂ ಒಂದು ವರ್ಷ ವ್ರತ ಮಾಡಲಿ, ಇವರೆ ಬರೋದಿಲ್ಲ. ನಮ್ಮ ಶಾಸ್ತ್ರ ಹೇಳುತ್ತದೆ, ನಮಗೂ ಹೇಳ್ತಾರೆ ಅಂದ್ರೆ ಹೇಳ್ತಾರೆ, ಎಷ್ಟು ಏಕಾಚಿ ಆದ್ರೂ ಮಾಡಿ ಕೊನೆ ಪಕ್ಷ, ಎಷ್ಟು ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಇವ್ರ ಪಕ್ಕ ಏಕಾಚಿ ಮಾಡಿದ್ರೆ ತಾವೇ ಸತ್ತು ಹೋಗ್ತೀನಿ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ದೇವರಾಣೆ ಸಾಯೋದಿಲ್ಲ ಮನುಷ್ಯ, ಏಕಾಚಿ ಉಪವಾಸದಿಂದ ದೇಹ ಪ್ಯೂರಿಫೈ ಆಗ್ತಾ ಹೋಗುತ್ತೆ. ಇವತ್ತು ಹೇಳ್ತಾರೆ ಇಂಟರ್ನ್ಯಾಷನಲಿ ಪ್ರೂವ್ಡ್ ಅದು, ಫಾಸ್ಟಿಂಗ್ ಗಿಂತ ದೊಡ್ಡ ಕ್ಯೂರ್ ಇಲ್ಲ ಅಂತ ಹೇಳ್ತಾರೆ. ಉಪವಾಸಕ್ಕಿಂತ ಅಲಂಘನಂ ಪರಮೌಷಧಂ ಆಯುರ್ವೇದ ಶಾಸ್ತ್ರ ಹೇಳುತ್ತದೆ. ಉಪವಾಸ ಮಾಡೋದ್ರಿಂದ ರೋಗಗಳಲ್ಲಿ ಅರ್ಧಕರ್ಧ ಹೋದಂತೆ ಲೆಕ್ಕ ರೋಗಗಳಾಗಲಿ, ರೋಗಗಳ ಸರ್ವ ರೂಟ್ ಔಟ್ ಮಾಡಬೇಕು ಅಂತಿದ್ರೆ ಉಪವಾಸ ಪ್ರಾರಂಭ ಮಾಡಿ ಅನ್ನೋದು ತತ್ವ. ಆದ್ದರಿಂದ ಉಪವಾಸ ವ್ರತದ ಹಿನ್ನೆಲೆ ಭಾರಿ ದೊಡ್ಡದು. ಏಕಾದಶಿ ಕೃಷ್ಣಾಷ್ಟಮಿ ವ್ರತಗಳನ್ನು ಮಾಡ್ತಾ ಇದ್ರೆ, ಚಾತುರ್ಮಾಸ್ಯ ಮಾಡ್ತಾ ಇದ್ರೆ ದೇಹ ಮನಸ್ಸು ಎಲ್ಲ ಶುದ್ಧವಾಗ್ತದೆ. ಆ ಕೇಳ್ತಾ ಇಲ್ಲ, ನಾನು ಮಾಡಕ್ ಆಗೋದಿಲ್ಲ, ಈಗಲೇ ಮಗು ಬೇಕು, ಕಳಿಸ್ತೇನೆ ನೋಡು ಅಮ್ಮ ಹೇಳಿದ್ದೇನೆ. ಅವಳು ಏನಾದ್ರು ಮಾಡಿದ್ರು ಅಂದ್ರೆ ಹೀಗೆ ಆಗುತ್ತೆ ಮಗು ಅಂತ ಹೇಳಿ, ಹೀಗೆ ಆಗುತ್ತೆ. ಹುಟ್ಟಿದವರು ಸಾಮಾನ್ಯ ಅಲ್ಲ ಪಾಪ. ಧೃತರಾಷ್ಟ್ರ ರಾಮಕ ಗಂಧರ್ವರಾಜ್ ಪವನಾವೇಶಯುಕ್ತ, ಮೂರದಲ್ಲೂ ಧೃತರಾಷ್ಟ್ರ ಅಂತಾನೆ ಹೆಸರು. ಅವನೊಬ್ಬ ಗಂಧರ್ವ ರಾಜ ಹುಟ್ಟಿ ಬಂದವರು. ಹಂಸ ಅಂತ ನಾಮಾಂತರ ಅವನಿಗೆ, ಅಂತ ವಾಯುದೇವರ ಆವೇಶ ಬೇರೆ, ಇಷ್ಟಾದ್ರೂ ಕುರುಡ ಮುದೋಯ್ತಾನೆ. ಈ ಮಗುವನ್ನ ಕಾಣಬೇಕು ಅಂದ್ರೆ ಅಮ್ಮ ನನ್ನ ಮಾತು ಕೇಳೋದಿಲ್ಲ, ಇಲೇಬೇಕು, ಆಯ್ತು ನಿನ್ನ ಮಗಳು ಸರಿಯಾಗಿ ಹೇಳ್ಕೊಳ್ಳೋ ಸೊಸೆಗೆ ಅದರಂತೆ ಮಗು ಹುಟ್ಟುತ್ತೆ ಅಂತ ಹೇಳಿದ್ಲು. ನೋಡು ಅಕ್ಕನ ಗತಿ ಏನಾಯ್ತು ನೋಡಿದೆಯಲ್ಲ, ನೀ ಹುಷಾರಾಗಿರು, ಏನ್ ಮಾಡಿದ್ರು ಕಣ್ಣು ಮುಚ್ಚಬೇಡ, ಅದಕ್ಕೆ ಸ್ಟ್ರೆಸ್ ಕೊಟ್ಲು ಪಾಪ, ಏನ್ ಮಾಡಿದ್ರು ಕಣ್ಣು ಮುಚ್ಚಬೇಡ, ಆಯ್ತು ಅಂತ ಹೇಳಿದ್ರು ಪಾಪ. ಆಯ್ತು ಅಂತ ಹೇಳಿದ್ರೆ ಪಾಲ್ ಅಲಂಕಾರ ಮಾಡ್ಕೊಂಡು ಬಂದು ವೇದವ್ಯಾಸರು ನೋಡಿದ್ಲು, ಕಣ್ಣು ಮುಚ್ಚಬೇಕು ಅನಿಸೇ ಬಿಡ್ತು ಪಾಪ ಆಕೆಗೆ. ಅತ್ತೆ ಮಾತು ಅಕ್ಕನ ಸ್ಥಿತಿ ನೋಡಿದ್ಲು, ಕಟ್ಟಿಯಾಗಿ ಹಾಗೂ ಕಣ್ಣು ಮುಚ್ಚ ತಡ್ಕೊಂಡ್ಲು ಪಾಪ, ಭಯ ಬೀಳ್ತಿಟ್ಲಿಲ್ಲ, ಮೈಯೆಲ್ಲ ಬಿಳಿಸ್ಕೊಂಡ್ಬಿಡುತ್ತೆ ಪಾಪ, ಆ ಭಯಕ್ಕೆ ಮೈಯೆಲ್ಲ ಬಿಳಿಸ್ಕೊಂಡು ಬಿಡ್ತು. ವೇದವ್ಯಾಸರು ಬಂದ್ರು, ಅಮ್ಮ ಇವನು ಸ್ವಲ್ಪ ವಾಸಿ ಅವನಿಗಿಂತ, ಬಲಾಢ್ಯ ಹುಟ್ಟುತ್ತಾನೆ, ಒಳ್ಳೆ ರಾಜನಾಗ್ತಕ್ಕಂಥ ವ್ಯಕ್ತಿ ಹುಟ್ಟಿದ್ದಾನೆ, ಎಲ್ಲ ಸರಿ ಇದೆ, ಹಬ್ಬ ಅನ್ಕೊಂಡ್ಲು. ಅಮ್ಮ ಅವನ ಮೈ ಮಾತ್ರ ಬೆಳ್ಳಗಿರುತ್ತೆ ಅಂತ. ಪಾಂಡರ ವರ್ಣ, ಪಾಂಡವ ಅಂದ್ರೆ ಬಿಳಿ ಬಣ್ಣ, ಅದು ಡಿಸೀಸ್ ಅಲ್ಲ, ಗಮನಿಸ್ಬೇಕು ನಾವು, ಡಿಸೀಸ್ ಅಲ್ಲ ಅದು, ಇರೋದು ಹಾಗಿದ್ದ ಪಾಂಡರ ಸ್ವಲ್ಪ ಬೆಳ್ಳಗಿರ್ತಾರೆ, ಅದು ಡಿಸೀಸ್ ಅಲ್ಲ. ಇಂಡಿಯನ್ಸ್ ಆಗಿದ್ ಬಿಟ್ರೆ ಟೆಸ್ಟ್ ಮಾಡಿಸೋತಾರೆ ಮೀಡಿಯೇಟ್, ಯಾಕೆ ಅದು ಸ್ವಲ್ಪ ಡಿಸೀಸ್ ಇದ್ದ ಅಲ್ಲೇ ಅವ್ರು ನ್ಯಾಚುರಲಿ ಬಂದಿರು. ಆತನಿಗೆ ಆ ರೀತಿ ಬಂತಂತೆ, ಅಮ್ಮ ಹೀಗಾಗಿದೆ, ಆಕೆ ಸಮಾಧಾನ ಆಗಲಿಲ್ಲ. ಮಗು ಅವನು ಕುರುಡ, ಇವ್ ನೋಡಿದ್ರೆ ಹೀಗೆ ಪರಾವಹ ನಾಮಕ ಗಂಧರ್ವನೇ ಹುಟ್ಟಿ ಬಂದಿದ್ದಾನಪ್ಪ, ಗಂಧರ್ವ ಮರುತ್ಗಳಲ್ಲಿ ಒಬ್ಬ ಹುಟ್ಟಿ ಬಂದ. ಅಮ್ಮ ಇದು ಸಾಧ್ಯ ಇಲ್ಲ, ಮಗು ನನಗಿದು ಬೇಡ, ಒಳ್ಳೆ ಮಗು ನನಗೆ ಬೇಕು, ಇದು ಸರಿಯಲ್ಲ, ನನಗೆ ಇನ್ನೊಂದು ಮಗು ಮೊದಲೇ ಸೂಚನೆ ಮತ್ತೆ ಕಳಿಸ್ತೇನೆ ಅಂತ ಹೇಳಿ ಮೊದಲೇ ಮತ್ತೆ ಕಳಿಸ್ತೇನೆ. ಅವ್ರು ಹೇಳ್ತಾರೆ, ಅಮ್ಮ ನನ್ನ ಮಾತುಗಳು ಈಗಲಾದ್ರೂ ರಕ್ತ ಬಾಡ್ಸ, ಹುಷಾರಾಗಿರು, ಸರಿಯಾಗಿರು ಅಂತ ಬೈದು ಬೈದು ಕಳಿಸ್ತಾಳೆ, ಎಚ್ಚರಿಕೆ ಕೊಡ್ತಾಳೆ. ಪಾ ಆಕೆ ಆಯ್ತು ಅದು ಅಲಂಕಾರ ಎಲ್ಲ ಮಾಡ್ಕೊಂಡ್ಬಿಡ್ತಾಳೆ. ಆ ಯೋಚನೆ ಮಾಡ್ತಾಳೆ ಆಕೆ, ಈಗ ಹೋಗೋದಲ್ಲ ಮಕ್ಕಳ ಪ್ರಶ್ನೆ, ತನ್ನ ಭಯದ ಪ್ರಶ್ನೆ, ಯೋಚನೆ ಮಾಡ್ತಾರೆ, ಅಂತೂ ಹೋಗಬೇಕು, ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿ ದಾಸಿನ ಕರಲ್ಲಂತೆ. ಬಾ ಇಲ್ಲಿ ಕರೆದು ನೋಡು, ನಾನು ವೇಷದಲ್ಲಿ ಹಾಕಿದ್ದೆ, ನೀನು ಹೋಗು, ವೇದವ್ಯಾಸರ ಸೇವೆ ಮಾಡು, ನಿನ್ನ ಮಗು ಹುಟ್ಟುತ್ತೆ, ಸದ್ಯ ನಾನಂತೂ ಪಾರಾಗ್ತೇನೆ, ನೀನು ಹೋಗು ಅಂದ್ಬಿಟ್ಟು ಅವಳೇನು ಆಗ್ತಿ ಹೋಗ್ತೇನೆ ಅಂತ ಹೇಳಿಲ್ಲ. ಖುಷಿಯಾಯ್ತು, ತನ್ನ ವಸ್ತ್ರ ಎಲ್ಲ ಕೊಟ್ಬಿಟ್ಲಂತೆ, ಅವಳು ಪೀತಾಂಬರ ಕೊಡ್ತಾಳೆ. ಅರಸು ಮುಟ್ಟಲು ದಾಸಿ ರಂಭೆಯಾದಳು ದೇವ, ಪರಶು ಮುಟ್ಟಲು ಲೋಹ ಸ್ವರ್ಣ ಗೋವಿಂದ ಇದ್ದ ಹಾಗೆ ದಾಸಿ ಎಲ್ಲ ಅಲಂಕಾರ ಬಂದವು. ಶಾಸ್ತ್ರ ಹೇಳುತ್ತದೆ, ವೇದವ್ಯಾಸರ ಹತ್ರ ಹೋಗ್ತೀನಿ ಅಂತ ಒಪ್ಕೊಂಡ್ಲಲ್ಲ ದಾಸಿ, ಮಹಾರಾಣಿ ಆಗಿಬಿಟ್ಲಾಗ್ಲಿ ನಾವು. ಅದಕ್ಕೆ ಹೇಳಿ, ವೇದವ್ಯಾಸರ ಗ್ರಂಥ ಕೇಳ್ತೇವೆ ಅಂತ ಹೋಗಿ, ಮಹಾಭಾರತ ಕೇಳ್ತೇವೆ ಎನ್ನೆ, ಭಾಗವತ ಕೇಳ್ತೇವೆ ಎನ್ನೆ, ನಿಮ್ಮ ಅಂತಸ್ತೇ ಬದಲಾಗಿಬಿಡುತ್ತೆ ಅಂತ ಹೇಳ್ತಾರೆ. ನಿಮ್ಮ ಶ್ರೇಷ್ಠತೆ ಬೇರೆ ಆಗಿಬಿಡುತ್ತೆ. ಈರ್ ಕೂತಲ್ಲೇ ರಾಜ ಮಹಾರಾಣಿಯ ವೇಷ ಏನು, ವಜ್ರ ಏನು, ವೈಢೂರ್ಯ ಏನು, ಎಲ್ಲ ಬಂದ್ಬಿಡುತ್ತಂತೆ. ವ್ಯಾಸಪೀಠದ ಹಿರಿಮೆನೆ ಅಂತದ್ದು ಅಂತ ಹೇಳಿ ಭಕ್ತಿಯಿಂದ ಹೊಂದು. ವೇದವ್ಯಾಸರು ನೋಡಿಲ್ಲು, ಕಣ್ಣು ಮುಚ್ಚಲಿಲ್ಲ, ಭಯ ಏನು ಮಾಡಲಿಲ್ಲ, ಭಕ್ತಿಯಿಂದ ಸೇವಿಸಿಬಿಟ್ಟರು. ವೇದವ್ಯಾಸರು ಬರ್ತಾರಮ್ಮ, ಈ ಒಬ್ಬ ಮಗ ಹುಟ್ಟುತ್ತಾನೆ, ನಿನ್ನ ಮಗಳಿಗೆ ಮಗ ಹುಟ್ಟುತ್ತಾನೆ, ಏನು ದೋಷನೇ ಇಲ್ಲ ಅವನಲ್ಲಿ, ಫಸ್ಟ್ ಕ್ಲಾಸ್ ಕಣ್ಣು ಕಿವಿ ಎಲ್ಲ ಇದೆ, ಬಣ್ಣನು ಕರೆಕ್ಟ್ ಆಗಿದೆ, ಹುಚ್ಚದ್ದು ಬಿಟ್ಟು ಸತ್ಯವತ್ತಿದೆ, ಹಬ್ಬ ಸದ್ಯ ಪರಿಹಾರ ಆಯ್ತು ಅಂದ್ಲು. ಅಮ್ಮ ಹುಷಾರು, ಅವನು ಕ್ಷತ್ರಿಯನೇ ಅಲ್ಲ ಅಂತ ಹೇಳಿ, ಕ್ಷತ್ರಿಯನೇ ಅಲ್ಲ, ಎಲ್ಲ ಸಬ್ಜೆಕ್ಟ್ ವೇಕೆನ್ಸಿ ಇದೆ, ಸಬ್ಜೆಕ್ಟೇ ಅಲ್ಲ, ಬೇರೆ ಸಬ್ಜೆಕ್ಟ್ ದೊಡ್ಡ ಏನ್ ಮಾಡ್ಬೇಕಿದೆ, ಒಂದೇ ಅಪ್ಲಿಕೇಂಟು, ಸಬ್ಜೆಕ್ಟೇ ಅಲ್ಲ, ಏನ್ ಮಾಡೋ, ಏನು ವ್ಯವಸ್ಥೆ ಮಾಡಾಗೇ ಇಲ್ಲ. ಯಾಕೆ ನೋಡಿ, ವೇದವ್ಯಾಸರು ಸರ್ವಜ್ಞರು ಅಂತ ಹೇಳೋ ಸಾಕ್ಷಿ ಇದು. ಅವ್ರು ಇವರೇ ತಿಳ್ಕೊಂಡ್ರೆ ಮೋಸ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು, ಅಮ್ಮ ನೀನು ಸೊಸೆ ಅವಳು ಬರಲಿಲ್ಲ, ತನ್ನ ದಾಸಿನ ಕಳಿಸಿದ್ಲು, ಅದಕ್ಕೆ ದಾಸಿಗೆ ಮಗು ಹುಡ್ತು ಅಂತ ಹೇಳ್ಬಿಟ್ಟು. ಈ ಮಾತು ಅರ್ಥ ಮಾಡ್ಕೊಂಡ್ರೆ ಮಹಾಭಾರತದ ಕಥೆ ಎಚ್ಚರಿಸ್ತಾ ಇದೆ. ನಮ್ಮಲ್ಲಿ ದೇವ್ರಪೂಜೆ ಮಾಡೋ ಜನಗಳಿಲ್ಲ, ಅಕ್ಷರ ಮಾಡೋದಿದ್ರೆ ಆಚಾರ್ಯ ಕರೆ 5 ರೂಪಾಯಿ ಬಿಸಾಕ್ ಬೇಡ ಅಂತ ಹೇಳ್ತಾರೆ. 5 ರೂಪಾಯಿ ಬಿಸಾಕೋದು ದೇವ್ರ ಪೂಜೆ ಮಾಡಿಸೇ ಬಿಡೋದು. ಶಾಸ್ತ್ರ ಹೇಳ್ತದೆ, ಪೂಜೆ ಮಾಡ್ತಿದ್ದಿ ಸರಿ, ಪುಣ್ಯ ಅವನಿಗೆ ಬಂದು ನೀವು ಬರಲಿಲ್ಲ ಅಷ್ಟೇ, 5 ರೂಪಾಯಿ ಹೋಯ್ತು, ಪುಣ್ಯನೂ ಹೋಯ್ತು ಅಷ್ಟೇ. ಅದು ನಿನಗೆ ಬೇಕು ಅಂದ್ರೆ ನೀನು ಮಾಡಬೇಕೇ ಹೊರತು ಇನ್ನೊಬ್ಬರ ಕೈಯಲ್ಲಿ ಮಾಡಿಸೋದಲ್ಲ. ಇವತ್ತು ಫೋರ್ಜರಿ ಕೇಸ್ ಆಗುತ್ತೆ, ಅದೊಂದು ಇದಾಗಿ ಬಾಲ್ ಪ್ರಾಕ್ಟಿಸ್ ಕೇಸ್ ಆಗುತ್ತೆ ಹೊರತು ಅದು ಇದಕ್ಕೆ ಬರೋದಿಲ್ಲ. ಅದು ಒಂದು ನಾವು ಮಾಡಬೇಕ ಕೆಲಸ. ಸ್ವಧರ್ಮೇ ನಿಧನಂ ಶ್ರೇಯ, ಕರ್ಮಣ್ಣೇ ವಾಧಿಕಾರಸ್ಥೆ. ನಮ್ಮ ದುರಭ್ಯಾಸ ಏನು ಗೊತ್ತಾ, ಏನಾರ ಹೇಳಿ ಅವ್ನು ಇನ್ನೊಬ್ರಿಗೆ ಹೇಳ್ಬಿಡ್ತಾನೆ, ಆ ಕಡೆ ಅವ್ನು ಮತ್ತೊಬ್ರಿಗೆ ಹೇಳ್ತಾನೆ, ಕೊನೆಗೆ ಕೇಳಿದ್ರೆ ಆಗ್ಲಿಲ್ವಾ, ನಾನು ಹೇಳಿದ್ನಲ್ಲ ಮಾಡ್ಲಿಲ್ವಾ ಅಂತಾನೆ, ಅವನು ಮಾಡ್ಲಿಲ್ವಾ ಅಂತಾನೆ, ನನಗೆ ಏನು ಆಗಿರೋದಿಲ್ಲ, ನಮ್ಮ ಕೆಲಸ ನಾವು ಮಾಡಬೇಕು, ಅದಿಲ್ಲವೇ ಇಲ್ಲ ನಮ್ಮಲ್ಲಿ. ನಿಜವಾದ ಅರ್ಥದಲ್ಲಿ ನಾವು ಸೋತಿರೋದು ಅಲ್ಲೇನೆ. ಭಗವಂತ ಒತ್ತಿ ಹೇಳ್ತಾನೆ, ಸ್ವಧರ್ಮೇ ನಿಧನಂ ಶ್ರೇಯ, ನಿನ್ನ ಕೆಲಸ ನೀನು ಮಾಡು, ಶತ್ರು ಪರವಾಗಿಲ್ಲ, ನಿನ್ ಒಳ್ಳೇದಾಗೆ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಇವಳು ಮಾಡಿದ್ದರ ಫಲ ಏನಾಯ್ತು, ಅವಳು ಬಿಟ್ಟು ಫಲ ಹೋಯ್ತು, ಇವಳು ಬಿಟ್ಟು ಫಲ ಬಂತು. ಯಾರು ಹುಟ್ಟಿದಾಗ ಗೊತ್ತಾ, ಸಾಕ್ಷಾತ್ ಯಮದೇವರು ಮಗನಾಗಿ ಹುಟ್ಟುತ್ತಾ ಇದ್ದಾರೆ. ವಿದುರನಂತ ಪುಣ್ಯಾತ್ತ ಹುಟ್ಟಿ ಬಂದು, ವಿದುರನಂತ ಪುಣ್ಯಾತ್ತ ಹುಟ್ಟಿ ಬಂದ ಜಾತಿಯಲ್ಲಿ ಶೂದ್ರ ವರ್ಚಸ್ಸಿನಲ್ಲಿ ಭಾರಿ ಮೇಲೆ ಹೋಗಿಬಿಡ್ತಾರೆ. ಇಬ್ರು ಅಣ್ಣಂತನ ಮೀರಿಸಿಬಿಡ್ತಾರೆ, ವಯಸ್ಸಿನಲ್ಲಿ ಚಿಕ್ಕವನು, ಜಾತಿಯಲ್ಲಿ ಶೂದ್ರ, ಯೋಗ್ಯತೆಯಲ್ಲಿ ಅವರ ಪಾರ್ಲಿಮೆಂಟ್ ಮೆಂಬರ್. ಇವರಿಬ್ಬರಿಗಿಲ್ಲದ ಭಾಗ್ಯ ಆತನಿಗೆ ಬಂತು. ವಿದುರ ರೀತಿ ಅಂತ ಮುಂದಾಯಿತು, ವಿದುರ ಧೃತಾಷ್ಟ್ರ ನೀತಿ ಬರಲಿಲ್ಲ, ಪಾಂಡವ ನೀತಿ ಬರಲಿಲ್ಲ, ವಿದುರ ನೀತಿ ಬಂತು. ವೇದವ್ಯಾಸರ ಪೂರ್ಣಾನುಗ್ರಹ ಪಾತ್ರನಾಗಿ ಹುಟ್ಟಿ ಬರ್ತಾ ಇದ್ದಾನೆ. ಅದು ಮಹಾಭಾರತ ಒಂದು ಕೋಮಿನ ಗ್ರಂಥ ಅಲ್ಲ, ಅದು ವಿಶ್ವದ ಗ್ರಂಥ. ಎಲ್ಲಿ ಗುಣ ಇರುತ್ತೋ ಅಲ್ಲಿ ಮನ್ನಣೆ ಖಚಿತ, ಎಲ್ಲಿ ದೋಷ ಇರುತ್ತೋ ನಿಂದೆ ಖಚಿತ. ಅದನ್ನು ಒತ್ತಿಡತಕ್ಕಂಥ ರ್ಯಾಷನಲ್ ವರ್ಕ್ ಆದ್ರಿಂದಲೇ ವಿದುರನ ಅಂತಸ್ತ ಏರಿತು, ಬಿಡ್ಲಿಲ್ಲ ಆಕೆ. ವೇದವ್ಯಾಸರ ಸರಿ ಹೋಗ್ಲಿಲ್ಲ, ಅವನು ಕ್ಷತ್ರಿಯನೇ ಅಲ್ಲ ಅಂತ ಹೇಳ್ತೀರಿ, ಎರಡನೇ ಸಜನ ಮತ್ತೆ ಕಳಿಸ್ತೇನೆ, ಇನ್ನೊಂದು ಮಗು ಬೇಕು ಅಂದು. ಅವರಂದ್ರಂತೆ, ಅಮ್ಮ ಸಾಕೇ ಸಾಕು, ನಾನು ಬರ್ತೇನೆ ಅಂತ ಹೊರಟು ಬಿಟ್ರಂತ. ಹೇಗೆ ಬಂದ್ರೆ ಹಾಗೆ ಹರಿ ಹೋಗಿ ಬಿಟ್ಟು. ಒಂದು ಪ್ರಶ್ನೆ ಬಂತು, ಯಾತಕ್ಕೆ ಬೇಡ ಅಂದ್ರೆ ಅವರು ಪ್ರಶ್ನೆ, ಜಾತಕ್ಕೆ ಬೇಡ ಅಂದ್ರು, ಉತ್ತರ ಈಗ ಬೇಡ, ಮುಂದೆ ಬರತ್ತೆ ಹೇಗಿದ್ರು ಕೂಡ ಉತ್ತರ ಬಂದ ನೋಡೋಣ. ಇವತ್ತು ಧೃತರಾಷ್ಟ್ರ ಪಾಂಡವರಾಜ ಬಿದರ ಹುಟ್ಟಿದ್ರು, ನಾಳೆ ಪಾಂಡವರು ಕೌರವರು ಹುಟ್ಟಬೇಕು. ನಾಳೆಯ ದಿವಸ ಮುಖ್ಯ ಪಾಂಡವರು ಹುಟ್ಟಬೇಕು. ಯಾಕಂದ್ರೆ ಮೊದಲನೇ ಸಲ ಇದು ಉಪನ್ಯಾಸ ಮಾಲಿಕೆ, ನಾಳೆ ಈ ಬಾರಿಯ ಪ್ರವಚನ ಮಾಲಿಕೆಯ ಮಂಗಳ ಮಹೋತ್ಸವ, ಪಾಂಡವರ ಒಂದು ಜನನದೊಂದಿಗೆ ಈ ಪ್ರವಚನ ಮಾಲಿಕೆ ಮುಕ್ತಾಯವಾಗ್ತದೆ. ನಾಳೆ ಎಂದಿನಂತೆ ಪ್ರವಚನ ನಡೆದು ಬಹುಶಃ ನಾಳೆ ವಿಘ್ನ ಆಗ್ಲಿಕ್ಕಿಲ್ಲ ಅಂತ ನಾವು ಆಶಿಸೋಣ. ಪಾಂಡವರು ಹುಟ್ಟಾಗ್ತದೆ, ಬಹುಶಃ ವಿಘ್ನ ಆಗ್ಲಿಕ್ಕಿಲ್ಲ. ಪಾಂಡವರ ಅವತಾರ, ಅವರು ಅವತಾರ ಮಾಡಿದ್ರೆ ಕತ್ತಲೆ ಅವತಾರ ಮಾಡಿ ಬಂದಿರೋದು, ಪಾಂಡವರ ಅವತಾರವೇ ಕತ್ತಲೆ ರಾಶಿಗೋಸ್ಕರ. ಆದ್ದರಿಂದ ಬರೀ ಪಾಂಡವರ ಅವತಾರ ಪಾಂಡವರ ಅವತಾರ ಆಗೋದಲ್ಲ, ಕೃಷ್ಣ ಹುಟ್ಟೋದು ಆಗ್ಲಿಲ್ಲ, ಕೃಷ್ಣಾವತಾರವಾಗೋದು ನಾಳೆ ದಿವಸನೇ. ಪಾಂಡವರ ಮಧ್ಯದಲ್ಲಿ ಕೃಷ್ಣ ಅವತಾರ ಮಾಡಿ ಬರ್ತಾರೆ. ಅದು ಹೇಗೆ ಎಂಬುದು ಬಹಳ ರೋಚಕವಾದದ್ದು. ಜಗತ್ತಿನ ಯಾವ ಇತಿಹಾಸಕಾರರು ಗಮನಿಸಿಲ್ಲ ಅದನ್ನ. ಮೊಟ್ಟ ಮೊದಲ ಬಾರಿಗೆ ಆ ಹೊರಗೆ ಹಾಕಿದ ಶ್ರೇಯಸ್ಸು ಮಹಾಭಾರತ ತಾತ್ಪರ್ಯ ನಿರ್ಣಯದ್ದು ಶ್ರೀಮದ್ ಆಚಾರ್ಯರು. ನಾಳೆ ನೆಲ ನೋಡುತ್ತಾ ಈ ಬಾರಿಯ ಪ್ರವಚನ ಮಾಲಿಕೆ ಮಂಗಳವಾಗುತ್ತೆ ಅಂತ ಹೇಳುತ್ತಾ, ಇವತ್ತಿನ ಒಂದು ಪ್ರಸಾದ ವಿನಿಯೋಗದ ಸೇವೆಯನ್ನ ಶ್ರೀ ಕೃಷ್ಣರಾವ್ ದೇಶಮುಖ್ ಅವರು ಒಪ್ಪಿಕೊಂಡಿದ್ದಾರೆ. ಅವರಿಗೆ ನಮ್ಮ ಪರಿಷ್ಠಾನದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಅವರ ಅಪೇಕ್ಷೆ ಪಡ್ತಾರೆ. ಎಲ್ಲರೂ ಸಹ ಹೊತ್ತೇನಾಗಿದೆ ನಿಜ, ಆ ಪ್ರಸಾದ ಸ್ವೀಕಾರ ಮಾಡೇ ಹೋಗಬೇಕು ಅಂತ ಹೇಳಿ ಅವರು ತಿಳ್ಕೊತಾ ಇದ್ದಾರೆ. ಎಲ್ಲರೂ ಸಹ ತಪ್ಪದೆ ಸ್ವೀಕಾರ ಮಾಡೇ ಹೋಗಿ.
ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ಓಚ ಮಹಂತೇನ ಪ್ರಿಯತಾಂ ಕಮಲಾ.